సృష్టిస్థిత్యప్యయేహానీతిర్షితమోబంధమోక్షాశ్చయస్మా తస్య శ్రీ బ్రహ్మరుద్ర ప్రకృతిసురనరద్వీషశత్వాత్మకస్య విష్ణుర్వ్యస్తా సమస్తాః సకలగుణనిధిః సర్వదోషవ్యపేతః పూర్ణానందో అవ్యయో యో గురురపి పరమః చింతయేతం మహాంతం. యావదాయితు సంచింతయేద్ భగవతః. పరమాత్మన ఒట్టు రూపవన్ను ధ్యాన మాడబేకు. ఆమేలే క్రమవాగి ఆపాదమౌలి పర్యంత ಚಿಂತನೆ ಮಾಡಬೇಕು ಅಂತ ಹೇಳಿ, ಪಾದಾದಿಗಳಂತ ಸ್ಥಿರಪರ್ಯಂತ ಲಕ್ಷಣಗಳನ್ನು ಹೇಳಿ, ಆಮೇಲೆ ಚಕ್ರ ಶಂಖ ಗದಾಪದ್ಮಾದಿ ಆಯುಧಗಳ ಚಿಂತನೆಯನ್ನು ಹೇಳಿ ಈ ಮುಂದೆ ಹೇಳ್ತಾರೆ. ಈ ರೀತಿ ಮಾಡ್ತಾ ಮಾಡ್ತಾ ಹೋದಂತ ಏನಾಗುತ್ತೆ ಕೊನೆಗೆ, ಚಿತ್ತ ಬಡಿಸಂ ಶನಕ ಇರ್ಬಿಯುಂತೆ, ಈ ಬಾಹ್ಯವಾದ ಮನಸ್ಸು ಸಂಪೂರ್ಣವಾಗಿ ಡೀಲಿಂಕ್ ಆಗುತ್ತೆ. ಅದೇನಾಗುತ್ತೆ, ಶನಕ ಇರ್ಬಿಯುಂತೆ ಡೀಲಿಂಕ್ ಆಗೋದು ಅಂತ ಬಾಹ್ಯ ಇದು ಹೇಳ್ತೇವೆ. ಇವರ ಸಾಮಾನ್ಯ ಇವರ ಉಪಯೋಗ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಕರೀತಾರಲ್ಲ, ವಿಪಶನ ಧ್ಯಾನ ಅಂತ ಏನೋ ಕರೀತಾರೆ. ಅದು ಆಕ್ಚುಲಿ ಡೇಂಜರಸ್ ಅದು, ಯಾಕೆಂದ್ರೆ ಒಂದು ಗುರಿ ಇಲ್ಲದೆ ದೇವ್ರ ಚಿಂತನೆ ಇಲ್ಲ, ಸುಮ್ಮನೆ ನಾವು ಉಪಾಸನೆ ಧ್ಯಾನ ಮಾಡ್ತೇವೆ ಅಂತ ಹೇಳಿದ್ರೆ ಏನಾದ್ರು ಮನುಷ್ಯ ಹುಚ್ಚಾದಾಗ ಬಿಡ್ತಾನೆ, ಕೊನೆಗೆ ಇರೋ ಮನಸ್ಸು ಕೂಡ ಕೆಡಿಸ್ಕೊಂಡ್ಬಿಡ್ತಾನೆ. ಹಾಗೆ ಮಾಡಬಾರ್ದು. ಈ ರೀತಿ ದೇವ್ರ ಚಿಂತನೆ ಮಾಡಿದಾಗ ಮನಸ್ಸು ದೇವ್ರ ಕಡೆ ಹೋದ್ರೆ ಏನಾಗುತ್ತಾಗ, ಅದು ಅಪರೋಕ್ಷ ಜ್ಞಾನ ಕಾರಣ. ಸದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಇದು ಡೀಪ್ ಇನ್ವಾಲ್ವ್ಮೆಂಟ್ ಹೀಗೆ ಬರಬೇಕು. ಮುಕ್ತಾಶ್ರಯಂ ಯರ್ಹಿ ಯರಿ ವಿಷಯಂ ಸ್ವಚಿತ್ತಂ ನಿರ್ವಾಣ ಮೃಚ್ಛತಿ ಮನಃ ಸಹಸಾ ಯಥಾರ್ಥಿ ಆತ್ಮಾನಮತ್ರ ಪುರುಷೋ ಅವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣ ಪ್ರವಾಹ. ಮುಕ್ತಾಶ್ರಯಂ ಯರಿಹಿ ನಿರ್ವಿಷಯಂ ಸ್ವಚಿತ್ತಂ ನಿರ್ವಾಣಂ ಮೃಚ್ಛತಿ ಮನಃ ಸಹಸಾ ಯಥಾ ಅರ್ಚಿ ಆತ್ಮಾನಂ ಮತ್ರ ಪುರುಷಃ ಅವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ. ಈ ರೀತಿ ಮುಕ್ತಾಶ್ರಯಂ, ಮುಕ್ತರಿಗೆ ಆಶ್ರಯನಾದಂಥ ಪರಮಾತ್ಮನನ್ನ ಧ್ಯಾನ ಮಾಡಿದರೆ ಅಂತ ಒಂದರ್ಥ. ಅಥವಾ ಮುಕ್ತಾಶ್ರಯಂ ನಿರ್ವಿಷಯಂ, ವಿಷಯಗಳಿಗೆ ಮನಸ್ಸು ಹೋಗದೆ ಹೋದಾಗ ಮನಸ್ಸು ಏನಾಗುತ್ತದೋ, ನಿರ್ವಾಣ ಮೃಚ್ಛತಿ. ನಿರ್ವಾಣಂ ಅಂದರೆ ಪರಮಾತ್ಮನನ್ನ ಹೊಂದಲಿಕ್ಕೆ ಅರ್ಹವಾಗುತ್ತೆ. ಮನಃ ಮನಃ ಸಹಸಾ ಯಥಾ ಅರ್ಚಿಹಿ, ಯಥಾ ಅರ್ಚಿಹಿ ದೀಪ ತೈಲವರ್ತ್ಯಭಾವೇ ಸಹಸಾ ನಶ್ಯತಿ. ದೃಷ್ಟಾಂತ ಕೊಡ್ತಾರೆ. ದೀಪ ಈ ತೈಲವರ್ತಿ ಅಂದ್ರೇನು, ಎಣ್ಣೆ ಮತ್ತು ಬತ್ತಿ. ದೀಪ ಇರಲಿಕ್ಕೆ ಏನು ಬೇಕು, ಎಣ್ಣೆ ಬತ್ತಿ ಬೇಕು. ಎಣ್ಣೆ ಆಗೋದ್ರೂ ದೀಪ ಆರುತ್ತೆ, ಬತ್ತಿ ಆಗೋದ್ರೂ ದೀಪ ಆರುತ್ತೆ, ಎಣ್ಣೆ ಬತ್ತಿ ಎರಡೋದ್ರೂ ನಿಶ್ಚಿಂತೆ ಆರಲೇಬೇಕು. ಆ ರೀತಿಯಾಗಿ ಒಂದು ಸಂಸಾರದ ಪ್ರವಾಹ ಯಾವ ಡೀಲಿಂಗ್ ಆಗುತ್ತೆ ಅಂದ್ರೆ, ವಿಷಯ ಕಡೆ ಮನಸ್ಸು ಹೋಗಲಿಲ್ಲ, ದೇವ್ರ ಕಡೆ ಮನಸ್ಸು ಹೋಯ್ತು, ಅವಾಗ ಏನಾಯ್ತಾಗ ಬಾಹ್ಯ ಮನಃಪ್ರವೃತ್ತಿ ಹೊರಟು ಬಿಡುತ್ತೆ. ಅದನ್ನೇ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವ ಆತ್ಮನಾ ತುಷ್ಟ ಚಿತಪ್ರಜ್ಞ ತದೋಚ್ಯತೆ. ಆ ರೀತಿ ಬಾಹ್ಯವಾಗಿರತಕ್ಕಂತಹ ವಸ್ತುಗಳ ಸಂಪರ್ಕ ಕಳ್ಕೊಂಡು ಕೇವಲ ಭಗವದ್ಧ್ಯಾನವನ್ನು ಮಾಡ್ತಾ ಯಾವಾಗ ಆನಂದವನ್ನು ಮನುಷ್ಯ ಹೊಂದುತ್ತಾನೆ ಅದು ಸಿದ್ಧಿ ಎಂದ್ರೆ ಅದು. ಮನಸ್ಸಹಸಾ ಯಥಾರ್ಥಿ ಆತ್ಮಾನಮತ್ರ ಪುರುಷ ಅವ್ಯವಧಾನಮೇಕಂ. ಪುರುಷ ಈ ವ್ಯಕ್ತಿ ಆತ್ಮಾನಂ ಪರಮಾತ್ಮನನ್ನ ಅವ್ಯವಧಾನಂ, ವ್ಯವಧಾನ ಅಂದ್ರೆ ಮೀಡಿಯೇಷನ್, ಅವ್ಯವಧಾನ ಇಮಿಡಿಯೇಟ್ ನೇರ ಸಾಕ್ಷಾತ್ತಾಗಿ ನೋಡಕ್ಕೆ ಹೊರಟಾಗ ಏಕಂ ಅನ್ವೀಕ್ಷತೆ, ಅವ್ಯವಧಾನಂ ಏಕಂ ಅನ್ವೀಕ್ಷತೆ. ಆತರನ್ನು ಯಾವಾಗ ನೋಡ್ತಾನಲ್ಲ ಆಗ ಪ್ರತಿನಿವೃತ್ತ ಗುಣಪ್ರವಾಹ. ಈ ಗುಣಪ್ರವಾಹ ಸತ್ವಗುಣ ರಜೋಗುಣ ತಮೋಗುಣ ಅನ್ನೋ ಪ್ರವಾಹ ಇದೆಯಲ್ಲ, ಸಂಸಾರ ಪ್ರವಾಹ ಅದು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಪರಮಾತ್ಮನ ಗುಣಪ್ರವಾಹ ಚಿಂತನೆ ಮಾಡಿದಾಗ ಸಂಸಾರದ ಗುಣಗಳ ಕಾನ್ಸೆಪ್ಟ್ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಈಗ ದೇವರ ಗುಣಗಳನ್ನು ಚಿಂತನೆ ಮಾಡದೆ ಹೋದ್ರೆ ಈ ಸತ್ವಗುಣ ಸಾತ್ವ ರಜೋಗುಣ ತಮೋಗುಣ ಅನ್ನೋ ಸಂಸಾರದ ಗುಣಗಳು ಗಂಟು ಬಿಡುತ್ತೆ. ಯಾವಾಗ ದೇವ್ರ ಗುಣ ಧ್ಯಾನ ಮಾಡ್ತಾನೆ ಹೋಗಿಬಿಡುತ್ತೆ ಅಷ್ಟೇ, ಬಹಳ ಸುಲಭ ಇದೆ. ಗೊತ್ತಾಯ್ತಾ? ಅದಕ್ಕೆ ನಿರ್ಗುಣ ಬ್ರಹ್ಮ ಅಂತ ಏನ್ ಮಾಡಿದಾಗಾಯ್ತು ಅವರೀಗ, ಸಂಸಾರದಲ್ಲೇ ಇರಾಗ ಮಾಡಿದ್ರು ಕೊನೆಗೆ. ಗೊತ್ತಾಯ್ತು? ದೇವ್ರ ಗುಣ ಚಿಂತನೆ ಮಾಡಲಿಲ್ಲ ಅಂದ್ಮೇಲೆ ಯಾವ್ದು ಉಳ್ಕೊಳ್ತೀಗ? ಬೆಳಕಿನ ಕಡೆ ಹೋಗ್ಲಿಲ್ಲ ಅಂದ್ಮೇಲೆ ಯಾವ್ದು ಉಳ್ಕೊಳ್ಳುತ್ತೆ? ಕತ್ತು ಉಳ್ಕೊಳ್ಳಬೇಕು. ಅದರಿಂದ ಎಷ್ಟು ಉಪಾಯ ಮಾಡಿದ್ದದ್ದು ನಿರ್ಗುಣ ಬ್ರಹ್ಮ ಅಂತ ಹೇಳೋದು ಒಂದೇ, ಸಂಸಾರದ ಉಳ್ಕೊಳ್ಳಿ ಯಾವಾಗಲೂ ಅಂತ ಹೇಳಿದ್ರು ಒಂದೇ. ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣಪ್ರವಾಹ. ಇವರೇನ್ ತಿಳ್ಕೊಂಡ್ಬಿಡ್ತಾರೆ, ಅದಕ್ಕೆಲ್ಲ ದೇವ್ರ ಗುಣಪ್ರವಾಹ ಉಳೋದು ತಿಳ್ಕೊಂಡ್ಬಿಡ್ತಾರೆ. ದೇವ್ರ ಗುಣಪ್ರವಾಹ ಅಲ್ಲ ನೋಡಿ, ಪ್ರತಿನಿವೃತ್ತೋ ಗುಣಪ್ರ ಸಂಸಾರ ಧರ್ಮೋ ಯಸ್ಮಾ ಸತತೋಕ್ತ. ಸಾಂಸಾರಿಕ ಗುಣಪ್ರವಾಹ ಹೋಗ್ಬೇಕು ನಮಗೆ, ಹೊರತು ಬೇರೆಯಲ್ಲ. ಯಥಾ ಬಾಹ್ಯಮನೋ ನಿರ್ವಾಣಂ ವಿನಾಶ ಮೃಚ್ಛತಿ ಯಥಾ ಅರ್ಥಿರ್ ದೀಪಜ್ವಾಲ ತೈಲಾದ್ಯಭಾವೇ ತದಾ ಸ್ವಚಿತ್ತಂ ಸ್ವರೂಪ ಚೈತನ್ಯಂ ಸ್ವರೂಪಾಂತಃಕರಣಂ ನಿರ್ವಾಣಂ ಪರಮಾನಂದಮಾಪ್ನೋತಿ. ಯಥಾ ಸ್ಥಿಮಿತ ತೈಲ ಪಾತ್ರೆ ಸ್ಥಿತೋ ಮನುಷ್ಯಾದ್ಯಭಾವೇ ದೀಪೋ ಶರಣಾಖ್ಯಾನ ಆನಂದ ಮಾಪ್ನೋತಿ. ಇನ್ನು ಸ್ಮಿತೈಲ ಪಾತ್ರೆ ಸ್ಥಿತ, ಇನ್ನು ಹೊಸ ಎಣ್ಣೆ, ಒಳ್ಳೆ ಎಣ್ಣೆ ಇರಬೇಕು, ಒಳ್ಳೆ ಬತ್ತಿ ಇರಬೇಕು, ಅವಾಗೇನಾಗುತ್ತೆ ಶುದ್ಧವಾದ ಬೆಳಕು ಬರುತ್ತೆ. ಆ ರೀತಿ ಇರಬೇಕು. ಈ ಸಂಸಾರದ ಗುಣ ಇಲ್ಲ ಅಂಥದ್ದಿದು ದುಷ್ಟವಾದ ಬೆಳಕಿದೆ, ಈ ಬೆಳಕಿನಿಂದ ಪ್ರಯೋಜನ ಇಲ್ಲ. ಸರಿಯಾದ ಬೆಳಕು ಹೇಗಿರಬೇಕು ಅಂದರೆ ಆ ರೀತಿ ಇರಬೇಕು. ಆತ್ಮಾನಮಿತಿ ಅರ್ಥ ಪ್ರಜ್ವಲಿತ ದೀಪವಾದ ಅಂತಃಕರಣೆ ವಿಜೃಂಭಮಾಣೆ ಸತಿ ಘಟಾದಿ ಪದಾರ್ಥಮಿವ ಏಕಂ ಪ್ರಧಾನ ಅವ್ಯವಧಾನ ಸ್ವರೂಪಾಚ್ಛಾದಕಂ ಮಾಯಾ ವ್ಯವಧಾನದ ಹಿತಂ ಆತ್ಮಾನಂ ಸ್ವರೂಪಂ ಸ್ವಸ್ಯ ಪ್ರಿಯತಮಂ ಪರಮಾತ್ಮಾನಂಚ ಅನು ಸೃಷ್ಟ್ಯಾದಿ ಲಕ್ಷಣವತ್ತಯ ಇಚ್ಛತೆ ಇತಿ ವ ಯೋಜನಾ ಭೇದ ಸೋಪ್ಯೇತಯ ಚರಮಯ ಮನಸೋ ನಿವೃತ್ತ ತಸ್ಮಿನ್ ಮಹಿಮ್ನ್ಯವಸಿತಃ ಸುಖ ದುಃಖ ಬಾಹ್ಯೇ ಹೇತುತ್ವಮಪಿ ಅಸತಿ ಕರ್ತರಿ ದುಃಖಯೋರ್ನ ಸ್ವಾತ್ಮನ್ ವಿಧತ್ತ ಉಪಲಬ್ಧ ಪರಾತ್ಮಕಷ್ಟಃ ಸಹ ಅಪಿ ಏತಯ ಚರಮಯ ಮನಸಃ ನಿವೃತ್ತ ತಸ್ಮಿನ್ ಮಹಿಮ್ನಿ ಅವಸಿತಃ ಸುಖ ದುಃಖ ಬಾಹ್ಯೇ ಹೇತುತ್ವಂ ಅಪಿ ಅಸತಿ ಕರ್ತರಿ ದುಃಖಯೋ ನ ಸ್ವಾತ್ಮನ್ ವಿಧತ್ತೇ ಉಪಲಬ್ಧ ಪರಾತ್ಮಕಷ್ಟಃ ಸಹ ಅಪಿ ಏತಯ ಚರಮಯ ಮನಸಾ ನಿವೃತ್ತ. ಹೀಗೆ ಇಂದ್ರಿಯಗಳಲ್ಲಿ ಕೊನೆಯದಾದ ಮನಸ್ಸು ಯಾವಾಗ ನಿವೃತ್ತವಾಗುತ್ತೆ, ನಿವೃತ್ತವಾಗೋದು ಅಂದರೆ ಡೀಲಿಂಕ್ ಆಗೋದು, ತಸ್ಮಿನ್ ಮಹಿಮ್ನಿ ಅವಸಿತಃ ಸುಖ ದುಃಖ ಬಾಹ್ಯ ತಸ್ಮಿನ್ ಮಹಿಮ್ನಿ ಅಂದರೆ ಪರಮಾತ್ಮನ ಮಹಿಮೆಯ ಚಿಂತನೆಯಲ್ಲಿ ಅವಸಿತಃ ತೊಡಗಿದವನಾದಾಗ ಸುಖ ದುಃಖ ಬಾಹ್ಯೇ. ಇದು ಎಂಥ ಸ್ಥಳ ಅಂದರೆ ಸುಖ ದುಃಖ ಎರಡೂ ಇಲ್ಲ. ಎಂಥ ಸುಖ? ಸಾಂಸಾರಿಕ ಸುಖ, ಸಾಂಸಾರಿಕ ದುಃಖ ಎರಡೂ ಇರದೇ ಇರತಕ್ಕಂಥ ದೇವರಲ್ಲಿ ಮನಸ್ಸನ್ನು ಹಾಕಿದಾಗ ಹೇತುತ್ವಮಪಿ ಅಸತಿ ಕರ್ತರಿ ದುಃಖ ಯೋರ್ನ ಹಾಗೇನಾಯಿತು, ದುಃಖಗಳಿಗೆ ಕಾರಣವೇ ಇಲ್ಲ, ದುಃಖಗಳಿಗೆ ಕಾರಣವೇ ಇಲ್ಲ. ಅದರಿಂದಾಗೇನೆ ಸ್ವಾತ್ಮನ್ ವಿಧತ್ತೇ ಉಪಲಬ್ಧ ಪರಾತ್ಮ ಕಾಷ್ಠ. ಆ ಸಮಯದಲ್ಲಿ ತನ್ನ ಒಳಗೆ ಪರಮಾತ್ಮ ಕಾಷ್ಠ, ಕಾಷ್ಠ ಅಂದರೆ ಅಲ್ಟಿಮೇಟ್ ಪರಾತ್ಮ ಕಾಷ್ಠ, ಆನಂದದ ಅವನಿಗೆ ಸಿಗ್ತಕ್ಕಂಥ ಆನಂದದ ಒಂದು ಮ್ಯಾಕ್ಸಿಮಮ್ ಸ್ಕೇರ್ ರೀಚ್ ಆಗಿದ್ದೇವೆ ಅಂತ ಹೇಳ್ತಾರಲ್ಲ, ಮ್ಯಾಕ್ಸಿಮಮ್ ಸ್ಕೇರ್ ರೀಚ್ ಆದ ಅವನ ಮಟ್ಟಿಗೆ ರೀಚ್ ಆಗಿಬಿಡ್ತಾನೆ ಆತ್ಮ ಕಾಷ್ಠ. ಅಂತ ಸ್ಥಿತಿಯನ್ನು ಹೊಂತಾನೆ. ಸಹ ಜೀವನ್ಮುಕ್ತೋಪಿ ಭಗವಂತ ಮಪರೋಕ್ಷಂ ಪಶ್ಯನ್ ಏತಯ ಮನಸೋ ನಿವೃತ್ತ ಬಾಹ್ಯಾಂತಃಕರಣ ವಿನಾಶರಕ್ಷಣೆಯ ಪುರ ಇವು ಅಜ್ಞಾನೇನಾವೃತ ಪಶ್ಚಾತ್. ಅಂದರೆ ಇಷ್ಟೊತ್ತು ಕೂಡ ನಮಗಿರೋದೆಲ್ಲ ವರ್ಕ್ ಮಾಡ್ತಿರೋದು ಯಾವುದೀಗ, ಬಾಹ್ಯ ಮನಸ್ಸು ವರ್ಕ್ ಫಂಕ್ಷನ್ ಮಾಡ್ತಿರೋದೀಗ, ಗೊತ್ತಾಯ್ತಾ? ಬಾಹ್ಯ ಮನಸ್ಸೆಲ್ಲ ಡೀಲಿಂಗ್ ಆಗಿ ಎಲ್ಲಿಗೆ ಹೋಗ್ಬೇಕು, ಅದು ಸೂಕ್ಷ್ಮ ಮನಸ್ಸಿಗೆ ಹೋಗಬೇಕು. ಅಂಥ ದುಶ್ಯತೆ ಬುದ್ಧಿಯ ತೊಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ, ಸೂಕ್ಷ್ಮ ಮನಸ್ಸು ಬೇರೆ, ಸ್ಥೂಲ ಮನಸ್ಸು ಬೇರೆ. ಸ್ಥೂಲ ಮನಸ್ಸು ಯಾವ ಕಡೆಗೆ ಹೋಗುತ್ತೆ? ವಿಷಯಗಳ ಕಡೆ. ಸೂಕ್ಷ್ಮ ಮನಸ್ಸು ಯಾವ ಕಡೆ ಹೋಗುತ್ತೆ? ದೇವ್ರ ಕಡೆ ಹೋಗುತ್ತೆ. ಅರ್ಥ ಆಯ್ತಾ? ಅಂಥ ಮನಸ್ಸನ್ನು ಆಕ್ಟಿವೇಟ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಬಾಹ್ಯ ಮನಸ್ಸನ್ನು ಸಪ್ರೆಸ್ ಮಾಡಬೇಕು, ಆ ಮನಸ್ಸನ್ನು ಆಕ್ಟಿವೇಟ್ ಮಾಡಬೇಕು. ಅವಾಗ ಏನಾಗುತ್ತೆ? ದೇವರು ಕಾಣಿಸ್ತಾನೆ. ಅದು ಮುಖ್ಯ. ಸೂಕ್ಷ್ಮ ಮನಸ್ಸು ಎಂಬ ಕಾನ್ಸೆಪ್ಟ್ ಬಹಳ ಮುಖ್ಯ. ಅದು ಅದೇ ಹೇಳ್ತೀರಿ, ಈ ಧ್ಯಾನ ಮಾಡಿದ ಲಿಂಗದೇ ಎಫೆಕ್ಟ್ ಹೋಗ್ಬಿಡುತ್ತೆ. ಗೇರಲ್ಲಿ ಹೋಗ್ತಿರ್ತಾರೆ, ಕ್ಲಚ್ ಹೋದ ತಕ್ಷಣ ಏನಾಗುತ್ತೆ? ಕ್ಲಚ್ ಪರ್ಪಸ್ ಏನು? ಗೇರ್ ಡೀಲಿಂಗ್ ಮಾಡಿಬಿಡುತ್ತೆ ಇಮಿಡಿಯೇಟ್. ಅರ್ಥ ಆಯ್ತಾ? ಅದು ಅಷ್ಟೇ ಹೋಗ್ತಿದ್ರು ಕೂಡ ತಕ್ಷಣ ಹೋಗ್ತದೆ. ಆ ಥರ ತಿಳಿತಾ? ಈಗ ಯಾವುದು ಅದೇ ಹೇಳಿದ್ದು, ಸಾಧನೆ ಮಾಡೋಕ್ಕೆ ಬರುತ್ತೆ. ಅದೇ ಹೇಳ್ತಿರೋದು ಈಗ ಓದ್ವಿ. ಅದೇ ವೆಹಿಕಲ್ ಆಕ್ಸಿಡೆಂಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಗುರಿ ಮುಟ್ಲಕ್ಕೂ ಬರುತ್ತೆ. ಅರ್ಥ ಆಯ್ತಾ? ಬಂಧಕ ಯಾರಿಗೆ? ಕಾರ್ ಬಂಧಕ ಯಾರಿಗೆ? ಡ್ರೈವಿಂಗ್ ಬರದೇ ಇದ್ದವರಿಗೆ. ಡ್ರೈವಿಂಗ್ ಬಂದವರಿಗೆ ತಾರಕ. ಅದೇ ಮನಸ್ಸು ಯಾರಿಗೆ ಹತೋಟಿಯಲ್ಲಿರುತ್ತೋ ಅವ್ರಿಗೆ ತಾರಕ. ಮನಸ್ಸು ಯಾರಿಗೆ ಔಟ್ ಆಫ್ ಕಂಟ್ರೋಲ್ ಅವ್ರಿಗೇನದು? ಅದು ಮಾರಕ. ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್. ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಸೇಮ್, ಒಂದೇ ವೆಹಿಕಲ್ನಲ್ಲಿ ಆಕ್ಸಿಡೆಂಟ್ ಮಾಡಲಿಕ್ಕೆ ಬರುತ್ತೆ, ಗುರಿ ಮುಟ್ಟಕ್ಕೂ ಬರುತ್ತೆ. ಮನಸ್ಸಾಗಿದೆ. ಮನಸ್ಸನ್ನು ಏನು ಮಾಡ್ಬೇಕು? ನಾವೀಗ ಸರಿಯಾಗಿ ಅದನ್ನು ಇದು ಮಾಡಬೇಕು, ಡೈರೆಕ್ಟ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಮನಃ ಪ್ರಗ್ರಹವಾನ್ ನರಹ ಕಠೋಪಿಟ್ಟನ ಹೇಳ್ತಾರೆ. ಮನಸ್ಸು ಎಂಬುದು ಕಡಿವಾಣ ಇದ್ದಾಗ ಆ ನೇರ ಸ್ವಲ್ಪ ಗಮನ ಕೊಡಲಿಲ್ಲ ಅಂದರೆ ಹಾಳಾಗೋಗ್ಬಿಡ್ತಾನೆ. ಮನುಷ್ಯ ಬ್ರೇಕ್ ಯಾವಾಗಲೂ ಬೇಕು ಅಬ್ಸರ್ವ್ ಮಾಡ್ತಾನೆ. ಫಾಸ್ಟ್ ಹೋಗೋದಕ್ಕಿಂತ ಮುಂಚೆ ಏನು ಚೆಕ್ ಮಾಡ್ತಾನೆ? ಬ್ರೇಕ್ ಚೆಕ್ ಮಾಡಬೇಕು. ಬ್ರೇಕ್ ಚೆಕ್ ಮಾಡದೆ ಹೋದರೆ ಎಷ್ಟು ಫಾಸ್ಟ್ ಹೋಗೋದ್ರೂ ಉಪಯೋಗ ಇಲ್ಲ. ಅದಕ್ಕೆ ಮನಸ್ಸನ್ನು ಯಾವ ಮನಸ್ಸೇ ಬ್ರೇಕ್ ಆದ ಯಾವಾಗಲೂ ಏನು ಮಾಡ್ತಿರ್ಬೇಕು? ಅದನ್ನು ಚೆಕ್ ಮಾಡ್ತಾ ಇರಬೇಕು. ಪದಾತ ಪರಮೋ ವಿಷ್ಣು ತಸ್ಮಾತ್ ದುಃಖ ದುಃಖಾತ್ ಅನಾಮವಾನ್ ಇತಿ ವಚನಾತ್ ದುರ್ದುಃಖಮಿತಿ ವಿಜ್ಞೇಯಂ ಕಂ ಸುಖಂ ಚ ತಯೋರ್ಮತಃ ಪ್ರದಾತ ಪರಮೋ ವಿಷ್ಣು ತಸ್ಮಾತ್ ದುಃಖ ದುಃಖಾದಿ ನಾಮವಾನ್. ದೇವರಿಗೆ ಒಂದು ಹೆಸರಿದೆ ಅಂತ, ದುಃಖ ಅಂತ ದೇವರಿಗೆ ಹೆಸರಿದೆ ಅಂತ ಹೇಳಿಬಿಡ್ತಾರೆ. ಅಲ್ಲೇನು ಹೇಳಿದ್ರು ಬ್ರಹ್ಮಸೂತ್ರ ಭಾಷ್ಯದೊಳಗೆ? ದುಃಖ ಅಂತ ದೇವರಿಗೆ ಯಾತಕ್ಕೆ ಹೆಸರು ಅಂದರೆ ನೆನಪಿದೆಯಾ? ಆ ದುಃಖ ಕೊಡೋ ದುಃಖ ಸ್ವಾಮಿ ಅಂತ ಹೇಳಿದ್ದಾರೆ. ಇನ್ನೊಂದು ಅರ್ಥ ಹೇಳ್ತಾರೆ. ಇನ್ನೊಂದು ಅರ್ಥ ಏನು ಅಂದರೆ ದುಃಖ ದುಃಖಮಿತಿ ವಿಜ್ಞೇಯಂ ಖಂ ಸುಖಂಚ ತಯೋರ್ಮತಃ ಪ್ರದಾತ ಪರಮೋ ವಿಷ್ಣು ತಸ್ಮಾತ್ ದುಃಖಾದಿ ನಾಮವಾನ್. ದು ದುಃಖಂ ಖಂ ಸುಖಂ, ದುಃಖ ಅನ್ನೋ ಪದದಲ್ಲಿ ಎರಡೇ ಇದೆ, ದು ಅಂದ್ರೆ ದುಃಖ, ಖ ಅಂದ್ರೆ ಸುಖ, ಅವೆರಡನ್ನೂ ಕೊಡೋಣಾದ್ರಿಂದ ದೇವರಿಗೆ ದುಃಖ ಅಂತ, ದೇವರಿಗೆ ದುಃಖ ಅಂತಾನೆ ಹೆಸರಿದೆ. ಆದ್ದರಿಂದ ಅಲ್ಲೇನು ಬಂತು, ದುಃಖಯೋರ್ನ ಅಂತ ಪರಮಾತ್ಮನ ಸುಖ ದುಃಖಗಳನ್ನು ಕೊಡ್ತಕ್ಕಂಥ ಪರಮಾತ್ಮನಲ್ಲಿ ಮನಸ್ಸಾಕಿದಾಗ ಹೊರಗಿನ ಸುಖ ದುಃಖಗಳ ಸಂಬಂಧ ನಮಗೆ ಬರೋದಿಲ್ಲ. ಉಪಲಬ್ಧ ಪರಾತ್ಮ ಕಷ್ಟ ಅಂದ್ರೆ ಯಾವಾಗಲೂ ಮನುಷ್ಯನಿಗೆ ಅಲ್ಟಿಮೇಟ್ ಆನಂದ ಕಂಡಾಗ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಹೊಟ್ಟೆ ತುಂಬಿದಾಗ ಏನು ಕೊಟ್ರೆ ಏನಂತಾನೆ ಮನುಷ್ಯ, ಬೇಡ ಅಂದ್ಬಿಡ್ತಾನೆ. ಹಸಿವಾದ ಏನು ಸಿಕ್ಕರು ಅಂತ ತಿಂತಾನೆ. ಅರ್ಥ ಆಯ್ತಾ? ಈಗ ದೇವರ ಧ್ಯಾನ ಮಾಡಿ ಆನಂದ ಪಟ್ಟಾಗ ಅವನು ಕಂಡು ಮನಸ್ಸು ಯಾವ ಕಡೆ ಹೋಗೋದಿಲ್ಲ, ಒಂದು ಹೊರಗಡೆ ಹೋಗೋದೇ ಇಲ್ಲ. ಅದು ಸಮೀಕರ ಮನಸ್ಸು ಏನಾಗಿತ್ತು, ವೈಷ್ಣಾಜ ಬಂದ, ಕೂಗಿದ, ಇದು ಮಾಡಿದ, ಯಾರ ಹಾವಾಗಿದ್ರೆ ಎಚ್ಚರಾಗಲಿಲ್ಲ. ಯಾತಕ್ಕೆ ದೊಡ್ಡ ಇದರಲ್ಲಿದ್ದಾನಂತೆ. ಅರ್ಥ ಆಯ್ತಾ? ಈಗ ದೊಡ್ಡ ಇದರಲ್ಲಿದ್ದ ಈ ಬಾಸ್ ಹತ್ರ ಮಾತಾಡ್ತಿರ್ತಾನೆ, ಬೇರೆ ಯಾರ ಕಡೆ ಹೋಗೋದಿರಲ್ಲ. ಯಾತಕ್ಕೆ ಯಾರ ಹತ್ರ ಇದ್ದಾನೆ, ಅವನೀಗ ಚೀಫ್ ಅಲ್ಲಿದ್ದಾನೆ. ಬಟ್ ಉಳಿದ್ರ ಹತ್ರ ಮಾತಾಡ್ತಾರೆ, ಚೀಫ್ ಕರೀತಾರೆ, ತಕ್ಕ ಬಿಟ್ಟು ಹೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಸ್ವಲ್ಪ ಹೋಗ್ಬಿಡ್ತಾನೆ ಆ ಕಡೆ. ಇಲ್ಲಿ ಕೂತಾಗ ಯಾರು ಭಯನೂ ಇಲ್ಲ. ಯಾತಕ್ಕೆ? ಯಾರ ಜೊತೆ ಮಾತಾಡೋದು ಅಲ್ಟಿಮೇಟ್, ಅವ್ರ ಜೊತೆ ಮಾತಾಡ್ತಿದ್ದಾನೆ ಈಗ. ಸೊ ಯಾರು ಕರೆದು ಯಾರು ಡಿಸ್ಟರ್ಬ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ, ಅವ್ನು ಮತ್ತೆ ಕರೆದು ಬಯಸ್ಕೊತಾನೋ ಆಮೇಲೆ ಅವನು. ಅರ್ಥ ಆಯ್ತಾ? ಕೆಲವರು ಬುದ್ಧಿ ಇಲ್ಲ ಹೆಂಗತಿ ಕೇಳ್ಬಿಡ್ತಾನೆ. ಅರ್ಥ ಆಯ್ತಾ? ಸೊ ದೇವರ ಅಲ್ಟಿಮೇಟ್ ಬಾಸ್ ಆಫ್ ದಿ ಯೂನಿವರ್ಸ್ ಆದ್ದರಿಂದ ಆತನ ಯಾರು ಧ್ಯಾನ ಮಾಡ್ತಾರೋ ಆ ಮನಸ್ಸು ಏನಾಗುತ್ತಾ ಬೇರೆ ಕಡೆಗೆ ಹೋಗೋದೇ ಇಲ್ಲ. ರುದ್ರಾದಿ ದೇವತೆಗಳು ಮನೋ ನಿಯಾಮಕರು, ಅವ್ರು ಏನು ಮಾಡ್ತಾರಾಗ, ಡಿಸ್ಟರ್ಬ್ ಮಾಡೋದಿಲ್ಲ. ಅವರು ದೇವರ ಧ್ಯಾನ ಮಾಡ್ತಾ ಸುಮ್ಮನೆ ಆಗ್ಬಿಡ್ತಾರೆ, ಬೇರೆ ಕಡೆ ಹೋದಾಗ ಬಾತ ಕೇಳ್ಕೊಂಡು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್. ಅರ್ಥ ಆಯ್ತಾ? ಇದು ಸರಿಯಾಗಿ ಯೋಚನೆ ಮಾಡಬೇಕು. ದೇಹಂತುತಂ ನ ಚರಮಂ ಸ್ಥಿತ ಮುಜ್ಜಿತಂ ವಾ ಸಿದ್ಧೋ ವಿಪಶ್ಯತಿ ಯತಃ ಅಧ್ಯಗಮತ್ ಸ್ವರೂಪಂ ದೈವಾದುಪೇತಮಥ ದೈವವಶಾದಪೇತಂ ವಾಸೋ ಯಥಾ ಪರಿಕೃತಂ ಮತಿರಾಮದಂಧಃ. ದೇಹಂ ತುತಂ ನ ಚರಮಂ ಸ್ಥಿತ ಮುಜ್ಜಿತಂ ವಾ ಸಿದ್ಧಃ ವಿಪಶ್ಯತಿ ಯತಃ ಅಧ್ಯಗಮತ್ ಸ್ವರೂಪಂ ದೈವಾದುಪೇತಂ ಅಥ ದೈವವಶಾದ್ ಅಪೇತಂ ವಾಸಃ ಯಥಾ ಪರಿಕೃತಂ ಮತಿರಾಮದಂಧಃ. ಹೇಗೆ ಅಂದರೆ, ಏವಂ ಅಪರೋಕ್ಷಜ್ಞಾನಿನೋ ದೇಹ ಪೋಷಣಾದೋ ಪ್ರಯತ್ನೋಪಿ ನಾಸ್ತಿ. ಈ ಸ್ಥಿತಿಯಲ್ಲಿ ಮನುಷ್ಯ ಏನು ಮಾಡ್ತಾನಂತೆ, ಅಪರೋಕ್ಷಜ್ಞಾನಿ ದೇಹದ ಬಗ್ಗೆ ಏನೋ ಗಮನನೇ ಕೊಡೋದಿಲ್ವಂತೆ. ಸಚ್ಚಿದಾನಂದಾತ್ಮಕ ನಾರಾಯಣ ಸಂದರ್ಶನ ಸುಖ ಸಮುದ್ರ ಮಗ್ನತ್ವಾತ್. ಆ ಪದ ಹೇಗಿದೆ ನೋಡಿ, ಸಚ್ಚಿದಾನಂದಾತ್ಮಕ ನಾರಾಯಣ ಸಂದರ್ಶನ ಸುಧಾ ಸಮುದ್ರ ಮಗ್ನತ್ವಾತ್. ಸಚ್ಚಿದಾನಂದ ಸ್ವರೂಪನಾದ ನಾರಾಯಣನ ಸಂದರ್ಶನ ಎಂಬ ಅಮೃತ ಸಮುದ್ರದಲ್ಲಿ ಮುಳುಗಿರೋದ್ರಿಂದ ಅವನಿಗೆ ಬೇರೆ ಯಾವ ಕಡೆ ಮನಸ್ಸೋಗೋದಿಲ್ಲ. ದೇಹಂತೂ ಇತಿ ಏನ ದೇಹೇನ ಸ್ವಯಂ ಸಿದ್ಧೋಹು ಸಹ ಸಿದ್ಧ ತಮ್ಮ ಚರಮಂ ದೇಹಂ ನಾ ವಿಪಶ್ಯತಿ. ಆ ಕೊನೆಯ ದೇಹವನ್ನು ಕೂಡ ಅವನು ಗಮನಿಸೋದಿಲ್ಲ, ಬಿಟ್ಟುಬಿಡ್ತಾನೆ ಅಂತ ಅರ್ಥ. ಮದಿಯೋ ಅಯಂ ಇತಿ ನಾಭಿಮನ್ಯತೆ, ದೇಹದ ಅಭಿಮಾನ ಬಿಟ್ಟುಬಿಡ್ತಾನೆ. ಅದಕ್ಕೆ ಜಡಭರತರಾಜನಿಗೆ ಹೊಡಿತೇನೆ, ಏನು ಮಾಡ್ತಾನೆ, ಹೊಡ್ಕೋ ನನಗಂಟೇನು ಹೋಯ್ತು ಅಂತ ಹೇಳ್ತಾನೆ. ಯಾತಕ್ಕೆ? ಆತಗ ಬಗ್ಗೆ ಗಮನನೇ ಇಲ್ಲ, ಗುರಿ ಸಾಧಿಸಿಬಿಟ್ಟಿದ್ದಾನೆ ಈಗಾಗಲೇ. ಕಿಂತು ಕಪಾಲ ಮುಕ್ತ ನಾರಿಕೇಲ ಫಲವತ್ ದೇಹಾತ್ಮನೋ ವಿಯುಕ್ತತ್ವಾತ್ ಹರಿಮೇವ ಪಶ್ಯತಿ. ದೃಷ್ಟಾಂತ ಕೊಡ್ತಾರೆ, ಈಗ ತೆಂಗಿನಕಾಯಿ ಇದೆ, ಮೇಲೆ ಏನಿದೆ ಕವರಿಂಗ್ ಇದೆ, ಅದು ತೆಗೆದು ಬಿಡ್ತಾರೆ. ಚಿಪ್ ತೆಗೆದಾಕ್ತಾರೆ, ಹೇಗಿರುತ್ತದೋ. ಇದಕ್ಕೆ ಯಾವ ಸಂಬಂಧನೂ ಇಲ್ಲ, ಅದು ಮೊದಲು ಆ ಕಡೆ ಡಿಸ್ಪೋಸ್ ಆಫ್ ಮಾಡಾಕ್ಬಿಡ್ತಾರೆ. ಆ ಥರ ದೇಹಾತ್ಮನ ವಿಯುಕ್ತತ್ವಾತ್ ಹರಿಮೇವ ಪಶ್ಯತಿ, ದೇವರನ್ನೇ ಕಾಣ್ತಾನೆ. ಅನೇನ ಯಥೋ ಅಧ್ಯಗಮತ್ ಸ್ವರೂಪಮಿತಿ ವಿವೃತಂ, ಸ್ವರೂಪವನ್ನು ಕಂಡ ಮೇಲೆ ಈ ಮನಸ್ಸಿಗೆ ಬಗ್ಗೆ ಅವನು ದೇಹದ ಬಗ್ಗೆ ಗಮನ ಕೊಡೋದಿಲ್ಲ. ಹೇಗೆ ಅಂದರೆ, ಅನಭಿಮಾನ ಪ್ರಕಾರ ಮಾಹ ಸ್ಥಿತಮಿತಿ ಸ್ವಪ್ರೇರಣಾ ಲಕ್ಷಣ ಗುರುತ್ವ ಸ್ಥಿತಂ ತದಭಾವಾದುಚಿತಂ ಪತಿತಮಿತಿ ತತ್ರ ಉದಾಹರಣ ಮಾಹ ಯಥಾ ಮದಿರಾಪಾನೇನ ಉತ್ಪನ್ನ ಮದೇನ ಅಂಧಃ ಪುಮಾನ್ ದೈವಾದುಪೇತಂ ದೈವವಶಾದಪೇತಂ ಪರಿಕೃತಂ ಪರಿವೃತಂ ವಾಸೋನು ಜಾನಾತಿ ತಥಾ ಇತ್ಯರ್ಥ. ಮದಿರಾ ಮದಾಂಧ, ಹೆಂಡ ಕುಡಿದು ಎಚ್ಚರ ತಪ್ಪಿದೋ, ಅವನು ದೃಷ್ಟಾಂತ ಕೊಡ್ತಾರೆ. ಹೆಂಡ ಕುಡಿದು ಎಚ್ಚರ ತಪ್ಪಿದವನು ದೈವಾದುಪೇತಂ ಮತ ದೈವವಶಾದ ಅಪೇತಂ, ಮೈ ಮೇಲೆ ಬಟ್ಟೆ ಇರಲಿ ಬಟ್ಟೆ ಇಲ್ಲದೆ ಹೋಗಲಿ, ವಾಸೋ ಯಥಾನ ಪರಿಕೃತಂ, ತಾನು ಊಟ ಹೊದ್ದೇನೋ ಧರಿಸಿದ ಬಟ್ಟೆ ಮೇಲೆ ಎಚ್ಚರ ಇಲ್ಲ ಅವನಿಗೆ. ಅದು ಹುಚ್ಚನಿಗೆ ಹುಚ್ಚ ಒಂದು ಕೇಸು, ಮದಿರಾಮದಾಂದ ಇನ್ನೊಂದು ಕೇಸು. ಅವರಿಬ್ಬರು ಏನು ಎಚ್ಚರ ಇರೋದಿಲ್ಲ, ಏನು ಮಾಡ್ತಿದ್ದೇವೆ ಎಚ್ಚರ ಇಲ್ಲ, ಎಲ್ಲಿ ಬಿದ್ದಿದ್ದೇವೆ ಎಚ್ಚರ ಇರೋದಿಲ್ಲ. ಈ ದೃಷ್ಟಿ ಎಂಥ ದೃಷ್ಟಾಂತ ಇದು, ವಿಷಮ ದೃಷ್ಟಾಂತ ಅಂತ ಕರಿಬೇಕಿದೆ. ಅವನು ಹುಚ್ಚಾದಾಗ ಬಿಡ್ತಾನೆ ಅಂತ ಅರ್ಥ ಅಲ್ಲ, ಮತ್ತೆ ಹುಚ್ಚಾದಾಗ ನಮ್ಗೆ ಅದು ಅರ್ಥ ಆಗುತ್ತೆ. ಆದ್ದರಿಂದ ಅವನಿಗೆ ದೇಹದ ಅಭಿಮಾನ ಬಿಡೋದು ದೃಷ್ಟಾಂತ ಅಷ್ಟೇ. ಅವನಿಗೆ ಎಂಥ ಕೋಟ್ಯಾಧೀಶ ಕುಡಿದು ಮುಚ್ಚಿಬಿಟ್ಟಿದ್ದಾನೆ ಒಂದು ಕಡೆ ಹೋಗಿಬಿಟ್ಟು. ಅರ್ಥ ಆಯ್ತು? ಯಾಕೆ ವಿಮೇಲೆ ಎಚ್ಚರ ಇಲ್ಲ ಅವನಿಗೆ, ವಿಮೇಲೆ ಹಾಕೊಂಡು ಸೂಟ್ಗೆ ಹುಚ್ಚಾ ಬಟ್ಟೆ ಇಂಪೋರ್ಟೆಂಟು. ಆದ್ರೆ ಅವ್ರು ಏನು ಎಚ್ಚರ ಇಲ್ಲ ಬಗ್ಗೆ. ಯಾತಕ್ಕೆ? ಮದಿರಾಮದಾಂಧ, ಆ ಹೆಂಡ ಕುಡಿದ್ರೆ ಎಷ್ಟು ಮೈ ಮರೆಯೋದಾದ್ರೆ ಅಮೃತ ಕುಡಿದ್ರೆ ಎಷ್ಟು ಮೈ ಮರೆಯೋದು ಅಂತ ಹೇಳ್ತಾನೆ. ಹೆಂಡ ಕುಡಿದ್ರೆ ಎಷ್ಟು ಮೈ ಮರೆಯೋದಾದ್ರೆ ಯಾವುದೋ ಚಿಕ್ಕ ಗುಡ್ಡ ನೋಡ್ಬಿಡ್ತಾನೆ, ಕುಣಿದಾಡಿಬಿಡ್ತಾನೆ. ಇಷ್ಟಕ್ಕೆ ಎಷ್ಟು ಮಾಡ್ತೀಯಲ್ಲಿ ಎವರೆಸ್ಟ್ ನೋಡಿ ಏನಂತೀವಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಚಿಕ್ಕ ಪುಟ್ಟು ಗುಡ್ಡಗಳನ್ನು ನೋಡಿಬಿಟ್ಟು ಆನಂದ ಪಡೋ ಮನುಷ್ಯನಿಗೆ ಎವರೆಸ್ಟ್ ನೋಡಿದ್ರೆ, ದೊಡ್ಡ ಕೆರೆ ನೋಡಿ ಆಶ್ಚರ್ಯ ಪಡೋ, ಸಮುದ್ರ ನೋಡಿಬಿಟ್ರೆ, ದೇವರನ್ನು ನೋಡಿದವನಿಗೆ ಏನಾಗುತ್ತಾಗ? ಯಾವ ಪರಿಮೇನ ಇರೋದಿಲ್ಲ. ದೇಹನ ಯಾವುದಕ್ಕೆ ಕೊಲಿಸಿದ್ರಿ ಇಲ್ಲಿ? ದೇಹನ ಯಾವುದಕ್ಕೆ ಕೊಲಿಸಿದ್ರು? ಬಟ್ಟೆಗೆ. ಬಟ್ಟೆಗೆ ದೇಹ ಸಂಬಂಧ ಅಂದ್ರೆ ಭಗವದ್ಗೀತೆ ಹೇಳ್ತಾರೆ, ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ. ನಮ್ಮ ದೇಹಗಳು ಹೇಗಂದ್ರೆ ಬಟ್ಟೆ ಇದ್ದಾಗೆ. ನಾವು ಬಟ್ಟೆ ಬಿಡೋದಕ್ಕೆ ನಾವು ಹೇಗೆ ಸಂಕೋಚ ಪಡೋದಿಲ್ವೋ, ಹೊಸ ಬಟ್ಟೆ ಸಿಕ್ಕಿದ್ರೆ ಏನ್ ಮಾಡ್ತೇವೆ? ಈಗ ಮಕ್ಕಳು ಕೂಡ ಬೇಗ ಹಳೆ ವೆಚ್ಚ ಬಿಟ್ಟು ಅಂತ ಹೇಳ್ತಾನೆ. ಅದಕ್ಕೆ ಜ್ಞಾನಿಯಾದವನು ಏನ್ ಮಾಡ್ತಾನೆ, ದೇಹ ಬಿಡ್ಲಿಕ್ಕೆ ಯೋಚನೆ ಮಾಡದೆ. ಚಿಕ್ಕ ಮಕ್ಕಳಿಗೆ ಬಟ್ಟೆ ಬಿಚ್ಚಲಕ್ಕೂ ಬರಲ್ಲ, ಹಾಕೊಳ್ಳೋಕ್ಕೂ ಬರಲ್ಲ, ಅರ್ಥ ಆಯ್ತಾ? ಸಾಮಾನ್ಯ ಜೀವರಿಗೆ ದೇಹ ತೊಳೆದಕ್ಕೆ ಬರಲಕ್ಕೂ ಬರೋದಿಲ್ಲ. ದೊಡ್ಡವನು ಏನ್ ಮಾಡ್ತಾನೆ, ಅದಕ್ಕೆ ಜ್ಞಾನಿಗಳು ಏನ್ ಮಾಡ್ತಾರೆ, ದೇಹ ತೊಳ್ತಾರೋ ಹನುಮಂತನ ಹುಟ್ಟಿ ಬರ್ತಾರೆ, ಭೀಮಸೇನ ಹುಟ್ಟಿ ಬರ್ತಾರೆ. ಆ ರೀತಿ ನಮಗೆ ಚಾಯ್ಸ್ ಇಲ್ಲ. ತಾಯಿ ಬಂದು ಬಟ್ಟೆ ಬಿಚ್ಚಿ ಹಾಕಿದ್ರೆ ಮಾತ್ರ ಉಂಟು, ಇಲ್ಲಿ ಹೋದ್ರಿಲ್ಲ. ಅರ್ಥ ಆಯ್ತಾ? ಸಾಮಾನ್ಯರಿಗೆ ದೇಹ ಬಿಡೋದಾಗಲಿ ದೇಹ ತೊಗೊಳೋದಾಗಲಿ ಕೈಯಲ್ಲಿಲ್ಲ, ಆದ್ರೆ ಜ್ಞಾನಿಗಳಿಗೆ ಅದು ಕೈಯಲ್ಲಿದೆ. ದೊಡ್ಡವ್ರಿಗೆ ಯಾಕೆ ಕೈಯಲ್ಲಿದೆ? ಆ ತರ, ಯಾಕೆ ದೇವರ ಅನುಗ್ರಹದಿಂದ ಸಾಧ್ಯ ಆಗುತ್ತವೆ ಆ ಸಿದ್ಧಿ. ಅದು ಒಟ್ಟೆ ಮೇಲೆ ದೇಹನ ಬಟ್ಟೆ ಹೊಲಿಸೋದು ಬಹಳ ಇಂಪಾರ್ಟೆಂಟ್ ಇದೆ. ಭಗವದ್ಗೀತೆಗೆ ಇದಕ್ಕೆ ಲಿಂಕ್ ಅರ್ಥ ಆಗ್ತದೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಸ್ತ್ರ ಎಂಬ ಪದ ಬಹಳ ಮುಖ್ಯವಾಗಿ ಜ್ಞಾಪಕ ಇರಬೇಕು. ದೇಹೋಪಿ ದೈವ ವಶಗ ಖಲು ಕರ್ಮ ತಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು ತಂ ಸಪ್ರಪಂಚಮಧಿರೂಢ ಸಮಾಧಿ ಯೋಗ ಸ್ವಪ್ರಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಹ. ದೇಹೋಪಿ ದೈವವಶಗ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತೆ ಏವ ಸಾ ಅಸುಹು ತಂ ಸಪ್ರಪಂಚಂ ಅಧಿರೂಢ ಸಮಾಧಿ ಯೋಗ ಸ್ವಪ್ನಂ ಪುನಃ ನ ಭಜತೆ ಪ್ರತಿಬುದ್ಧವತ್ಸಹ. ಏವಂ ವಿಧಸ್ಯ ಜ್ಞಾನಿನೋ ದೇಹಸ್ತು ಜ್ಞಾನೋದಯ ಸಮಯೇ ಪತತಿ ಉತ ಕಂಚಿತ್ ಕಾಲಂ ಪ್ರತಿಷ್ಠತೆ ಇತಿ ಸಂಶಯೇ ಪ್ರಾರಬ್ಧ ಕರ್ಮಕ್ಷಯೇ ದೇಹಪಾತ ಸಮಯ ಇತ್ಯಾಶಯೇನಃ ದೇಹೋಪೀತಿ. ಈಗ ಒಂದು ಪ್ರಶ್ನೆ ಬಂತು, ದೇಹದ ಪರ್ಪಸ್ ಏನು? ಸಾಧನೆ ಮಾಡಬೇಕು. ಸಾಧನೆಯ ಎಂಡ ಏನು? ದೇವರ ದರ್ಶನ ಆಗಬೇಕು. ದೇವರ ದರ್ಶನ ಆಗಬೇಕು. ದೇವರ ದರ್ಶನ ಆದಮೇಲೆ ದೇಹದ ಅಭಿಮಾನ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಆಗ ಒಂದು ಪ್ರಶ್ನೆ, ಹಾಗೆ ದೇಹ ಬಿಟ್ಟುಬಿಡ್ತಾನೋ ಅಂತ ಪ್ರಶ್ನೆ. ದೇಹ ಬಿಟ್ಟುಬಿಡ್ತಾನೋ ಅಥವಾ ಇನ್ನೂ ಕಂಟಿನ್ಯೂ ಮಾಡ್ತಾನೋ? ಒಳ್ಳೆ ಪ್ರಶ್ನೆ. ಗುರಿ ಆದ್ಮೇಲೆ ಮುಟ್ಟಿದ ಮೇಲೆ ಲಾಸ್ಟ್ ಆಪ್ ಮತ್ತೆ ಕೊಡ್ತಾನೆ, ಹೊತ್ತಾನೆ ಲಾಸ್ಟ್ ಆಪ್ ಅಂದ್ಮೇಲೆ ಯಾತಕ್ಕೆ ಕೊಡ್ತಾನೆ ಅಂತ ಹೇಳ್ತಾರೆ. ದೇಹೋಪಿ ದೈವ ವಶಗ ಖಲು ಕರ್ಮ ತಾವತ್, ಅಲ್ಲಿವರೆಗೂ ಇರುತ್ತೆ. ಇಲ್ಲಿವರೆಗೂ ತಾವತ್ ಕರ್ಮ ಸ್ವಾರಂಭಕಂ, ಸ್ವಾರಂಭಕ ಪ್ರಾರಬ್ಧ, ಪ್ರಾರಬ್ಧ ಕರ್ಮ ಇರೋವರೆಗೂ ದೇಹ ಇರುತ್ತೆ, ಆಮೇಲೆ ಇರೋದಿಲ್ಲ. ಪ್ರಾರಬ್ಧ ಕರ್ಮ ಹೋಯಿತು ಅಂದ್ರೆ ದೇಹ ಹೋಗುತ್ತೆ. ಅಕಸ್ಮಾತ್ ಆಗಿ ಅಪರೋಕ್ಷ ಜ್ಞಾನ ಬರಲಿಕ್ಕೂ ಪ್ರಾರಬ್ಧ ಕರ್ಮ ಸವಿಲಕ್ಕೂ ಲಿಂಕ್ ಸಿಕ್ಬಿಟ್ರೆ ಏನಾಗುತ್ತಾಗ? ಆಗ್ಲೇ ಬಿಟ್ಬಿಡ್ತಾನೆ, ಇಮಿಡಿಯೇಟ್ ಬಿಟ್ಬಿಡ್ತಾನೆ. ಇವತ್ತು ಬೆಂಗಳೂರಿಗೆ ಬಂದ್ರಪ್ಪ ಯಾರೋ, ಫಸ್ಟ್ ಸ್ಟಾಪೇ ಅವನು ಲಾಸ್ಟ್ ಸ್ಟಾಪ್ ಇಳಿದ್ಬಿಡ್ತಾನೆ. ಇನ್ನೂ ಕೆಲವರು ಇಳಿಯೋದಿಲ್ಲ, ಅದಕ್ಕೆ ಬೆಂಗಳೂರು ಬಂತು ಇಳಿಯೋದಿಲ್ಲ, ಅದಕ್ಕೆ ಮ್ಯಾಜೆಸ್ಟಿಕ್ ಊರಿಗೆ ಹೋಗ್ಬೇಕು ಅವ್ರು, ಲಾಸ್ಟ್ ಸ್ಟಾಪ್ ಅಲ್ಲಿ ಪ್ರಾರಬ್ಧ. ಅರ್ಥ ಆಯ್ತಾ? ಬೇರೆ ಕಡೆ ಇಳಿದ್ರೆ ಉಪಯೋಗ ಇಲ್ಲ. ಅದು ಊರು ಬಂತು, ಅರ್ಥ ಆಯ್ತು? ಈಗ ಊರು ಬಂತು, ಅಲ್ಲೇ ಮನೆ ಇದ್ರೆ ಅಲ್ಲೇ ಇಳಿದ್ಬಿಡ್ತಾರೆ. ಕೊನೆವರೆಗೂ ಸ್ಟಾಪ್ ಇದ್ರೆ ಕೊನೆವರೆಗೂ ಹೋಗ್ತಾರ ಆ ಥರ. ಇನ್ನೂ ಇದ್ರೆ ಮನೆಗೆ ಹೋಗ್ಬೇಕಾದ್ರೆ ಇಷ್ಟ ಹತ್ಬೇಕಾಗ್ತದೆ ಮತ್ತೆ ಹೇಳ್ತಾ. ಪ್ರಾರಬ್ಧ ಅದು ಮನೆಗೆ ಹೋಗೋವರೆಗೂ ಬಿಟ್ಬೇಕು ಅವ್ರು. ಆದ್ರೆ ಸಾಧನೆ ಎಲ್ಲಿವರೆಗೂ ಆಗ್ಬೇಕು ಅಲ್ಲಿವರೆಗೂ ಮಾಡ್ತಾನೆ ಇರ್ಬೇಕು. ದೇಹದ ಪರ್ಪಸ್ ಅಲ್ಲಿವರೆಗೂ ನಡಿಬೇಕು, ಬಹಳ ಇಂಪಾರ್ಟೆಂಟ್ ಅದು. ಊರು ಬಂತೋ ಬಂತು, ಇಳಿದನ ಇಳಿದಿಲ್ಲ, ಅರ್ಥ ಆಯ್ತು? ಅಪರೋಕ್ಷ ಜ್ಞಾನ ಬಂತೋ ಬಂತು, ದೇಹ ಬಿಟ್ಟೋ ಬಿಟ್ಟಿಲ್ಲ. ಕಾರಣ ಏನಂದ್ರೆ ಎಷ್ಟೆತ್ತಿರುತ್ತೆ ಬೆಂಗಳೂರು ಮೇಲೆ ಮನೆ ಬರೋದು ಕಷ್ಟ ಅಲ್ಲ, ಈ ಸ್ವಲ್ಪ ಕಷ್ಟನೇ ಟ್ರಾಫಿಕ್ ಜಾಸ್ತಿ ಆದ್ರಿಂದ ಪಜೀತಿ ಆಗ್ತದೆ. ಆದ್ರೆ ಇಲ್ದ ಹೋದ್ರೆ ಏನಾಗುತ್ತೆ? ಈಗ ಸ್ವಲ್ಪ ದಿವಸಕ್ಕೆ ಅಷ್ಟೇ. ಬೆಂಗಳೂರು ಬೇರೆ ಊರಿನ ಯೋಚನೆ ಮಾಡಿದ್ರೆ ಆ ಸ್ಟಾಪ್ ಇನ್ನೊಂದು ಸ್ಟಾಪ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಬೆಂಗಳೂರು ಎಂಟರ್ ಆದ್ಮೇಲೆ ಇನ್ನೊಂದು ನಿದ್ದೆ ಹೊಡಿಬಹುದು, ಯಾಕೆ ಇನ್ನೊಂದು ಸ್ವಲ್ಪ ಬರ್ಬೋದು. ಅಲ್ಲಿ ಬೇರೆವರೆಗೆ ಆಗಲ್ಲ, ಇಲ್ಲಿ ಸಾವಿರ ಇಳಿಸ್ಕೊಂಡು ಬಂದ್ಬಿಟ್ಟಿರುತ್ತೆ ಆಗ್ಲೇ ಆ ಥರ. ತಂ ಸಪ್ರಪಂಚ, ಅದಕ್ಕೆ ಅದು ಸರಸ್ಯ ಇದೆ. ಬ್ರಹ್ಮದೇವರದ್ದು ಹೆವಿ ಟ್ರಾಫಿಕ್ ಇದ್ದಾಗೆ ಅಪರೋಕ್ಷ ಜ್ಞಾನ ಬಂದಾಗಿದೆ. ಅವ್ರು ಎಷ್ಟು ದಿವಸ ಕಾಯ್ಬೇಕು ಇನ್ನೂ? ಅವರು 100 ವರ್ಷ ಕಾಯ್ಬೇಕು. ಅವ್ರು ಸಣ್ಣ ಜೀವರಿಗೆ ಅದೆಲ್ಲ ಇಲ್ಲ, ಎಲ್ಲಿ ಹೇಳ್ಕೊತಾರೆ ಎಲ್ಲ ಗುಡಿಸಲು ಹೇಳ್ಕೊಂಡು ಹೇಳ್ಕೊಬಿಡ್ತಾರೆ. ಸಿಕ್ಕಲ್ಲ ಎಲ್ಲೇ ಸಿಟಿ ಬಸ್ ಇದೆ, ಎಲ್ಲಿ ಬೇಕಾದ್ರೆ ಸ್ಟಾಪ್ ಆಗಿಬಿಡ್ಬೋದು. ಇವ್ರಿಗೆ ಹಾಗಿಲ್ಲ, ಬ್ರಹ್ಮದೇವರ ಸಾಧನೆ ಭಾರಿ ದೊಡ್ಡದು. ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸು. ಇನ್ನೂ ತಮಾಷೆ ಅಂದ್ರೆ ಎಲ್ಲರೂ ಇಳಿಬಹುದು, ಡ್ರೈವರ್ ಎಳೆದ್ಬಿಟ್ರೆ ಬಗ್ಗೆ ಗತಿ ಏನಾಗುತ್ತಾಗ? ಡ್ರೈವರ್ ಎಳೆದ್ಬಿಟ್ಟು ಬೆಂಗಳೂರು ಬಂತು ಅಂತೇಳಿ ಉಳಿದವ್ರ ಗತಿ ಏನಾಗುತ್ತಾಗ? ಹೌದಲ್ಲ, ಅದು ಬ್ರಹ್ಮದೇವರ ಡ್ರೈವರ್ ಇದ್ದಾಗಲ್ಲ, ಆ ಸ್ಟಾಪಲ್ಲಿ ಇಳಿಬೇಕು ಅವ್ರು, ಗೊತ್ತಾಯ್ತಾ? ಅವ್ರು ಇಳಿದ ಮೇಲೆ ಬಸ್ ಮುಂದೆ ಹೋಗೋದಿಲ್ಲ ಅಂತಾರೆ. ಅವ್ರ ಬಸ್ ಕ್ಲೋಸ್ ಅಲ್ಲಿ ಬ್ರಹ್ಮದೇವರ ಪ್ರೋಕ್ಷಕ್ಕೆ ಹೋದ್ರೆ ಏನರ್ಥ? ಆ ಕಲ್ಪದ ವೈಂಡ್ ಅಪ್ ಆದಾಗಲ್ಲ ಪೂರ್ತಿ. ಅಲ್ಲಿವರು ಬ್ರಹ್ಮದೇವರು ಇರಲೇಬೇಕು. ಅವ್ರ ಮೂಲ ಬ್ರಹ್ಮವಾಯುಗಳ ಸ್ಥಿತಿ ಎಂಥದ್ದು? ಸೂತ್ರಧಾರರವರು, ಇಡೀ ಜಗತ್ತನ್ನು ಧರಿಸಿರೋರಾದ್ರಿಂದ ಅವ್ರ ಮಧ್ಯಮಧ್ಯ ಇಳಿದು ಹೋಗಕ್ಕೆ ಬರೋದಿಲ್ಲ. ಅದು ಕಂಡಕ್ಟ್ ರೆಡಿ ಆಗಿಲ್ಲ ಮತ್ತೆ, ಮತ್ತೆ ಕಂಡಕ್ಟರ್ ಡ್ರೈವರಿಗೆ ಅವ್ರ ವ್ಯವಸ್ಥೆ, ಉಳಿದವರಿಗೆಲ್ಲ ಚಾಯ್ಸ್ ಇದೆ. ಅದು ಲಾಸ್ಟ್ ಸ್ಟಾಪ್ ಚಾಯ್ಸು. ಅದು ಎಷ್ಟು ವ್ಯವಸ್ಥೆ ಇದೆ ನಮ್ಮ ಪ್ರಯಾಣದಲ್ಲೇ ಗೊತ್ತಾಗ್ಬಿಡುತ್ತೆ. ನಮ್ಮ ಪ್ರಯಾಣದಲ್ಲೇ ಇಡೀ ನಮ್ಮ ಜೀವನ ಸಾಧನೆ ಹೇಗೆ ಅಂತ ಅರ್ಥ ಆಗುತ್ತೆ. ಯಾರು ಎಲ್ಲಿ ಎಲ್ಲಿರ್ತಾರೆ ಇವರೆಲ್ಲ ಎಲ್ಲಿರ್ತಾರೆ? ಆ ಮುಕ್ತಿ ಸ್ಥಾನನೇ, ಅದೇನು ಯೋಚನೆ ಮಾಡೋ ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಸುಮ್ಮನೆ ಜಸ್ಟ್ ವೇಟಿಂಗ್ ಅಷ್ಟೇ. ಯಾವ ಜಸ್ಟ್ ಫಾರ್ಮ್ಯಾಲಿಟಿ ಅದು. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿಬಿಟ್ಟಪ್ಪ, ಕಾನ್ವೊಕೇಶನ್ ಏನದು? ಫಾರ್ಮ್ಯಾಲಿಟಿ ಅಷ್ಟೇ ಅದು. ಅದು ಆಗದವರೆಗೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಅಪಾಯಿಂಟ್ಮೆಂಟ್ಗೆ ಇದಕ್ಕೆ ಯಾವ ಪ್ರಾಬ್ಲಮೂ ಇಲ್ಲ. ಅರ್ಥ ಆಯ್ತಾ? ಈಗಂತೂ ರಿಸಲ್ಟ್ ಬರದೇ ಪ್ರಾಬ್ಲಮ್, ಅಷ್ಟೊಮೆಟಿಕ್ ಆಗಿಬಿಟ್ಟು ಎಲ್ಲ ರಿಸಲ್ಟ್ ಸರಿಯಾಗಿದ್ದು ಬಿಟ್ರೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಫಾರ್ಮ್ಯಾಲಿಟಿ ಇದೆ, ಗ್ಯಾರಂಟಿ ಪಾಸ್ ಆಗ್ತಾನೆ ತಂದಷ್ಟು ಎಕ್ಸೆಪ್ಷನ್ ಇರ್ಬೋದು ಅಲ್ಲಿ, ಬಟ್ ಇದಕ್ಕೆ ಎಕ್ಸೆಪ್ಷನ್ ಇಲ್ಲ. ಫಸ್ಟ್ ರ್ಯಾಂಕ್ ಫಸ್ಟ್ ಕ್ಲಾಸ್ ಬಂದವರಿಗೆ ಕಾನ್ವೊಕೇಷನ್ ಪೂರ್ತಿ ಫಾರ್ಮ್ಯಾಲಿಟಿ. ಕೆಲವು ಯೂನಿವರ್ಸಿಟಿಗಳು ಪ್ರತಿ ವರ್ಷ ಮಾಡೋದೇ ಇಲ್ಲ, ಮೂರ್ನಾಲ್ಕು ವರ್ಷಕ್ಕೂ ಮಾಡಿಬಿಡ್ತಾರೆ ಕಾನ್ವೊಕೇಷನ್, ಗೊತ್ತಾಯ್ತಾ? ದೊಡ್ಡ ದೊಡ್ಡದ್ರು ಒಂದ್ಸರ್ತ್ ಮಾಡ್ತಾರೆ, ಉಳಿದು ಮೂರಾಕ್ ಸತ್ ಮಾಡ್ತಾರೆ, ಅದೇ ಅಫೆಕ್ಟ್ ಆಗೋದು. ಇವತ್ತು ನಾನು ಡಿಗ್ರಿ ಕಾಲ ಇವತ್ತು ತಗೊಂಡೇ ಇಲ್ಲ ಕಾನ್ವೊಕೇಷನ್. ಧಾರವಾಡದಲ್ಲಿ ಇಲ್ಲಿ ಬಂದು ಅಲ್ಲಿ ಹತ್ತಾರು ಬಿಟ್ಟ ಬಿಟ್ಟ ಹೋಗೇ ಬಿಡ್ತಾ, ಇವತ್ತು ಸರ್ಟಿಫಿಕೇಟ್ ತಗೊಂಡಿಲ್ಲ ಅದು. ಸೊ ನಾಟ್ ಅಟ್ ಆಲ್ ನೆಸರಿ, ತಿಳಿತಾ? ಅವ್ರಿಗೆ ಯಾರು ಇನ್ವೆಸ್ಟಿಟ್ ಮಾಡೋದೇ ಇಲ್ಲ ಅದನ್ನ. ತೀರಬೇಕಾದ್ರೆ ಒಂದು ಅಲ್ಲಿಂದ ಸರ್ಟಿಫಿಕೇಟ್ ಕೊಡ್ತ, ನಿಂದು ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟರೆ ಸಾಕಷ್ಟೆ. ಅದೇ ಸಾಮಾನ್ಯವಾಗಿ ನೆಸಿಟಿ ಇಲ್ಲ. ಆದ್ರಿಂದ ಏನ್ ಬೆನಿಫಿಟ್ ಇದೆ? ಬ್ರಹ್ಮದೇವರ ಥ್ರೋದವರು ಯಾಜ್ಗುಡ್ಡೆ ಅದಿನ್ ಮೋಕ್ಷ ಅವರು, ಅರ್ಥ ಆಯ್ತಾ? ಆ ಫಾರ್ಮಾಲಿಟಿ ಯಾಕೆ ಅವಸರ ಪಡಬೇಕು? ಆ ಥರ ಇತ್ತ. ಮತ್ತೆ ಹುಟ್ಟಿ ಬರೋ ಸಂಭವ ಇಲ್ಲ, ರಿಸ್ಕ್ ಇಲ್ಲ, ದುಃಖದ ಹೆಸರಿಲ್ಲ, ಇನ್ನೇನು ಬೇಕು ಅವರಿಗೆ? ಅದರಿಂದ ಯಾವ ಯೋಚನೆ ಇರೋದಿಲ್ಲ. ದೇಹೋಪಿ ದೈವ ಪೂಜಿ ಬದ್ಧ ಸಿದ್ಧಾಂತನೆ ಒಳ್ಳೆ ಭಾಷೆ ಇದ್ದಾಗೆ ಭಗವಂತ ನೋಡಿಬಿಟ್ರೆ ಯಾರು ಆಚಾರ ಸಿದ್ಧಾಂತ ಏನಂತ ಕರೀತಾರಾಗ ಊರ್ 100% ಅದು ಫೇತ್ಫುಲ್. ಉಳಿದಾಗ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ ಯಾವುದು ಕೂಡ. ದೇಹೋಪಿ ದೈವ ವಶಗ ಖಲು ಕರ್ಮ ತಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತೆ ಏವ ಸಾಸುಹು. ಅಲ್ಲಿವರು ಪಾಠ ಇಟ್ಕೊಂಡಿರ್ತಾನೆ. ತಂ ಸಪ್ರಪಂಚ ಮಧಿರೂಢ ಸಮಾಧಿ ಯೋಗ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವತ್ಸಹ. ಅದು ಒಂದು ಗ್ಯಾರಂಟಿ ಅವನಿಗೆ ಎಚ್ಚರ ಬಂದಿರೋದ್ರಿಂದ. ಒಬ್ಬ ಎಚ್ಚೆತ್ತವನು ಏನೇ ಮಾಡಿದ್ರು ಕೂಡ ಕನಸನ್ನ ನೆನೆಸ್ಕೋಬೋದು, ಮತ್ತೆ ಕನಸಿನ ಚಾನ್ಸ್ ಇಲ್ಲ. ಎಚ್ಚೆತ್ತಾದ್ಮೇಲೆ ಕನಸಿನ ಕಥೆ ಮುಗಿದೋಯ್ತು, ಆ ಪ್ರಪಂಚ ದಾಟಿಬಿಟ್ಟವನು. ಎಚ್ಚೆತ್ತವನು ಯಾವ ಪ್ರಪಂಚ ದಾಟದ? ಸ್ವಪ್ರಪಂಚ ದಾಟದ. ಅಪರೋಕ್ಷ ಜ್ಞಾನಿ ಯಾವ ರಿಸ್ಕ್ ಇಲ್ಲ, ಈಗ ಮತ್ತೆ ವಾಪಸ್ ಹೋಗೋ ರಿಸ್ಕ್ ಇಲ್ಲ, 100% ಗ್ಯಾರಂಟಿ. ಅವನಿಗೆ ಎಲ್ಲಿ ಇಳಿತಾನೆ ಅಂತ ಅಷ್ಟೇ ಪ್ರಶ್ನೆನೇ ಹೊರತು ಅವನಿಗೆ ಮೋಕ್ಷ ಗ್ಯಾರಂಟಿ. ಅಪರೋಕ್ಷ ಜ್ಞಾನ ಬಂದ್ಮೇಲೆ ಮೋಕ್ಷ ಗ್ಯಾರಂಟಿ, ಆದ್ರಿಂದ ಯೋಚನೆ ಇಲ್ಲ. ಇದು ಯಾತಕ್ಕೆ ಸಮಾಧಾನ ಹೇಳಿದರು ಅಂದ್ರೆ, ಅಪರೋಕ್ಷ ಜ್ಞಾನ ಬಂದ್ಮೇಲೆ ಪ್ರಾರಂಭದ ಕರ್ಮ ಇರುತ್ತೆ, ಅಲ್ಲಿ ಅವ್ರಿಗೆ ಕಾಯ್ಬೇಕಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಅದೆಲ್ಲ ಎಂಥದ್ದು, ಅದು 100% ಅಶ್ಯೂರ್ಡ್ ಮೋಕ್ಷ. ಅಪರೋಕ್ಷ ಜ್ಞಾನ ಬಂದ್ಮೇಲೆ ಆದ್ದರಿಂದ ನಿಶ್ಚಿಂತೆ. ಯಥಾ ಪುತ್ರಾಚ್ಯವಿತ್ತಾಚ್ಯ ಪೃಥಂಗ್ ಮರ್ತ್ಯ ಪ್ರತೀಯತೆ ಅದ್ವಿ ಆತ್ಮನ ಆತ್ಮತ್ವೇನಾಭಿಮತಾತ್ ದೇಹಾದೇ ಪುರುಷಸ್ತಥಾ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ನಮ್ಮ ಮಗನ ಮೇಲೆ ಎಷ್ಟೇ ಪ್ರೀತಿ ಇದ್ರು ಕೂಡ ನಮಗೊಂದು ಜ್ಞಾನ ಇದೆ. ಏನು ಜ್ಞಾನ ಇದೆ? ಮಗ ಬೇರೆ, ನಾನು ಬೇರೆ. ಅದೇ ವಿತ್ತಾಚ್ಯ, ಎಷ್ಟೇ ಸಂಪತ್ತಿದ್ರು ಕೂಡ ಒಂದು ಜ್ಞಾನ ಇದೆ. ಆ ವಿತ್ತ ಮಾರು ನಾನು ಬೇರೆ. ಅದೇ ರೀತಿ ಪೃಥಂಗ್ ಮರ್ತ್ಯ ಪ್ರತೀಯತೆ, ಡಿಫ್ರೆಂಟ್ ಹ್ಯಾಂಗ್ ಕಾಣ್ತಾನೋ. ಅಪಿ ಆತ್ಮತ್ವೇನ ಅಭಿಮತ ದೇಹಾದೇ ಪುರುಷಸ್ತತ. ಅಪುರುಷ ಜ್ಞಾನಿಗೆ ದೇಹ ಕೂಡ ಏನ್ ಕಾಣುತ್ತ ಅವನಿಗೆ? ಇದು ಬೇರೆ ಅಂತ ಆಗುತ್ತೆ. ಗೊತ್ತಾಯ್ತಾ? ಈಗ ದೇಹ ಎಷ್ಟೇ ಕ್ಲೋಸ್ ಇದ್ರು, ಎಷ್ಟೇ ಇದ್ರು ಕೂಡ ನಾನು ದೇಹ ಅಲ್ಲ, ದೇಹದಿಂದ ನಾನು ಭಿನ್ನ ಅನ್ನೋ ಎಚ್ಚರ ಇರುತ್ತೆ. ಒಳ್ಳೆ ದೃಷ್ಟಾಂತ ಇದು. ಅಭಿಮಾನ ಬಹಳ ಇದೆ ಮಗ ಮೇಲೆ, ಎಷ್ಟು ಅಭಿಮಾನ ತನ್ನ ಮೇಲೆಗಿಂತ ಜಾಸ್ತಿ ಇದೆ. ಇತ್ತಾರು ಒಂದು ಜ್ಞಾನ ಇದೆ. ಏನದು? ಮಗ ಬೇರೆ, ನಾನು ಬೇರೆ, ಸಂಪತ್ತು ಬೇರೆ, ನಾನು ಬೇರೆ, ದೇಹ ಬೇರೆ, ನಾನು ಬೇರೆ. ಈ ಒಂದು ಎಚ್ಚರ ಯಾರಿಗೆ ಬರುತ್ತೆ? ಅಪರೋಹ ಜ್ಞಾನಿ ಬರುತ್ತೆ. ಅದು ಬರತ್ತರ ಅದು ಕೊಲ್ಲು ಅಂದ್ರೆ ಕೊಲ್ಲು ನನಗಟ್ಟೆ ಹೋಗುತ್ತೆ ಅಂತ ಹೇಳ್ತಾನೆ. ರೋಗಣ ಹೊಡೆದು ಬಿಡ್ತೇನೆ ಅಂದ್ರೆ ಸತ್ತು ಪಿಷ್ಟ ಪೇಶ ಅದನಿಗೆ ಏನಾಗೋದಿಲ್ಲ ಅಂತ ಹೇಳ್ತಾನೆ. ಅಪ್ಯಾತ್ಮತ್ವೇನ ಅಭಿಮತಾತ್ ದೇಹಾದೇಹೇ ಪುರುಷಸ್ತಥಾ ಯಥೋಲ್ಮುಖಾತ್ ವಿಸ್ಫುಲಿಂಗಾತ್ ಧೂಮಾದ್ವಾಪಿ ಸ್ವಸಂಭವಾತ್ ಅಪ್ಯಾತ್ಮತ್ವೇನ ಅಭಿಮತಾತ್ ದಾಹಕೋಗ್ನಿ ಪೃಥಂಗ್ ಮತಃ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಉಲ್ಮುಖ ಅಂದ್ರೆ ಕೊಳ್ಳಿ, ಕೊಳ್ಳಿಯಿಂದ ಕಿಡಿಗಳಿಂದ ಧೂಮದಿಂದ ಅಗ್ನಿ ಹೇಗೆ ಬೇರೆನೋ ದೇಹದಿಂದ ನಾವು ಬೇರೆ. ಇನ್ನೊಂದು ದೃಷ್ಟಾಂತ ಇದೆ. ಅಪಿ ಯಥಾ ಉಲ್ಮುಖ ವಿಸ್ಫುಲಿಂಗ, ವಿಸ್ಫುಲಿಂಗ ಅಂತ ಹೇಳಿ ಬಂದಿದೆ. ವಿಸ್ಫುಲಿಂಗ ಪದ ಪ್ರಾಂತೋತಿ ರಾಜ್ಞೆ ಸ್ಫುರತ್ ಖದ್ಯೋತೋಪ ವಿಸ್ಫುಲಿಂಗ ಭಜಿತ ಬ್ರಹ್ಮೇಶ ಚಕ್ರೋತ್ಕಾರಾಹ. ಕಿಡಿಗಳು ಅಂತ ಅರ್ಥ. ಕಿಡಿಗಳಿಂದ ಅಗ್ನಿ ಬೇರೆ, ಯಾಕೆ ಕಿಡಿ ಹೊರಗೆ ಬಂದೋಯ್ತು ಈಗಾಗಲೇನೆ, ಅಗ್ನಿ ಏನಾಗಿಲ್ಲ. ಆಮೇಲೆ ವಿಸ್ಫುಲಿಂಗ ಧೂಮ ಹೊಗೆ ಹುಟ್ಟಿರೋದು ಯಾವುದರಿಂದ? ಅಗ್ನಿಯಿಂದನೇ. ಬಟ್ ಹೊಗೆ ಅಗ್ನಿ ಏನ್ ಸಂಬಂಧ? ಮಗ ತಂದೆಯಿಂದನೇ ಹುಟ್ಟಿರೋದು. ಆದ್ರೆ ಮಗನಿಗೆ ತಂದೆ ಏನ್ ಸಂಬಂಧ? ಭೇದ. ಸೊ ಅಗ್ನಿಯಿಂದ ಧೂಮ, ಅಗ್ನಿ ಇಲ್ಲದವರು ಧೂಮ ಬರೋದೇ ಇಲ್ಲ, ಗೊತ್ತಾಯ್ತು? ಅದಕ್ಕೆ ಹೊಗೆ ಇದ್ದಲ್ಲಿ ಏನಿರ್ಬೇಕು? ಗ್ಯಾರಂಟಿ ಬೆಂಕಿ ಇರ್ಬೇಕು. ಅಟ್ ದ ಸೇಮ್ ಟೈಮ್ ಹೊಗೆ ಬೆಂಕಿ ಏನವು? ಬೇರೆ ಬೇರೆ, ಒಂದೇ ಅಲ್ಲ. ಅದಕ್ಕೆ ಸ್ವಸಂಭವ, ತನ್ನದಿಂದ ಹುಟ್ಟಿದ ಕಿಡಿಯಿಂದ ತನ್ನಿಂದಲೇ ಹುಟ್ಟಿದ ಈ ಧೂಮದಿಂದ ಹೇಗೆ ದಾಹಕೋಬ ಅಗ್ನಿ ಈ ಪೃಥಕ್ ಸುಡ್ತಕ್ಕಂಥ ಅಗ್ನಿ ಬೇರೇನೋ ಅದೇ ರೀತಿಯೇ ಅನಭಿಮತ ಅಭಿಮಾನವಿಲ್ಲದ ಮೇಲೆ ದೇಹಕ್ಕೂ ನಮಗೇನು ಸಂಬಂಧ ಇಲ್ಲ, ಯಾವುದೇ ರೀತಿಯಲ್ಲಿ ಅಭೇದ ಸಂಬಂಧ ಬರೋದಿಲ್ಲ. ಇದು ಬಹಳ ಮುಖ್ಯ. ಇದು ಮನುಷ್ಯನಿಗೆ ಏನಾಗ್ತಾ ಹೋಗುತ್ತೆ, ಸಾವು ಅಂತಷ್ಟು ಗಾಬರಿ ಆಗ್ಬಿಡುತ್ತೆ ಮನುಷ್ಯನಿಗೆ. ಬಟ್ ಯೋಚನೆ ಮಾಡ್ಬೇಕು, ಸಾವು ಯಾರಿಗೆ? ದೇಹಕ್ಕೆ ಹೊರತು ಜೀವಕ್ಕಲ್ಲ. ಭಗವದ್ಗೀತೆ ಡಿಟೇಲ್ ಆಗಿ ಹೇಳಿದೆ ಈಗಾಗಲೇ. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮನುಷ್ಯನಿಗೆ ದುಃಖ ಆಗೋ ಚಾನ್ಸಸ್ ಇಲ್ಲ. ಭೂತೇಂದ್ರಿಯಾಂತಿ ಕರಂತಃ ಕರಣಾತ್ ಪ್ರಧಾನ ಜೀವ ಸಂಗೀತಾತ್ ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಗೀತ. ಭೂತೇಂದ್ರಿಯ ಅಂತಃಕರಣಾತ್ ಪ್ರಧಾನ ಜೀವ ಸಂಗೀತಾತ್ ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಗೀತ. ಇನ್ನೊಂದು ಆಂಗಲ್ ಹೇಳ್ತಾರೆ, ದೇಹದಿಂದ ನಾವು ಬೇರೆ ಅಂತ ಹೇಗೆ ಅರ್ಥ ಆಯ್ತಲ್ಲ, ದೇವರಿಂದ ನಾವು ಬೇರೆ ಅಂತ ಅರ್ಥ ಆಗ್ಬೇಕಾಗಿದೆ. ದೇಹ ಹೊರಗಿದೆ ನಾವಲ್ಲ, ದೇವರೊಳಗಿದ್ದಾನೆ ನಾವಲ್ಲ. ಮತ್ತೆ ಅರ್ಥ ಆಯ್ತಾ? ದೇಹ ಜೀವ, ಒಳಗೆ ದೇವ, ನೆನ್ಪಿಟ್ಕೊಂಡಿರ್ಬೇಕು. ದೇಹದೊಳಗೆ ಜೀವ ಇದ್ದಾನೆ, ಜೀವನೊಳಗೆ ಪರಮಾತ್ಮ ಬಿಂಬರೂಪದಲ್ಲಿ ಇದ್ದಾನೆ. ನಮಗೊಂದು ಗೊತ್ತಾಯ್ತು, ಇಷ್ಟೊತ್ತೇನು ಗೊತ್ತಾಯ್ತು? ದೇಹ ಬೇರೆ, ನಾವು ಬೇರೆ. ಇನ್ನೊಂದೇನು ಗೊತ್ತಾಗಬೇಕು? ಒಳಗಿರೋ ದೇವರು ಬೇರೆ, ನಾವು ಬೇರೆ. ಮತ್ತೆ ಅದನ್ನು ಹೇಳ್ತಾ, ಭೂತೇಂದ್ರಿಯ ಅಂತಃಕರಣಾತ್, ಪಂಚಭೂತಗಳಿಂದ, ಇಂದ್ರಿಯಗಳಿಂದ, ಮನಸ್ಸಿನಿಂದ, ಪ್ರಧಾನಾತ್ ಜೀವ ಸಂಜ್ಞಿತಾತ್, ಪ್ರಧಾನ ಅಂದ್ರೆ ಪ್ರಕೃತಿಯಿಂದ, ಜೀವ ಸಂಜ್ಞಿತ ಜೀವನಿಂದ, ತಾತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಜ್ಞಿತ. ಪರಮಾತ್ಮ ಕೂಡ ಏನಾಗಿದ್ದಾನೆ? ನಮ್ಮಿಂದ ಬೇರೆಯಾಗಿದ್ದಾನೆ. ನಿಜವಾದ ಸಿದ್ಧಾಂತ ಅಂದ್ರಿದ್ದೇನೆ, ಹೊರಗಿನ ವಸ್ತುಗಳಿಂದ ಭೇದ, ಒಳಗಿನ ಪರಮಾತ್ಮನಿಂದ ಭೇದ ತಿಳ್ಕೊಂಡಾಗ ಆಕ್ಚುಲಿ ಹೂಯಾಮ ಎಂದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸ್ವರೂಪ ಜ್ಞಾನ ಅಂದ್ರೆ ಅದೇನು? ನಮ್ಗೆ ಎರಡೂ ಗೊತ್ತಿಲ್ಲ. ಈಗ ಹೊರಗಿನ ದೇಹ ನಾವೇ, ಒಳಗಿನ ದೇವರು ನಾವೇ, ಇದು ಭಜಿತ ಆಗಿಬಿಟ್ಟಿದೆ. ಒಳಗಿನ ದೇಹ ನಾವು ನಾವು ತಿಳ್ಕೊಂಡ, ದೇವರು ನೀವು ಅಂತ ಅವ್ರು ಹೇಳ್ಕೊಟ್ರಿ. ಮತ್ತೆ ಅದ್ವೈತ ಮತ್ತೆ ಹೇಳ್ಕೊಟ್ಟಿದ್ದೇನೋ, ದೇವರು ನೀವೇನೆ ಅಂತ ಹೇಳ್ಬಿಟ್ಟು ಆಚಾರ್ಯ ಎಷ್ಟು ಉಪಯೋಗ ಮಾಡಿದ್ರು. ಈಗ ಇವರೇನ್ ಮಾಡಿಬಿಟ್ಟು, ಅದ್ವೈತದ ಪ್ರಕಾರ ಏನು ಗೊತ್ತಾ? ಸರಿಯಾಗಿ ಯೋಚನೆ ಮಾಡಿ, ಹೊರಗಿರೋ ದೇಹ ಏನದು? ಜಡ ಪದಾರ್ಥ. ಜಡ ಪದಾರ್ಥ ಅಂದ್ರೇನು? ಸುಳ್ಳು. ಅವ್ರ ಪ್ರಕಾರ ನಶ್ವರ ಅಲ್ಲ, ಸುಳ್ಳು. ಹೊರಗಿನ ಪದಾರ್ಥ ಸುಳ್ಳು, ಒಳಗಿನ ದೇವರು ನಾವು, ಗತಿ ಏನಾಗ್ಬೇಕು ಲೆಕ್ಕ ಹಾಕಿ? ಡೇಂಜರ್ ಗೊತ್ತಾಯ್ತಾ? ನಾಚಾರ ಹೇಳ್ತಾರೆ, ಹೊರಗಿನ ದೇಹ ಬೇರೆ, ಒಳಗಿನ ದೇವರು ಬೇರೆ, ನಾವು ಬೇರೆ. ಎಷ್ಟು ಕ್ಲಿಯರ್ ಆಗಿದೆ! ಹೊರಗಿನ ದೇಹ ಸುಳ್ಳು, ಒಳಗಿನ ದೇವರು ನಾವೇ. ಎಷ್ಟು ಭ್ರಾಂತಿ ಹುಟ್ಟಬೇಕಾಗ. ಈ ಬದ್ಧ ಸಿದ್ಧಾಂತದ ಪ್ರಾಕ್ಟಿಕಲ್ ಯುಟಿಲಿಟಿ ನೋಡ್ಬೇಕಾಗ, ಬರೀ ಥಿಯರಿಟಿಕಲಿ ಗಲಾಟೆ ಮಾಡೋದಲ್ಲ. ಪ್ರಾಕ್ಟಿಕಲಿ ಚಿಂತನೆ ಮಾಡಿದಾಗ ಮಧು ಸಿದ್ಧಾಂತ ಏನ್ ಕೊಡುತ್ತೆ ನಮಗಾಗ? ಕ್ಲಿಯರ್ ಆಗಿ ಅನುಭವದ ಬುಧನ್ ಕೊಡುತ್ತೆ. ಅದೇನ್ ಮಾಡುತ್ತೆ? ನೆಗೆಟ್ ಮಾಡಿ ಇರೋದನ್ನು ತೆಗೆದಾಕ್ಬಿಡುತ್ತ. ದೇಹ ಸುಳ್ಳು ಅಂತಷ್ಟು ಮನುಷ್ಯ ಏನ್ ಮಾಡ್ಬಿಡ್ತಾನೆ? ಮೊದಲೇ ಕುಡುಕ. ದೇಹ ಸುಳ್ಳು ಅಂದ್ರೆ ಏನ್ ಮಾಡ್ತಾನೆ ಅವನು? ಇನ್ನು ಜಾಸ್ತಿ ಕುಡಿತಾನೆ. ಹೇಗೋ ಸುಳ್ಳಲ್ಲ ಮತ್ತೆ ಆಗ್ಬಿಡು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸುಳ್ಳು ದೇಹನ ಯಾಕೆ ಪ್ರೊಟೆಕ್ಟ್ ಮಾಡ್ಬೇಕಾಗಿದ್ರೆ? ಸುಳ್ಳು ದೇಹನ ಯಾಕೆ ಸುಳ್ಳು ದೇಹ ಸುಳ್ಳು ಸಂಪತ್ತಿಗೆ ಬೀಗ ಹಾಕ್ತಾನೆ ಅವನಾರು ಕೂಡ? ಸುಳ್ಳು ಮನೆ ಬಾಗಿಲು ಮಾಡಿಸಿರ ಅಂತ ಕೇಳಿದ್ರೆ, ಸುಳ್ಳು ಮನೇನೇ ಸುಳ್ಳು, ಬಾಗಿಲು ಹಾಕ್ಬೇಕು ಅದಕ್ಕೆ. ಆ ಥರ ದೇಹ ಸತ್ಯ ಅಂದ್ರೆ ಅವಾಗ ಅರ್ಥ ಆಗತ್ತೆ. ಅಟ್ ದ ಸೇಮ್ ಟೈಮ್ ಎಚ್ಚರಿಕೆ ಏನು? ಅದು ನಶ್ವರ. ನಾವು ಹೇಳಿದ್ದು ನಶ್ವರ, ಇದು ಭಿನ್ನ ನಶ್ವರ. ಒಡಗಿನ ದೇವರು ಭಿನ್ನ, ಶಾಶ್ವತ. ಡಿಫ್ರೆಂಟ್ ಗೊತ್ತಾಯ್ತು. ಮಧ್ಯ ನಾವಿದ್ದೇವೆ ಈಗ. ಹೊರಗಿನ ನಶ್ವರ ದೇಹ, ಒಳಗಿನ ಶಾಶ್ವತ ದೇವರು, ಮಧ್ಯ ನಾವಿದ್ದೇವೆ. ನಾವು ಗಮನ ಎಲ್ಲಿ ಕೊಟ್ಬಿಟ್ಟಿದ್ದೇವೆ ಈಗ? ನಶ್ವರ ಪದಾರ್ಥ ಕೊಟ್ಟಿದ್ದೇವೆ. ಶಾಸ್ತ್ರ ಏನ್ ಹೇಳುತ್ತೆ? ಬಿಟ್ಟುಬಿಡು, ಒಳಗಿನ ಪದಾರ್ಥ ಕೊಡು. ಯಾವುದದು? ಶಾಸ್ತ್ರ ಪದಾರ್ಥ, ಅದೇ ಭಗವಂತ. ಇದನ್ನ ಅರ್ಥ ಮಾಡ್ಕೊಂಡಾಗ ಆಗ ಧ್ಯಾನ ಮಾಡೋದೆಲ್ಲ ಸುಲಭ ಆಗಿಬಿಡುತ್ತೆ. ಒಳಗೆ ನೋಡೋ ಅಭ್ಯಾಸ ಶುರುವಾಗುತ್ತೆ. ಇದು ಹೊರಗೆ ನೋಡೋ ಅಭ್ಯಾಸನೇ ಸಂಸಾರ, ಒಳಗೆ ನೋಡೋ ಅಭ್ಯಾಸನೇ ಸಾಧನೆ. ತಿಳಿತಾ? ಸಿನಿಮಾ ಥಿಯೇಟರ್ಗೆ ಹೋದ್ರೆ ಹೊರ ನೋಡ್ಕೋತಕ್ಕೆ ಏನ್ ಮಾಡ್ಬೇಕು? ಸಿನಿಮಾ ನೋಡ್ತಾನ ಅವನು. ಥಿಯೇಟರ್ ನೋಡಿದ್ದು ನೋಡಿದ್ದು, ಅಲ್ಲಿ ಹೋಗಿದ್ದು, ಲಿಫ್ಟಲ್ಲಿ ಹೇಳ್ತದ್ದು ಇಳಿಯೋದು. ಸಿನಿಮಾ ಕಾಣೋದಲ್ಲಿ ಎಲ್ಲಿ ಇಳಿಬೇಕು ಅವನು? ಪರದೆ ನೋಡ್ಬೇಕು. ಪರದೆ ನೋಡಿದ್ರೆ ಮಾತ್ರ ಹೇಗೆ ಸಿನಿಮಾ ಕಾಣುತ್ತೋ. ಚಿಕ್ಕ ಮಕ್ಕಳು ಗೊತ್ತಾ ಇಲ್ಲೆಲ್ಲ ನೋಡ್ತಿರ್ತಾರೆ, ಇಳಿ ಶುರುವಾಗಲೇ ನೋಡ್ತಾ ಇರ್ತಾ ಕೂತಿರ್ತಾರೆ ಪಾಪ. ಇವರು ನೋಡೋ ನೋಡೋ ತೋರಿಸಿರ್ತಾರೆ. ಆ ಥರ ಪರದೆ ನೋಡಿದ್ರೆ ಹೇಗೆ ಕಾಣಿಸುತ್ತೋ, ಮನಸ್ಸನ್ನು ನೋಡಿ ದೇವ್ರು ಕಾಣಿಸ್ತಾರೆ. ಮನಸ್ಸನ್ನು ನೋಡ್ತಾನೆ ಇಲ್ಲ ಇವತ್ತು, ಮನಸ್ಸನ್ನು ನೋಡ್ತಾನೆ ಇಲ್ಲ. ಆದ್ರೆ ಧ್ಯಾನ ಅಂದ್ರೆ ಅದೇ, ಮನಸ್ಸನ್ನು ಅಬ್ಸರ್ವ್ ಮಾಡೋದಕ್ಕೆ ಧ್ಯಾನ ಅಂತ ಕರೆಯೋದು. ಮನಸ್ಸು ಹೇಗೆ ಫಂಕ್ಷನ್ ಮಾಡುತ್ತೆ ನೋಡ್ತಾ ನೋಡ್ತಾ ಹೋಗ್ಬೇಕು. ಆತ್ಮ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಜ್ಞಿತಃ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷೇತಾನನ್ಯಭಾವೇನ ಭೂತೇಶು ತದಾತ್ಮತಾಂ. ಭಗವದ್ಗೀತೆಯಲ್ಲಿ ಬಂದಿರೋ ಶ್ಲೋಕಗಳವೆಲ್ಲ, ಎಲ್ಲ ಪ್ರಾಣಿಗಳನ್ನು ದೇವರಲ್ಲಿ ನೋಡಬೇಕು, ಎಲ್ಲ ಪ್ರಾಣಿಗಳಲ್ಲಿ ದೇವರನ್ನು ಕಾಣಬೇಕು, ಮತ್ತೆ ದೇವರೊಳಗೆ ಎಲ್ಲ ಪ್ರಾಣಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಈ ಕ್ಷೇತ ಅನನ್ಯ ಭಾವೇನ, ಇನ್ನೊಬ್ರು ಯಾರು ಜಗತ್ತಿಗೆ ಕಾರಣ ಅಲ್ಲ. ಯಾರು ಕಾರಣ? ದೇವರೇ ಕಾರಣ. ಭೂತೇಶು ತದಾತ್ಮತಾಂ, ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮ ಆತ್ಮ ಅಂದ್ರೆ ಸ್ವಾಮಿ, ಸ್ವಾಮಿಯಾಗಿದ್ದೇನೆ, ಬರೀ ಇದ್ದಾನೆ ಅಷ್ಟೇ ಅಲ್ಲ, ಸ್ವಾಮಿಯಾಗಿ ಪರಮಾತ್ಮ ಇದ್ದಾನೆ. ಸಯೋನಿಷು ಯಥಾ ಜ್ಯೋತಿ ಏಕಂ ನಾನಾ ಪ್ರತೀಯತೆ ಯೋನೀನಾಂ ಗುಣವೈಷಮ್ಯಾತ್ ತಥಾತ್ಮ ಪ್ರಕೃತೌ ಸ್ಥಿತಃ. ಇದು ದೇವರಿಗೆ ಹೇಳಿದ ಮಾತು. ದೇವರು ಎಲ್ಲೇ ಇದ್ರು ಕೂಡ ದೇವರು ದೇವರೇನೆ. ಗೊತ್ತಾಯ್ತಾ? ಕರೆಂಟ್ ಎಲ್ಲೇ ಇದ್ರು ಕೂಡ ಕರೆಂಟ್ ಹ್ಯಾಕ್ ಕರೆಂಟ್ ಏನೋ, ದೇವರು ಎಲ್ಲೇ ಇದ್ರು ದೇವರೇನೆ. ಸ್ವಯೋನಿಷು ಯಥಾ ಜ್ಯೋತಿ ಏಕಂ ನಾನಾ ಪ್ರತೀಯತೆ, ಒಂದೇ ಒಂದು ಜ್ಯೋತಿ ಅನೇಕ ಕಡೆಯಿಂದ ರಿಫ್ಲೆಕ್ಟ್ ಆದಾಗ ಹ್ಯಾಕ್ ಕಾಣುತ್ತೋ. ಯೋನೀನಾಂ ಗುಣವೈಷಮ್ಯಾತ್ ತಥಾತ್ಮ ಪ್ರಕೃತೌ ಸ್ಥಿತ, ಪರಮಾತ್ಮ ಎಲ್ಲ ಕಡೆ ಕೂಡ ನೆಲೆಸಿದ್ದಾನೆ. ತಸ್ಮಾದ್ ಇಮಾಂ ಸ್ವಾಂ ಪ್ರಕೃತಿಂ ದೇವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣಾವತಿಷ್ಠತೆ. ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ, ಆದ್ದರಿಂದ ಈ ತನ್ನ ಪ್ರಕೃತಿಯನ್ನ ದೇವೀಂ ಸದಸದಾತ್ಮಿಕಾಂ, ಸತ್ ಅಂದ್ರೆ ಮೂರ್ತ ಪದಾರ್ಥಗಳು, ಅಸತ್ ಅಂದ್ರೆ ಅಮೂರ್ತ ಪದಾರ್ಥಗಳು, ಮೂರ್ತಾಮೂರ್ತ ಪದಾರ್ಥಗಳಿಂದ ಕೂಡಿದ ಜಡ ಪ್ರಕೃತಿಯನ್ನ, ಅದರ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಯನ್ನ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ಪರಮಾತ್ಮ ಎಲ್ಲದನ್ನು ಮೀರಿ ಆ ಕಡೆ ಇದ್ದಾನೆ, ಮಧ್ಯೆ ಮಹಾಲಕ್ಷ್ಮಿ ನಮಗೆ ಅಡ್ಡ ಇದ್ದಾರೆ, ಈ ಕಡೆ ನಾವಿದ್ದೇವೆ. ಯಾವಾಗ ದೇವರನ್ನು ನಾವು ಆರಾಧನೆ ಮಾಡ್ತೇವೋ ಆಗ ಭಗವದ್ಗೀತೆಯಲ್ಲಿ ಬಂತು, ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಅವರಿಗೆ ಮಾಯಾ ಆಟ ಮಾಡೋದೇ ಇದು ಹೊರಗೆ ಸಾಧನೆ ಅಂದ್ರೆ ಹಾಗೆ. ಅನ್ವಯ ವ್ಯತಿರೇಕಾಚ್ಯ ಸಾಕ್ಷಾತ್ಮ ವ್ಯಭಿಚಾರಿಣ ವೈತಥ್ಯಂ ವ್ಯಭಿಚಾರಂಚ ನಿದ್ರಾಂತೆ ಅಸ್ಯಾನುಚಿಂತಯೇತ್. ಅನ್ವಯ ವ್ಯತಿರೇಕಾಚ ಸಾಕ್ಷಿ ಆತ್ಮ ವ್ಯಭಿಚಾರಿಣಃ ವೈತಥ್ಯಂ ವ್ಯಭಿಚಾರಂಚ ನಿದ್ರಾಂತೆ ಅಸ್ಯ ಅನುಚಿಂತಯೇತ್. ಸಿಂಹಾವಲೋಕನ ನ್ಯಾಯೇನ ಉಪಾಸಕಸ್ಯ ಇತ್ಥಂ ಭಾವಾಂತರಂ ವಕ್ತಿ ಅನ್ವಯೇತಿ. ಅನ್ಯದೇಶೇ ಅನ್ಯರಹಿತ ದೇಶೇ ಅನ್ಯಕಾಲೇ ಅನ್ಯರಹಿತ ಕಾಲೇ, ಅಲ್ಲಿ ಅನ್ವಯ ವ್ಯತಿರೇಕ ಅಂತಿದೆ, ಅದಕ್ಕೆ ಅರ್ಥ ಹೇಳ್ತಾರೆ. ಸತ್ವಲಕ್ಷಣಾತ್ ಅನ್ವಯ ವ್ಯತಿರೇಕಾತ್ ಸಿದ್ಧೋ ಯತ್ಯಶ್ಚ ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ. ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಉಪನಿಷತ್ತಿನ ವಾಕ್ಯ. ಇತಿ ಶ್ರುತೇ ಆತ್ಮ ಯಚ್ಚಾಪ್ನೋತಿ ಯದಾದತ್ತೇ ಇತ್ಯಾದೇ ಸರ್ವವ್ಯಾಪಿ ಪರಮಾತ್ಮ ಇತಿ ಯಲ್ಲಕ್ಷಣಂ ತಲ್ಲಕ್ಷಣ ವ್ಯಭಿಚಾರಿಣಃ ಅನಿತ್ಯಸ್ಯಾಸ್ಯ ಪ್ರಪಂಚಸ್ಯ ವೈತಥ್ಯಂ ನಿಷ್ಪ್ರಯೋಜನತ್ವಂ ವ್ಯಭಿಚಾರಂ ಅನಿತ್ಯತ್ವಂಚ ನಿದ್ರಾಂತೆ ಬ್ರಾಹ್ಮೇ ಮುಹೂರ್ತೆ ಬುದ್ಧಾಯ ಚಿಂತಯೇತ್. ನಿದ್ರಾಂತೆ ಚಿಂತೆಯೇ, ನಿದ್ರೆ ಮುಗಿದಷ್ಟು ಚಿಂತನೆ ಮಾಡಬೇಕು. ನಿದ್ರೆ ಮುಗಿದಷ್ಟು ಅಂದ್ರೇನು, ನಿದ್ರೆ ಮುಗಿಯೋದು ನಮ್ಮ ನಿದ್ರೆ ಮುಗಿಯೋದೇ ಇಲ್ಲ, ಹಾಗಲ್ಲ. ಹೇಗಿರ್ಬೇಕು ಅದು, ಆ ಕಾಲ ಬಂದಷ್ಟು ನಿದ್ರೆ ಮುಗಿದೋಯ್ತಲ್ಲ, ನಿದ್ರೆ ಕಾಲ ಅಲ್ಲ. ಅರ್ಥ ಆಯ್ತಾ? ಏನೋ ರಾತ್ರಿ ಒಂದು ಗಂಟೆ ಮಲಿದೆ ಅಂತ ಇಟ್ಕೊಬೋಣ, ಎಷ್ಟೊತ್ತು ಹೇಳಬೇಕು ಪ್ರಶ್ನೆ ಇಲ್ಲ. ಎಷ್ಟೊತ್ತು ಹೇಳಬೇಕು ಮತ್ತೆ, ಬೇಡೋ ಕಾಲಕ್ಕೆ ಹೇಳಬೇಕು. ಈ ಕಾಲ ಹೋಯ್ತಷ್ಟೇ, ಆ ಕಾಲ ಚೇಂಜ್ ಆಗಬಾರ್ದು. ತಿಳಿತಾ? ಅದು ಏನು ಮಾಡ್ತಾ, 10ಕ್ಕೆ ಮಲಗಿದ್ರೆ 6ಕ್ಕೆ ಹೇಳ್ತಿದ್ದೆ, 8, 12ಕ್ಕೆ ಮಲಗಿದ್ರೆ 8ಕ್ಕೆ ಹೇಳ, ಆ ಥರ ಲೆಕ್ಕ ಅಲ್ಲ. ಎಷ್ಟಕ್ಕೆ ಮಲಗಿದ್ರೆ 8ಕ್ಕೆ ಹೇಳಬೇಕು. ಅದಕ್ಕೆ ನಿದ್ರಾಂತೆ, ಅದಕ್ಕೆ ಬರೀತಾರೆ ಬ್ರಾಹ್ಮೇ ಮುಹೂರ್ತೆ. ಬ್ರಾಹ್ಮೇ ವರ್ಣೋದಯ ಕಾಲಕ್ಕೆ ಎದ್ದುಬಿಟ್ಟು ಆಗ ಧ್ಯಾನ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಯಾಕೆ ಗೊತ್ತೇನು, ಬೆಳಗ್ಗೆ ಧ್ಯಾನ ಯಾತಕ್ಕೆ ಮಾಡಬೇಕು ಅಂದರೆ ಸತ್ವಗುಣ ಜಾಸ್ತಿ ಬಂದಿರುತ್ತ, ಸತ್ವಗುಣ ಜಾಸ್ತಿ ಬಂದು ಉಳಿದುಕೊಂಡು ಏನಾಗಿರುತ್ತ, ತಿಳಿ ಕಟ್ಟಿರುತ್ತೆ. ತಿಳಿತಾ? ಅವಾಗ ಚಿಂತನೆ ಮಾಡೋ ಸುಲಭ ಆಗ. ಸಾಯಂಕಾಲ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾರೆ ಚಾ ಬಟ್ಟೆ, ಅದಕ್ಕೇನಾಗಿದೆ ರಾಡಿ ರಾಡಿ ಕಾಣಿಸುತ್ತೆ, ಕ್ಲಿಯರ್ ಕಾಣಿಸೋದಿಲ್ಲ. ತಿಳಿತಾ? ಅದು ಬೆಳಗಿನ ಹೊತ್ತಿಗೆ ಮಲಗಿದ ಮಲಗೋ ಉದ್ದೇಶ ಏನಂತ ಕೇಳಿದ್ರೆ ಮೈಂಡ್ ಫ್ರೆಶ್ ಆಗಲಿ ಅಂತೇಳಿ. ಅರ್ಥ ಆಯ್ತಾ? ಮೈಂಡ್ ಫ್ರೆಶ್ ಆಗಬೇಕು, ಅವ್ರು ಧ್ಯಾನ ಮಾಡೋಕ್ಕೆ ಭಾರಿ ಅನುಕೂಲ ಆಗುತ್ತೆ. ಇವನು ಎತ್ತಷ್ಟು ಬೆಡ್ಗಾಗಿ ಕೊಡ್ಬಿಡ್ತಾನೆ, ಮಧ್ಯೆ ಪೊಲ್ಯೂಟ್ ಮಾಡ್ಕೊಂಡ್ಬಿಡ್ತಾನೆ, ಹೋಗ್ತಾನೆ. ಆ ಒಳ್ಳೆ ಟೈಮ್ನ ಏನು ಮಾಡ್ತಾನೆ, ಹಾಳು ಮಾಡ್ಕೊಂಡ್ಬಿಡ್ತಾನೆ, ಹಾಗೆ ಮಾಡ್ಕೋಬಾರ್ದು. ಒಳ್ಳೆ ಇದು ನಿದ್ರಾಂತೆ ಅಸ್ಯ ಅನುಚಿಂತೆಯೇ ಅನ್ವಯ ವ್ಯತಿರೇಕಾಚ್ಯ. ಬೆಳಗ್ಗೆ ಕಾಫಿ ರೆಡಿ, ಈ ಪೇಪರ್ ಬಂದ್ಬಿಟ್ಟಿರುತ್ತೆ, ಟಿ ವಿ ಆನ್ ಆಗಿರುತ್ತೆ. ಈ ಎಷ್ಟು ನೋಡಿ, ಎಲ್ಲ ಚಾನ್ಸು ಕಳ್ಕೊಂಡ್ಬಿಡ್ತಾರೆ. ಕಲಿಯುಗದ ವೈಶಿಷ್ಟ್ಯ ಅಂದರೆ ಧ್ಯಾನಕ್ಕೆ ಸ್ಕೋಪೇ ಸಿಗಬಾರ್ದು. ಹಿಂದೆ ಪ್ರಾಬ್ಲಮ್ ಇರಲಿಲ್ಲ, ಹಿಂದೆ ಬೆಳಗ್ಗೆ ಎತ್ತಷ್ಟು ಕಂಪಲ್ಸರಿ ಏನು ಮಾಡ್ತಿದ್ದ ಮನುಷ್ಯ, ಧ್ಯಾನ ಮಾಡೋಕೆ ಒಂದೇನೋ ಒಂದು, ಅದಕ್ಕೆ ಒಳ್ಳೆ ಥರ ಸ್ವಲ್ಪ ಉಳ್ಕೊಂಡಿತ್ತು. ಕಲಿಯುಗದಲ್ಲಿ ಒಳ್ಳೆ ಥರ ಯಾತಕ್ಕೆ ಇರೋದಿಲ್ಲ ಅಂದರೆ ಟೋಟಲ್ ಡಿಸ್ಟರ್ಬೆನ್ಸ್, ಅವನಿಗೆ ಸಮಾಧಾನವೇ ಸಿಗಬಾರ್ದು. ಎಲ್ಲೋದ್ರೂ ಕೂಡ ಯಾವಾಗಲೂ ಒಂಥರ ಇದಾಗಿರ್ಬೇಕು. ಸಾತ್ವಿಕ ಗುಣ ಬೆಳಿಗ್ಗೆ ಬಂದು ಯೋಚನೆ ಮಾಡ್ತೀನಿ ಅನ್ನೋ ಕಾಲನೇ ಇಲ್ಲ. ಈಗ ಎಲ್ಲ ಕಾಲಕ್ಕೆ ಒಂದೇ ರೀತಿ ಅಪ್ಸೆಟ್ ಆಗಿರ್ತಾನೆ, ಅದರಿಂದ ಉಪಯೋಗ ಬರೋದಿಲ್ಲ. ಇವತ್ತಿನ ಹಳ್ಳಿಯೊಳಗೆ ಒಂದು ದೃಷ್ಟಿ ಇದೆ ಗೊತ್ತಾ, ಹಳ್ಳಿಯೊಳಗೆ ಎಲ್ಲಿ ಯಾವ ಹಳ್ಳಿಗೋರು ಪಟ್ಟಕ್ಕಿಂತ ಏನೋ ಕಡಿಮೆ ಇಲ್ಲ. ಅವನು ಪಟ್ಟಕ್ಕಿಂತ ಏನೋ ಕಡಿಮೆ, ಅದು ಇದಾಗಿಬಿಟ್ಟಿದೆ ಈಗ. ಆ ಟಿ ವಿಗಳು ನೋಡಿದಾಗಿಂದ ಅವರು ಆ ಸೀರಿಯಲ್ಗಳಂತೂ ಇವ್ರು ಪೂರ್ತಿ ಹಾಳು ಮಾಡಿಬಿಡುತ್ತೆ. ಅವರು ಇವರು ಸರಿಯಾಗಿದ್ದವ್ರನ್ನ ಕೆಲಸ, ಬರೀ ಜಗಳ, ಬರೀ ಇದು, ಬರೀ ಕೊಲೆಗಳು, ಬದು ಬರೀ ಅದರಲ್ಲೇ ಕಾಲ ಕಳೀತಿರ್ತಾರೆ ಹೊರತು ಹಸು ದ್ವೇಷ ಹಸುಗಳು ಪರಮಾವಧಿ. ಇನ್ನೇ ಸರಿ ಇರ್ಬೇಕು ಮನಸ್ಸು ಪಾಪ. ಅದಕ್ಕೆ ವ್ಯಭಿಚಾರಿಗಳು ಅಂದ್ರೇನು, ಅನಿತ್ಯ ಪದಾರ್ಥಗಳು. ನಿಜ ಸಾಕ್ಷಿ ಅಂದ್ರೇನು, ಪರಮಾತ್ಮ. ಸಾಕ್ಷಿಯಾದ ಪರಮಾತ್ಮ ಯಾವಾಗಲೂ ಇರ್ತಾನೆ, ಅನಿತ್ಯವಾದ ದೇಹಾದಿಗಳು ಯಾವಾಗಲೂ ಇರೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ನಿದ್ರಾಂತೆ ಅಷ್ಟೇ ಅನುಚಿಂತೆಯೇ. ಬೆಳಗ್ಗೆ ಎತ್ತಷ್ಟು ದೇವರ ಧ್ಯಾನ ಮಾಡಿದರೆ, ಈ ರಿಷ್ಟೊತ್ತು ಹೇಳಿದ ಕ್ರಮ ಇದೆಯಲ್ಲ, ಆ ಕ್ರಮದಲ್ಲಿ ಧ್ಯಾನ ಮಾಡಿದರೆ ದೇವರು ಕಾಣಿಸ್ತಾನೆ. ಅಥ ತ್ರಿಂಶೋಧ್ಯಾಯ ಅಲ್ಲಿ ಅಲ್ಲ, ಇಲ್ಲೇ ವ್ಯಭಿಚಾರ ಶಬ್ದಕ್ಕೆ ಆಗಲ್ಲ. ದೇವರು ನಿತ್ಯ, ಗೊತ್ತಾಯ್ತಾ? ಯಾವುದು ನಿತ್ಯವೋ ಅದೆಲ್ಲ ಅನ್ವಯ, ಯಾವುದು ನಿತ್ಯ ಅಲ್ಲ ವ್ಯಭಿಚಾರ. ವ್ಯಭಿಚಾರ ಅಂದ್ರೆ ಏನೋ, ಅದಕ್ಕೆ ಸಂಬಂಧ ಪಡೆದೇ ಇದ್ದಿತ್ತು ಅಂತ ಅದು ಆ ಅರ್ಥ ಬರೀತಾರೆ. ವ್ಯಭಿಚಾರೆ ಅನಿತ್ಯ ನೋಡಿ, ಇಲ್ಲಿ ವ್ಯಭಿಚಾರ ಎಲ್ಲಕ್ಷಣ ಲಕ್ಷಣ ವ್ಯಭಿಚಾರ ಅನಿತ್ಯಸ್ಯ ಅಸ್ಯ ಪ್ರಪಂಚಸ್ಯ. ಇಲ್ಲಿ ಬೇರೆ ಕಡೆ ವ್ಯಭಿಚಾರ ಶಬ್ದಕ್ಕೆ ಅರ್ಥ ಬೇರೆ, ಇಲ್ಲಿ ವ್ಯಭಿಚಾರ ಅಂದ್ರೆ ನಿತ್ಯವಲ್ಲದ್ದು ಅನಿತ್ಯ, ಅದು ಜಗತ್ತು. ಜಗತ್ತನ್ನ ಮಿನಿಮೈಸ್ ಮಾಡಬೇಕು ಹೊರತು ನೋಡೋದನ್ನ ಹೆಚ್ಚು ಮಾಡಬಾರ್ದು. ಹೆಚ್ಚು ಜಗತ್ ಮಾಡಿದ ಒಂದು ಎಂಡ್ ಇಲ್ಲ ಅದಕ್ಕೆ, ಜಗತ್ತಿಗೆ ಕೊನೆ ಇಲ್ಲ. ಅದರಿಂದ ಏನ್ ಮಾಡ್ಬೇಕು, ಮಿನಿಮೈಸ್ ಮಾಡ್ಬೇಕೆ ಹೊರತು. ಹಣ ಇದೆ ಇವತ್ತು, ಎಷ್ಟು ಕೊನೆ ಇದೆ ಇವತ್ತು? ಕೋಟಿ ಗಟ್ಟಲೆ ಮಾಡಿದ್ರು ಕೂಡ ಯಥಾಪ್ರಕ ಬಿಟ್ಟೋಗದೆ ಹೊರತು, 10,000 ರೂಪಾಯಿ ಇದೆ ಬಿಟ್ಟೋಗ್ತೀರಿ, ಕೋಟಿ ಇದೆ ಬಿಟ್ಟೋಗ್ತೀರಿ, ಅಂದ್ರೆ ಬಿಟ್ಟೋಗೋದು ಗ್ಯಾರಂಟಿ ಎಷ್ಟಿದ್ರು ಕೂಡ. ಅದಕ್ಕೆ ಯಾಕೆ ಒದ್ದಾಡ್ಬೇಕು ಈ ಮತ್ತೆ? ಸೊ ದೇವ್ರು ಮಾತ್ರ ಶಾಶ್ವತ, ಆ ಕಡೆ ಗಮನ ಕೊಡಿ. ಮತ್ತೆ ಪೂರ್ತಿ ಬಿಟ್ಬಿಟ್ರೆ, ಪೂರ್ತಿ ಬಿಡ್ಲಕ್ಕ ನೆಸಿಟಿ ಎಷ್ಟು ಬೇಕೋ ಅಷ್ಟೇ. ಅರ್ಥ ಆಯ್ತಾ? ನೆಸಿಟಿ ಎಲೆ ಎಂಥದ್ದಾಗ್ಬೇಕು, ಎಲೆನೋ ತಟ್ಟೆನೋ ಮುಖ್ಯ ಅಲ್ಲ, ಊಟ ಮುಖ್ಯ ನಮಗೆ. ಬಂಗಾರದ ತಟ್ಟೆ ಏನು ಬಡಿಸಲ್ಲ, ಏನ್ ಮಾಡ್ತೀರಿ? ಬರೀ ಎಲೆ ಬೇಕಾದ ಬಿಡಿಸ್ತೇವೆ, ಏನ್ ಮಾಡ್ತಾನಾಗ? ಎಲೆ ಸಾಕು ಅಂತ ಹೇಳಿ. ಅರ್ಥ ಆಯ್ತಾ? ನಮಗೆ ಎಲೆ ಉಗಿದ್ದು ಮುಖ್ಯ ಅಲ್ಲ, ಊಟ ಮುಖ್ಯ. ಆದ್ರಿಂದ ಯಾವಾಗಲೂ ಕೂಡ ಅನಿತ್ಯ ಪದಾರ್ಥಗಳನ್ನು ನಾವು ಹುಷಾರ ನೋಡ್ಬೇಕು. ಪೂರ್ತಿ ಬಿಡೋದು ದಡ್ತನ, ಎಲ್ಲ ಹಿಡಿಯೋದು ದಡ್ತನ. ಮತ್ತೆ ಎಷ್ಟು ಬೇಕೋ ಅಷ್ಟೇ. ಅಂಗಳದಲ್ಲಿ ಪಕ್ಷಿ ಕುಳಿತಂತೆ ಕುಳಿತು ಹಾರಿ ಹೋದಂತೆ ಅಷ್ಟೇ. ಇನ್ನೊಬ್ಬರು ಕೆಳಾಗಿರಬಾರ್ದು, ಮತ್ತೆ ಇನ್ನೊಬ್ಬರು ಕೆಳಾಗಿರಬಾರ್ದು, ಡಿಪೆಂಡೆನ್ಸ್ ಬರಬಾರ್ದು, ದುಃಖ ಬರಬಾರ್ದು, ಅಷ್ಟಿರ್ಬೇಕೆ ಹೊರತು. ಇವು ದುಃಖ ನಮಗೆ ಜಾಸ್ತಿಯಾಗಿ ದುಃಖ ಬಂದ್ಬಿಡುತ್ತೆ, ಯಾವಟ್ಟು ಪ್ರೊಟೆಕ್ಟ್ ಇಟ್ಟು ಶುರು ಮಾಡ್ಬಿಡ್ತಾ. ಹೇಗೆ ಉಳಿಸ್ಕೋಬೇಕು ಅದನ್ನ? ಆ ದುಃಖ ಇನ್ನೂ ಜಾಸ್ತಿ ಆಗಿ ಮನುಷ್ಯ ಹಾಳಾಗೋಗ್ಬಿಡ್ತಾ. ಅಷ್ಟಿರಬಾರ್ದು, ಎಷ್ಟು ಬೇಕೋ ಅಷ್ಟೇ. ಲಕ್ಷಣಂ ಮಹದಾದೀನಾಂ ಪ್ರಕೃತೇ ಪುರುಷಸ್ಯ ಚ ಸ್ವರೂಪಂ ಲಕ್ಷ್ಯತೆ ಮೀಶಾಂ ಏನ ತತ್ ಪಾರಮಾರ್ಥಿಕಂ. ಮತ್ತೆ ಪ್ರಶ್ನೆ ಕೇಳ್ತಾಳೆ ದೇವಹೂತಿರುವಾಚ, ದೇವಹೂತಿಯ ಪ್ರಶ್ನೆ. ಲಕ್ಷಣಂ ಮಹದಾದೀನಾಂ ಪ್ರಕೃತೇ ಪುರುಷಸ್ಯ ಚ ಸ್ವರೂಪಂ ಲಕ್ಷ್ಯತೆ ಅಮೀಶಾಂ ಏನ ತತ್ ಪಾರಮಾರ್ಥಿಕಂ. ಇಷ್ಟ ಲಕ್ಷಣ ಹೇಳಿದ್ದೀಗ. ಯಥಾ ಸಾಂಖ್ಯೇಶು ಕಥಿತಂ ಯನ್ಮೂಲಂ ತತ್ ಪ್ರತ್ಯಕ್ಷತೆ ಭಕ್ತಿಯೋಗಸ್ಯ ಮೇ ಮಾರ್ಗಂ ಬ್ರೂಹಿ ವಿಸ್ತರಶಃ ಪ್ರಭೋ. ಮಹದಾದಿಗಳ ಲಕ್ಷಣವನ್ನ, ಪ್ರಕೃತಿಯ ಲಕ್ಷಣವನ್ನ, ಪುರುಷನ ಲಕ್ಷಣವನ್ನ, ಮತ್ತು ಯಥಾ ಸಾಂಖ್ಯೇಶು ಕಥಿತಂ ಯನ್ಮೂಲಂ ಯತ್ ಪ್ರತ್ಯಕ್ಷತೆ. ಎಲ್ಲದಕ್ಕೂ ಸಾಂಖ್ಯಯೋಗ ಅಂದರೆ ಜ್ಞಾನಶಾಸ್ತ್ರ, ಅದರಲ್ಲಿ ಏನೇನು ಮೂಲ ವಿಚಾರವನ್ನು ಹೇಳಿದ್ದಾರೆ. ಭಕ್ತಿಯೋಗಸ್ಯ ಮೇ ಮಾರ್ಗಂ, ಭಕ್ತಿಯೋಗದ ಮಾರ್ಗವನ್ನು ನನಗೆ ವಿಸ್ತರಶಃ ಪ್ರಭೋ ಬ್ರೂಹಿ. ಪ್ರಭೋ ಕಪಿಲ ವಿಸ್ತಾರವಾಗಿ ನನಗೆ ಹೇಳುವಂತೀವಿ. ಮಗ ಅಂತ ಕರೆಯೋದಿಲ್ಲ, ಈಗ ಪ್ರಭೋ ಸ್ವಾಮಿ ಅಂತ ಕರೀತಾನೆ. ವಿರಾಗ ಉಪದೇಶ ಮಾಡ್ತಿದ್ದಾನೆ. ವಿರಾಗೋ ಏನ ಪುರುಷೋ ಭಗವನ್ ಸರ್ವತೋ ಭವೇತ್ ಆಚಕ್ಷ ಜೀವಲೋಕಸ್ಯ ವಿವಿಧಾಸ್ ಕರ್ಮ ಸಂಸ್ಕೃತಿ ಕಾಲಸ್ಯ ಈಶ್ವರ ರೂಪಸ್ಯ ಪರೇಶಾಂಚ ಪರಸ್ಯತೆ ಸ್ವರೂಪಂ ಬತ ಕುರ್ವಂತಿ ಯದ್ಧೇತೋ ಕುಶಲಂ ಜನಾಃ. ವಿರಾಗ ಏನ ಪುರುಷ ಭಗವನ್ ಸರ್ವತಃ ಭವೇತ್. ಸ್ವಾಮಿ ವೈರಾಗ್ಯ ಬರಬೇಕು, ಆ ವೈರಾಗ್ಯಕ್ಕೆ ನಿಮಿತ್ತ ಹೇಳಿ, ಹೇಗೆ ಬರಬೇಕು ವೈರಾಗ್ಯ ಹೇಳಿ ಅಂತ ಕೇಳುತ್ತಾ. ವಿರಾಗ ಏನ ಪುರುಷ ಭಗವನ್ ಸರ್ವತಃ ಭವೇತ್, ಎಲ್ಲ ಕಡೆ ವೈರಾಗ್ಯ ಬರ ಹೇಳಬೇಕು ನೀವು. ಆಚಷ್ಟ ಜೀವಲೋಕಸ್ಯ ವಿವಿಧ ಕರ್ಮ ಸಂಸ್ಕೃತಿ, ಜೀವಲೋಕದ ಅನೇಕ ವಿಧವಾದ ಕರ್ಮದ ಫಲಗಳಿಂದ ಏನೇನು ಬರುತ್ತಲ್ಲ ಅದನ್ನು ಹೇಳಬೇಕು. ಅಂದರೆ ವೈರಾಗ್ಯ ಬರಬೇಕಲ್ಲ ಅದನ್ನು ಹೇಳಬೇಕು. ಕಾಲಸ್ಯ ಈಶ್ವರ ರೂಪಸ್ಯ ಪರೇಶಾಂಚ ಪರಸ್ಯತೆ ಸ್ವರೂಪಂ ಬತ ಕುರುವಂತಿ ಯದ್ಧೇತೋ ಕುಶಲಂ ಜನಾಃ. ಕಾಲಸ್ಯ ಈಶ್ವರ ರೂಪಸ್ಯ ಪರೇಶಾಂಚ ಪರಸ್ಯತೆ, ಮತ್ತು ಈಶ್ವರ ರೂಪರಾದ ನೀನಿದ್ದೀಯಲ್ಲ, ನಿನ್ನ ಸ್ವರೂಪನ ಹೇಳ್ಕೊಡ್ಬೇಕು. ಯಾತಕ್ಕೆಂದ್ರೆ ಯದ್ಧೇತೋ ಕುಶಲಂ ಜನಾಃ ಕುರುವಂತಿ, ನಿನಗೋಸ್ಕರ ಜನಗಳೇನು ಮಾಡ್ತಾರೆ, ಸಾಧನೆ ಮಾಡ್ತಾರೆ. ಯೋಗ್ಯರಾದವರೆಲ್ಲ ನಿನಗೋಸ್ಕರ ಸಾಧನೆ ಮಾಡ್ತಾರೆ ಅಂತ ನಿನ್ನ ವಿಷಯ ಹೇಳಬೇಕು. ಮತ್ತು ವೈರಾಗ್ಯದ ವಿಚಾರ ಹೇಳಬೇಕು, ಭಕ್ತಿಯೋಗ ಬದಲಾದನ್ನು ಹೇಳಬೇಕು. ಎಲ್ಲ ಕೇಳ್ತಾಳೆ. ಲೋಕಸ್ಯ ಮಿಥ್ಯಾಭಿಮತೆ ರಚಕ್ಷು ಚಿರಂ ಪ್ರಸುಪ್ತಸ್ಯ ತಮಸ್ಯ ನಾಶ್ರಯೇ ಶ್ರಾಂತಸ್ಯ ಕರ್ಮಣಿ ಅನುಬಿದ್ಧಯಾಧಿಯ ತ್ವಮಾವಿರಾಸೀಹಿ ಕಿಲ ಯೋಗ ಭಾಸ್ಕರ. ನಿನ್ನೆ ಯಾತಕ್ಕೆ ಕೇಳ್ತೇನೆ ಅಂದರೆ, ನೀನು ಯೋಗ ಭಾಸ್ಕರ ನೀನು ಅಂತ ಹೇಳಿದ್ರು. ಯೋಗ ಭಾಸ್ಕರ, ಯೋಗದ ಸೂರ್ಯ ನೀನು, ಅದಕ್ಕೆ ನಿನ್ನ ಕೇಳ್ತಾ ಇದ್ದೇನೆ. ಜ್ಞಾನ ಭಾಸ್ಕರ, ವೇದ ಭಾಸ್ಕರ, ಯೋಗ ಭಾಸ್ಕರ, ಹಾಗೆ ತೊಮ್ಮ ಅವಿರಾಸೀಹಿ ಕಿಲ. ನೀನು ಯೋಗ ಭಾಸ್ಕರ ಯಾವಾಗಲಿರೋ, ನನ್ನ ಸಿಕ್ಕಿದ್ದೀರಿ, ನನ್ನ ಪುಣ್ಯ ಅಂತ ಹೇಳ್ತಾರೆ. ತೊಮ್ಮ ಅವಿರಾಸೀಹಿ, ನೀನು ಪ್ರಾದುರ್ಭೂತನಾಗಿದ್ದೀಯಲ್ಲ, ನನ್ನ ಭಾಗ್ಯ. ಲೋಕಸ್ಯ ಮಿಥ್ಯಾಭಿಮತೆಯೇ ಅಚಕ್ಷುಷ. ಈ ಲೋಕ ಎಂಥದ್ದು ಅಂದರೆ ಮಿಥ್ಯ ಅಭಿಮಾನ ಹೊಂದಿದೆ, ಅಚಕ್ಷು ಕಣ್ಣೇ ಇಲ್ಲ ಇದಕ್ಕೆ. ಚಿರಂ ಪ್ರಸುಪ್ತಸ್ಯ ನಿದ್ದೆ ಹೊಡೆದುಬಿಟ್ಟಿದೆ. ತಮಸ್ಯ ಅನಾಶ್ರಯೇ ಕತ್ತಲಲ್ಲಿ ತುಂಬಿಬಿಟ್ಟಿದೆ, ಒಳಗೆ ನಿದ್ರೆ ಹೊರ ಕತ್ಲು. ಇಂಥ ಜೀವನದಲ್ಲಿ ನಾವಿದ್ದೇವೆ. ಶ್ರಾಂತಸ್ಯ ಕರ್ಮಣ್ಯ ಅನುವಿದ್ಯಯಾಧಿಯ, ಕರ್ಮಾಚರಣೆ ಮಾಡಿ ಮಾಡಿ ಮನುಷ್ಯ ಏನಾಗಿರ್ತಾನೆ, ಸುಸ್ತಾಗಿಬಿಟ್ಟಿರ್ತಾನೆ. ಇಂಥವ್ರ ಉದ್ಧಾರಕ್ಕೋಸ್ಕರ ಏನು ಮಾಡಿದ್ದಿ ನೀನೀಗ ಕಾಣಿಸ್ಕೊಂಡಿದ್ದಿ. ಯೋಗ ಭಾಸ್ಕರಣ ಕತ್ತಲಲ್ಲಿರ್ತಕ್ಕಂಥ ನಮಗೆ ಯೋಗ ಭಾಸ್ಕರಣ ನೀನು ಕಂಡಿದ್ದಿ ಈಗ. ಅದಕ್ಕೋ ವಿಜ್ಞಾನ ಭಾನುಮತಿ ಕಾಲ ಬನೆಯನ್ನು ನೀನು ಹೇಳ್ತಾರಲ್ಲ, ಹಾಗೆ ನೀನು ಕಂಡಿದ್ದೀಯ, ಆದ್ರಿಂದ ಉಪದೇಶವನ್ನು ಮಾಡು ಅಂತ ಕೇಳ್ತಾನೆ. ಯಾರ ಮಾಡ್ತಾವೋ ಮುಂದೆ ಹೇಳ್ತಾರೆ, ಹೇಳಿದ್ದಲ್ಲೇ ಧ್ಯಾನ ಮಾಡ್ತಾಳೆ, ಮುಂದೆ ಹೇಳ್ತಾರೆ, ಅದನ್ನು ಮುಂದೆ ಬರುತ್ತಲ್ಲ. ಮೈ ಮಾಡೋದೆಲ್ಲ ನಾವು ಬಿಟ್ಬಿಡುವುದು ಅಂತ ಆಗ್ತಿತ್ತು. ಆ ಕೇಳಿ ನಾವು ಕೇಳಿದ್ದೇ ಬಿಡುವುದು ಅಂತ ಹೇಳಿಲ್ಲ, ಮಾಡ್ತಾಳೆ ಆಕೆ. ಮೈತ್ರೇಯ ಉವಾಚ ಇತಿ ಮಾತುರ್ವಚ ಶ್ರುತ್ವ ಲಕ್ಷ್ಮಣಂ ಪ್ರತಿನಂದ್ಯ ಮಹಾಮುನಿ ಆವಭಾಷೇ ಕುರು ಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ಧಿತಃ. ಇತಿ ಮಾತುಹು ವಚಃ, ಈ ರೀತಿಯಾದ ತಾಯಿಯ ಶ್ಲಕ್ಷಣಂ ಭಕ್ತಿಪೂರ್ವಕವಾದ ಮಾತನ್ನ ಮಹಾಮುನಿ ಕಪಿಲ ಪ್ರತಿನಂದ್ಯ, ಮಹಾಮುನಿಯಾದ ಕಪಿಲರು ತುಂಬ ಆನಂದ ಪಟ್ಟುಬಿಟ್ಟು ಅಭಿನಂದನೆ ಮಾಡಿಬಿಟ್ಟು, ಆಭಭಾಷೆ ಕುರುಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ಧಿತ, ಕರುಣೆಯಿಂದ ಕೂಡಿದವನಾಗಿ ಅತ್ಯಂತ ಪ್ರೀತಿಯಿಂದ ಅವಳಿಗೆ ತಿಳಿಸಿಕೊಟ್ಟನು. ಭಗವಾನು ವಾಚ ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾವಿನಿ ಭವ್ಯತೆ ಸ್ವಭಾವ ಗುಣಮಾರ್ಗೇಣ ಪುಂಸಾಂಭಾವೋಪಿ ಭಿದ್ಯತೆ. ಭಕ್ತಿಯೋಗ ಬಹುವಿಧ ಮಾರ್ಗೈ ಭಾವಿನಿ ಭಾವ್ಯತೆ. ಭಾವಿನಿ ಭಕ್ತಿಯೋಗ ಅಂಬುದು ಬಹುವಿಧ, ಅನೇಕ ವಿಧವಾದದ್ದು. ಅನೇಕ ವಿಧ ಅಂದರೆ ಯಾವ ರೀತಿ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನ. ಕೆಲವು ಶ್ರವಣ ಜಾಸ್ತಿ ಮಾಡ್ತಾರೆ, ಮರಣ ಜಾಸ್ತಿ ಮಾಡ್ತಾರೆ, ಆ ಥರ ಒಂಬತ್ತು ವಿಧವಾದ ಭಕ್ತಿ ಇದೆ. ಭಾವ್ಯತೆ ಸ್ವಭಾವ ಗುಣಮಾರ್ಗೇಣ, ಯಾವ ಶ್ರೇಷ್ಠ ಅಂದರೆ ಅವ್ರ ನೇಚರ್ಗೆ ಯಾವ ಸೂಟ್ ಆಗುತ್ತೋ. ಕೋರ್ಸ್ ಬೇಕಾದಷ್ಟಿವೆ, ಯಾವ್ದು ಓದಬೇಕು ಅಂದರೆ ಅವ್ನು ಯಾವುದಕ್ಕೆ ಆಸಕ್ತಿ ಇದೆ ಅದನ್ನು ಓದಬೇಕು. ಆ ಥರ ಸ್ವಭಾವ ಗುಣಮಾರ್ಗೇಣ ಪುಂಸಾಂಭಾವೋ ವಿಭಿದ್ಯತೆ, ಅವರ ಸ್ವಭಾವ ಗುಣಗಳಿಗೆ ತಕ್ಕಂತೆ. ಭಾವ ಅಂದರೆ ಭಕ್ತಿ, ಪುರುಷರ ಭಕ್ತಿ ಮಾರ್ಗ ಅಂಬುದು ಬೇರೆ ಆಗತ್ತೆ. ಅಭಿಸಂಧಾಯಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವ ಚ ಸಂಭ್ರಮಿ ಭಿನ್ನ ದುರ್ಗ್ಭಾವಂ ಮಯಿ ಕುರಿಯಾತ್ ಸ ತಾಮಸ. ಈ ತಾಮಸ ಭಕ್ತರಿರ್ತಾರೆ ಅಂತ ಹೇಳ್ತಾರೆ. ಭಕ್ತರಲ್ಲೂ ಕೂಡ ಈ ಬರುವುದೇ ಮಾತ್ರ ತಾಮಸ. ಸಾತ್ವಿಕ ಭಕ್ತರ ಅನೇಕ ವೆರೈಟಿ, ಸಾತ್ವಿಕ ರಾಜಸ ತಾಮಸ ಅಂತ ಮತ್ತೆ ವೆರೈಟಿ. ತಾಮಸ ಭಕ್ತ ಹೇಗಿರ್ತಾನೆ ಅಂದ್ರೆ ಅವನು ಭಕ್ತಿ ಮಾಡ್ತಾನೆ, ಅವನ ಉದ್ದೇಶ ಏನು? ಹಿಂಸಾಂ. ಉದಾಹರಣೆಗೆ ಬ್ರಹ್ಮದೇವರಲ್ಲಿ ಭಕ್ತಿ ಮಾಡಿದ ಹಿರಣ್ಯ ರಾವಣ, ಯಾವ ಏನು ಉದ್ದೇಶ ಅವನಿಗೆ? ಲೋಕ ಪೀಡಿಸ್ಬೇಕಾಗಿದೆ, ಅವನು ಪೀಡಿಸೋದೇ ಅವನ ಉದ್ದೇಶ. ಕೆಲವು ಪ್ರೊಟೆಕ್ಷನ್ಗೆ ಗನ್ ಕೊಡಿ ಅಂತ ಕೇಳೋದು ಬೇರೆ, ಯುದ್ಧಕ್ಕೆ ಗನ್ ಕೊಡಿ ಅಂತ, ಬಾರ್ಡರ್ ಮಾಡೋದು ಗನ್ ಕೊಡಿ ಅಂತ ಕೇಳೋದು ಬೇರೆ. ಇಬ್ಬರು ಅಪ್ಲೈ ಮಾಡಿದ್ರು ಕೂಡ ಪರ್ಪಸ್ ಬೇರೆ ಆಗತ್ತೆ. ಹಿಂಸಾ ಮತ್ತೆ ಸಭ ಕಾಣ್ತಿದ್ರೆ ಯಾಕೆ ಅವರು ಇವತ್ತು ನಿಷಿದ್ಧ ದೇವತೆ ಭಕ್ತರಲ್ಲೇನೋ ಅವರು, ಈ ಭೇದೋಪ್ರೇತ ಉಪಾಸನೆ ಮಾಡೋರು ಭಕ್ತಿ ಇಲ್ಲವರು ಸಿದ್ಧಿಸ್ತಾರಿಂದ ಅವರಿಗೆ ಭಕ್ತಿ ಇರಬೇಕು. ಅವರಿಗೆ ಈ ಗುಂಡಾನಲ್ಲೂ ಕೂಡ ಲಿಸ್ಟೇ ಇರಬೇಕು ಬೇಡ, ಗುಂಡಾನಲ್ಲಿ ಸರ್ವಿಸ್ ಮಾಡ್ಬೇಕು ಏನಾದ್ರು ಬಾಸ್ಗೆ ಸಲ್ಯೂಟ್ ಹೊಡಿಬೇಕು ಎಲ್ಲ ಮಾಡ್ಬೇಕು ಅದನ್ನ. ಗೊತ್ತಾಯ್ತು, ಬಾಸ್ ಈಸ್ ಬಾಸ್, ಇನ್ನು ಜಾಸ್ತಿ ಇರುತ್ತೆ ಇದಾಗಿರುತ್ತೆ. ಆದ್ರಿಂದ ನಿಷ್ಠೆ ಇಲ್ಲದವ್ರಿಗೆ ಕೆಲಸ ಆಗೋದಿಲ್ಲ. ರಿಕ್ಷಾದಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಅಪ್ಪ ಅಂತ ಕರಿಬೇಕಾಗುತ್ತೆ, ದುಡ್ಡು ಕೊಟ್ರೆ. ಆ ವಿಶ್ವಾಸನೇ ಭಕ್ತಿ ಅಂತ ಕರೆಯೋದಷ್ಟೇ, ಅದು ಇಲ್ಲದೆ ಅದು ಇಂಟೆನ್ಸಿಫೈ ಆಗ್ತಾವ ಭಕ್ತಿ ಆಗುತ್ತೆ. ದಂಭಂ ಮಾತ್ಸರ್ಯಮೇವ ಚ, ಮಾತ್ಸರ್ಯ ಇರೋದು ಅದು ಒಂದು ಭಕ್ತಿ, ಇನ್ನೊಂದಲ್ಲ ಮುಖ. ಸಂಭ್ರಮಿ ಭಿನ್ನ ದುರ್ಗ್ಭಾವಂ, ಅದು ಮಾತ್ಸರ್ಯದ ಭಕ್ತಿ ಮಾಡೋರು ಕತೆ ಹೇಳ್ತಾರಲ್ಲ, ಅಣ್ಣ ತಮ್ಮ ತಪಸ್ ಮಾಡ್ತಿದ್ರು, ಹೋದ ಕೇಳಿದ ಏನ್ ಬೇಕು ಅಂತ ಕೇಳಿದ, ನಮ್ಮ ತಮ್ಮರಿಗೆ ಏನ್ ಕೊಡ್ತಿ ಅಂತ ಕೇಳಿದ, ಅರ್ಥ ಆಯ್ತು. ತನಗೇನು ಬೇಕಿಲ್ಲ, ಅವನಿಗೇನು ಕೊಡ್ತಿ, ಅವನಿಗೇನು ಕೊಡ್ತೀಯ, ಅವನಿಗೇನು ಕೊಟ್ಟರೆ ಅದು ಎರಡರಷ್ಟು ನಂಗೆ ಕೊಡು. ಅವನು ಕೇಳಿದ ಏನು ಕೊಡ್ತಿ ಅಂತ ಕೇಳಿದ, ನಮ್ಮ ಅಣ್ಣ ಏನು ಕೇಳಿದ ಅಂತ, ಅವ್ರಿಬ್ರು ಅರ್ಥವ್ರೆ, ಅವ್ರು ಕೇಳಿ ನೀವು ಎರಡರಷ್ಟು ಕೇಳಿದ್ರೆ ಅಂತ, ಒಂದು ಕಣ್ಣು ಹೋಗ್ಲಿ ಅಂತ ಎರಡು ಕಣ್ಣು ಹೋದು ಅವ್ರು ಅಷ್ಟೇ. ಅರ್ಥ ಆಯ್ತಾ? ಈಗ ಕತೆ ಗೊತ್ತಿರುತ್ತೆ ಎಲ್ರಿಗೂ ಕೂಡ, ಅವ್ರ ಉದ್ದೇಶ ಏನು ತಗೋಬೇಕಲ್ಲ ಅವನಿಗೆ ಕೊಡೋದು ಜಾಸ್ತಿ ಬೇಕಷ್ಟೇ. ಅದು ಮಾತ್ಸರ್ಯ, ಅದು ಮಾತ್ಸರ್ಯದಿಂದ ಭಕ್ತಿ ಮಾಡೋರು. ಸಂಭ್ರಮಿ ಭಿನ್ನ ದುರ್ಗ್ಭಾವಂ, ಸಂಭ್ರಮಿ ಸಂಭ್ರಮ ಅಂದ್ರೆ ಕೋಪ ಹೊಂದಿರತಕ್ಕಂಥವನು. ಭಿನ್ನ ದುರ್ಗ್, ಜಗತ್ತನ್ನೆಲ್ಲ ಕೂಡ ಭಿನ್ನ ಅಂದ್ರೆ ನಮ್ಗೆ ಸಂಬಂಧವೇ ಇಲ್ಲ ಅಂತ ತಿಳ್ಕೊಳ್ಳೋರು. ಭಾವಮಯ ಕುರಿಯಾ ಸ ತಾಮಸ, ಇಂಥ ಭಕ್ತಿ ಮಾಡೋದು ಏನಂತ ಕರೀತಾರೆ? ತಾಮಸ ಭಕ್ತ ಅಂತ ಕರೀತಾರೆ. ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವ ಚ ಅರ್ಚಾದೌ ಅರ್ಚಯೇತ್ಯೋ ಮಾಂ ಪೃಥಕ್ ಭಾವಸ್ಸ ರಾಜಸಃ. ನೋಡಿ, ಇವೆಲ್ಲ ಹೆಚ್ಚಿನ ಇಂಥವ್ರೆ ಸಿಗೋದು. ವಿಷಯಾನಭಿಸಂಧಾಯ ಯಶ ಐಶ್ವರ್ಯಮೇವ ಚ, ಕೀರ್ತಿ ಬೇಕು ಸಂಪತ್ತು ಬೇಕು ಅಂತ ಅನ್ಕೊಂಡ್ರೆ ಅವನು ರಾಜಸ ಭಕ್ತ. ಇವ ಸಿಗೋರೆಲ್ಲ 90% ಎಂಥವ್ರು ಇಲ್ಲ, ಭಕ್ತರೇ ಅಲ್ಲ ಒಂದು ಗುಂಪು. ಭಕ್ತರಾದ್ರೆ ಹೇಗಿರ್ತಾರೆ? ಬರೀ ಫಲಾಪೇಕ್ಷೆ, ಫಲಾಪೇಕ್ಷೆ ಮಾಡಿದ್ರೆ ಭಕ್ತಿ ಎಂತ ಭಕ್ತಿ ಅದು? ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ ಅಲ್ಲ. ನೆನ್ಪಿಟ್ಕೊಂಡ್ಬಿಡ್ಬೇಕು, ಗೊತ್ತಾಯ್ತಾ? ಅರ್ಚಾದೋ ಅರ್ಚೆಯೇತ್ಯೋ ಮಾಂ, ಅವ್ರಿಗೆ ದೇವ್ರ ಪೂಜೆಯಲ್ಲಿ ದೇವ್ರು ಕಾಣ್ತಾನೆ, ಬೇರೋ ದೇವರೇ ಕಾಣೋದಿಲ್ಲ ಅವ್ರಿಗೆ. ದೇವರು ಅಂದ್ರೆ ಸಾರಿಗ್ರಾಮದ ಕೂತ್ರೆ ದೇವ್ರು, ಬೇರೆ ಕಡೆ ಬೇರೆ ಮನೆ ಬಂದಿರ್ತದೆ, ದೊಡ್ಡವ್ರು ಬೈದು ಕಳಿಸ್ಬಿಡ್ತಾನೆ. ಇಲ್ಲಿ ಪರಶುಸೂಕ್ತ ಹೇಳಿದ್ದು ಹೇಳಿದ್ದೇನೆ, ಅವ್ನು ಏನು ಎಚ್ಚರ ಇಲ್ಲ, ಜಂಗಮ ಪೃಥ್ವಿಯಲ್ಲಿ ಆರಾಧನೆ ಮಾಡೇ ಗೊತ್ತಿಲ್ಲ ಅವನಿಗೆ. ಅರ್ಚಾದೋ ಅಂದ್ರೆ ದೇವ್ರ ಪೂಜೆ ಮಾಡ್ತಾನೆ, ಸಾವಿರ ಪ್ರತಿಮೆಗಳು ಮಾತ್ರ ನೋಡ, ತಂದೆ ತಾಯಿನ ಉಪವಾಸ ಹಾಕಿದ್ದಾನೆ, ಗೊತ್ತಾಯ್ತಾ? ತಂದೆ ತಾಯಿನ ಘಟೋಡ್ ಅನ್ಸ್ಬಿಡ್ತು, ದೇವ್ರ ಮಂಗಳಾರತಿ ಎತ್ತಿ 20 ಮಂಗಳಾರತಿ 30 ಮಂಗಳಾರತಿ ಎತ್ತಾನೆ ಇರ್ತಾನೆ ಪಾಪ. ಅರ್ಚಾದೋ ಅರ್ಚೆಯೇತ್ಯೋ ಮಾಂ ಪೃಥಕ್ ಭಾವ ಸ ರಾಜಸಃ. ಇಂಥ ಭಕ್ತಿನ ಏನಂತ ಕರೀತಾರೆ? ರಾಜಸ ಭಕ್ತಿ ಅಂತ ಕರೀತಾರೆ. ಮತ್ತು 99 ಪಾಲು ಜನ ಕೂಡ ಮಾಡೋ ಭಕ್ತಿ ಕೂಡ ಏನದು? ರಾಜಸ ಭಕ್ತಿ. ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ ವಾತ ದರ್ಪಣಂ ಯಜೇತ್ ಎಷ್ಟವ್ಯಮಿತಿ ವಾ ಅಪೃಥಕ್ ಭಾವ ಸ ಸಾತ್ವಿಕ. ಕರ್ಮ ನಿರ್ಹಾರ ಉದ್ದೇಶ್ಯ, ಕರ್ಮದ ಬಂಧನ ಹೋಗಬೇಕು ಅಂತ ಅನ್ಕೊಂಡು ಪರಸ್ಮಿನ್ ತದರ್ಪಣ, ಪರಮಾತ್ಮನ ಅರ್ಪಣೆ ಮಾಡೋದಕ್ಕೋಸ್ಕರವಾಗಿ ಯಜೇತ್ ಎಷ್ಟವ್ಯಮಿತಿ, ಕರ್ಮಗಳನ್ನು ಮಾಡಬೇಕು ಅಂತ ಮಾಡ್ತಾನೆ ಹೊರತು ಫಲಾಪೇಕ್ಷೆಯಿಂದ ಮಾಡೋದಿಲ್ಲ. ಆ ಪೃಥಕ್ ಭಾವ ಸ ಸಾತ್ವಿಕ, ಅಂತ ಭಕ್ತಿನ ಏನಂತ ಕರೀತಾರೆ? ಸಾತ್ವಿಕ ಭಕ್ತಿ ಅಂತ ಕರೀತಾರೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚಾರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ ಇದೆ. ಸಾತ್ವಿಕ ಭಕ್ತಿಯಲ್ಲಿ ಭಕ್ತಿ ಇದೆ, ಮೂರರಲ್ಲೂ ಭಕ್ತಿ ಇದೆ. ಮೊದಲನೇ ಭಕ್ತಿ ಅದು ಹಿಂಸೆ ಮಾಡತಕ್ಕಂಥ ಭಕ್ತಿ ಇನ್ನೊಬ್ಬರಿಗೆ, ಎರಡನೇ ಭಕ್ತಿ ಏನದು? ಫಲಾಪೇಕ್ಷೆ ಪಡ್ಕೊಳ್ಳೋದು. ಮೂರನೇ ಭಕ್ತಿ ಏನದು? ಕೇವಲ ವಿಷ್ಣು ಪ್ರೀತ್ಯರ್ಥ ಪ್ರಾಣಾಯಾಮೋ ವಾಸುದೇವಂ, ಅದು ಸಾತ್ವಿಕ ಭಕ್ತಿ. ಅದಕ್ಕೆ ಎಲ್ಲ ಕೆಲಸಕ್ಕೆ ಏನು ಮಾಡಬೇಕು? ಈ ಅಪ್ರೋಚ್ ಇಟ್ಕೋಬೇಕು. ಫಲ ಕೇಳೋ ದೃಷ್ಟಿ ಬಂದು ತೆಗೆದು ಹಾಕಿಬಿಡ್ಬೇಕಾದ್ರೆ ಯಾವ ಗುಂಪು ಸೇರ್ತೇವೆ ನಾವೀಗ? ರಾಜಸರಾಗಬಾರ್ದು ಅಂತ ಹೇಳಿಬಿಟ್ಟು ಆ ಎಚ್ಚರಿಕೆ ವಹಿಸ್ಬೇಕು. ಆ ಏನ ಒಂದು ಮಹಾತ್ಮ್ಯ ಜ್ಞಾನ ಇದೆ. ಬ್ರಹ್ಮದೇವರು ಎಂಥವ್ರು? ಸೃಷ್ಟಿಕರ್ತರು, ವರ ಕೊಡ್ತಾರೆ, ಇದು ಮಹಾತ್ಮ್ಯ ಜ್ಞಾನ ಅಷ್ಟೇ. ಅದು ಅಬ್ಸಲ್ಯೂಟ್ ಅಲ್ಲ ಅದು, ಬಟ್ ಒಂದು ಸ್ಟೇಜ್ವರೆಗೂ ಮಹಾತ್ಮ್ಯ ಜ್ಞಾನ ಹೌದಲ್ಲ. ಈ ಡ್ರೈವರ್ ಯಾವನೋ ಇದ್ದಾನಪ್ಪ, ಕುಡುಕ ನಾ, ಅಯ್ಯೋ ನೋಡಪ್ಪ ಸರಿಯಾಗಿ ಇದು ಮಾಡು, ನೀನ್ ಮಾಡ್ಬೇಕಾದ್ರೆ ತಗೋ, ಒಳ್ಳೆ ಮಾತಾಡ್ತೀವಿ ಅದಕ್ಕೆ. ಅಮ್ಮ ಅವ್ನು ಡ್ರೈವಿಂಗ್ ಬರ್ತದೆ, ಆ ಮಹಾತ್ಮ ಗೊತ್ತದೆ ನಮಗೆ. ಅವ್ನು ಬಿಟ್ಟೋದ್ರೆ ಡ್ರೈವಿಂಗ್ ಇಲ್ಲ, ಎಲ್ಲ ದೋಷ ಇದೆ. ಮೈನಸ್ ಪಾಯಿಂಟ್ ಏನಿದೆ? ಪ್ಲಸ್ ಪಾಯಿಂಟ್ ಒಂದೇ ಒಂದು, ಡ್ರೈವಿಂಗ್ ಬರೋದು ಒಂದೇ. ಅದು ಮಹಾತ್ಮ್ಯ ಜ್ಞಾನ. ಕೇಳಿದ್ದೆ ಅಲ್ರಿ, ಅವನಿಗೆ ಯಾಕೆ ಖುಷಿ ಆಗ್ತಿರಿ ಅಂದ್ರೆ ಡ್ರೈವರ್ ಮಾರ ಆದ್ರೆ ಡ್ರೈವಿಂಗೇ ಬರೋದಿಲ್ಲ, ಇಲ್ಲಿ ಕುತ್ಕೊಂಡ್ರೆ ಪೊಲೀಸ್ ಟೀಮದ ಕಾಟ ಬೇರೆ, ಆದಷ್ಟು ಊರು ಸೇರ್ಕೋಬೇಕಲ್ಲ, ನೀನೇ ಇಂದ್ರಚಂದ್ರ ಆಗಿ ಮಾಡಿ ಅವ್ರು ಇಳಿದ್ಮೇಲೆ ಆಗ ಒಳಗ ಅಂತ ಹೇಳ್ತಾರೆ ಆ ಥರ. ಅದು ಮಹಾತ್ಮ್ಯ ಜ್ಞಾನ ತಾನೇ. ಆ ರೀತಿ ಪೃಥಕ್ ಭಾವ ಸ ಸಾತ್ವಿಕ, ಮದ್ಗುಣ ಶ್ರುತ ಮಾತ್ರೇಣ ಮೈ ಸರ್ವಗುಣಾಶ್ರಯೇ ಮನೋಗತಿರವಿಚ್ಛಿನ್ನ ಯಥಾ ಗಂಗಾಂಬಸೋಂಬುಧವು. ಅತ್ಯಾಗಿರ್ಬೇಕು ಅದರಲ್ಲಿ ಭಕ್ತಿ ಅಂದರೆ, ಮದ್ಗುಣ ಶ್ರವಣ ಮಾತ್ರೇಣ ಮೈ ಸರ್ವಗುಣಾಶ್ರಯೇ ಮನೋಗತಿ ರವಿಚ್ಛಿನ್ನ ಯಥಾ ಗಂಗಾಂಬಸೋ ಅಂಬುಧವು. ನನ್ನಲ್ಲಿ ಭಕ್ತ ಹೇಗಿರ್ತಾರೆ ಅಂದರೆ, ಮದ್ಗುಣ ಶ್ರುತ ಮಾತ್ರೇಣ, ನನ್ನ ಗುಣ ಕೇಳಿದ ತಕ್ಷಣ ಏನು ಮಾಡ್ತಾನಂತೆ, ಭಾವಿಸಿಬಿಡ್ತಾನಂತೆ ದೇವರ ಹತ್ರ. ಮನೋಗತಿ ಅವಿಚ್ಛಿನ್ನ, ಈ ಫಲಗೆಲ್ಲ ಮುಖ್ಯಲ್ಲ ಅವನಿಗೆ, ದೇವರಿಷ್ಟು ದೊಡ್ಡವನು ತಕ್ಷಣ ಏನು ಮಾಡ್ತಾನೆ, ಹೋಗೇ ಬಿಡ್ತಾನೆ. ಯಥಾ ಗಂಗಾಂಬಸೋ ಅಂಬುಧವು, ಗಂಗಾ ಪ್ರವಾಹ ಸಮುದ್ರಕ್ಕೆ ಹೇಗೆ ಹರಿಯುತ್ತಲ್ಲ, ಯಾರ ಮಾಸ ನನ್ನ ಕಡೆ ಹರಿಯುತ್ತದಲ್ಲ ಅವನು ಸಾತ್ವಿಕ ಭಕ್ತ ಅಂತ ಹೇಳಿ. ಗಂಗಾ ಯಾತಕ್ಕೆ ಹರಿಯುತ್ತೆ, ನೇಚರ್ ಅದು, ಆ ಕಡೆಗೆ ಹೋಗೋದು ಗುಣ ಸಮುದ್ರ ಸೇರೋದು ಗಂಗೆಯ ಸ್ವಭಾವ. ನನ್ನ ಮಹಿಮೆ ಕೇಳಿದ್ದಷ್ಟ ಭಕ್ತ ಏನು ಮಾಡಿಬಿಡ್ತಾನೆ, ಇನ್ನೂ ಫಲ ಕೊಡೋದು ಕೇಳೋದೇ ಇಲ್ಲ ಅವನು, ದೇವರೇನು ಪ್ರೀತನಾಗುವಂತ ಬಂದುಬಿಡ್ತಾನೆ. ಇವನು ಸಾತ್ವಿಕ ಭಕ್ತ. ಇವನು ದೃಷ್ಟಾಂತ ಕೊಟ್ಟರು, ಯಥಾ ಗಂಗಾಂಬಸಃ ಅಂಬುದು, ಗಂಗಾ ಪ್ರವಾಹಕ್ಕೆ ಹೇಗೆ ಸಮುದ್ರ ಗುರಿಯೋ ಹಾಗೆ ನನ್ನ ಭಕ್ತನಿಗೆ ನನ್ನ ಮಹಿಮೆ ಕೇಳಿದ ತಕ್ಷಣ ಮನಸ್ಸು ಎಳೆದು ಬಂದ್ಬಿಡುತ್ತೆ ಈ ಕಡೆ ಅಂತ ಹೇಳ್ತಾರೆ. ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹೃತಂ ಅಹೇತುಕ್ಯ ವಿವೇಹಿತ ಯಾ ಭಕ್ತಿ ಹಿ ಪುರುಷೋತ್ತಮೇ. ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹೃತಂ ಅಹೇತುಕಿ ಅವೈ ಅವ್ಯವಹಿತ ಯಾ ಭಕ್ತಿ ಹಿ ಪುರುಷೋತ್ತಮೇ. ಭಕ್ತಿಯೋಗದ ಮುಖ್ಯ ಲಕ್ಷಣ ಏನು ಅಂದರೆ, ಅಹೇತುಕಿ ಅವ್ಯವಹಿತ, ಅಹೇತುಕಿ ನಿರ್ನಿಮಿತ್ತಾಂ ಅರ್ಥಾತ್ ಅವ್ಯವಹಿತ ನಿರಂತರ, ಒಮ್ಮೊಮ್ಮೆ ಬಂದರೆ ಅದು ನಿಜವಾದ ಭಕ್ತಿ ಅಲ್ಲ, ಯಾವಾಗಲೂ ಇರಬೇಕು ಭಕ್ತಿ. ಅಹೈತು ಅಹೈತುಕಿ ಅಂದರೆ ಕಾರಣ ಇರಬಾರ್ದು, ಅಂದರೆ ನೆಪ ಇರಬಾರ್ದು, ಫಲಾಪೇಕ್ಷೆ ಇಲ್ಲದೆ ಇರಬೇಕು, ಮತ್ತು ಇಂಟರಾಕ್ಷನ್ ಇರಬಾರ್ದು. ಅಂತ ಭಕ್ತಿ ಏನಂತ ಕರೀತಾರೆ, ನಿರ್ಮಲವಾದ ಭಕ್ತಿ ಅಂತ ಕರೀತಾರೆ. ಇವತ್ತು ಎಂದೋ ಒಂದು ದಿವಸ ಭಕ್ತಿ ಮಾಡಿದರೆ ಅರ್ಥನೇ ಅಲ್ಲದು. ಇವತ್ತು ದೀಪ ನಾವೇನು ಮಾಡ್ತೇವೆ ಗೊತ್ತೇನು, ಈ ಕರೆಂಟ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ತಕ್ಷಣ ಏನು ಮಾಡಿಬಿಡ್ತಾರೆ, ಸುಮ್ಮನೆ ಹಾಸ್ಬಿಡೋ ಅಂತ ಹೇಳ್ತಾರೆ. ಹೋಗ್ತಾನೆ ಯಾಕೆ, ಡಿಸ್ಟರ್ಬೆನ್ಸ್ ಅಂದರೆ ಬೆತ್ತ ಕಳವೆ ಆಗಿಬಿಟ್ರೆ ಬೋದಕ್ಕಾಗಲ್ಲ, ಬೆರಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಆಫ್ ಮಾಡಿಬಿಡು ಅಂತ ಹೇಳ್ಬಿಡ್ತಾರೆ. ಯಾಕೆ ಡಿಸ್ಟರ್ಬೆನ್ಸ್, ಅದು ಕಂಟಿನ್ಯೂಸ್ ಆಗಿದ್ದು ಏನು ಮಾಡ್ತಾರೆ, ಅದು ಆರಿಸಿಬಿಡ್ತಾರೆ, ಸದ್ಯ ಪೀಡೆ ಹೋಯ್ತು ಅನ್ಕೋತಾರೆ. ಅದು ಕತ್ಲಾರು ದುಃಖ ಆಗಲಿ ಏನಾಗುತ್ತೆ ಕೊನೆ ಪಕ್ಷ, ಈ ಡಿಸ್ಟರ್ಬೆನ್ಸ್ ಇಲ್ಲ ಅನ್ಸುತ್ತೆ. ಅದೇ ತರಹ ಭಕ್ತಿ ಆಗಿರ್ಬೇಕು, ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿರ್ಬೇಕೆ ಹೊರತು ಮಧ್ಯೆ ಮಧ್ಯೆ ಬ್ರೇಕ್ ಆಗಬಾರ್ದು. ಆ ಏನ ನಿರ್ಗುಣಸ್ಯ ಅಂದ್ರೇನು, ಸತ್ವಗುಣ ರಜೋಗುಣ ತಮೋಗುಣ ರಹಿತನಾದಂಥವು, ಅಂತ ಗುಣದ ಬಂಧನ ಕಳ್ಕೊಂಡವನಿದ್ದಾನಲ್ಲ ಅಂತವನು ಭಕ್ತಿ ಹೇಗಿರುತ್ತೆ ಅಂತ ಕೇಳಿದ್ರೆ, ನಿರ್ನಿಮಿತ್ತವಾಗಿರುತ್ತೆ ಮತ್ತು ನಿರಂತರವಾಗಿರುತ್ತೆ. ನಿರ್ವ್ಯಾಜಾಂ ನಿಶ್ಚಲಾಂ, ನಿಶ್ಚಲಾಂ ಅಂದ್ರೆ ಒಂದೇ, ವ್ಯವ್ಯವಹಿತ ಅಂದ್ರೆ ಒಂದೇ. ಸಾಲೋಕ್ಯ ಸಾರ್ಷ್ಟಿ ಸಾಮೀಪ್ಯ ಸಾರೂಪ್ಯೈಕ್ಯತ್ವ ಮಿತ್ಯುತ ದೀಯಮಾನಂ ನ ಗೃಹಂತಿ ವಿನಾಮತ್ ಸೇವನಂ ಜನಾಹ. ನೋಡಿ, ಫಲಾಪೇಕ್ಷೆ ಎಲ್ಲಿವರೆಗೂ ಬಿಡ್ತಾನೆ ಅಂದ್ರೆ ಹೇಳ್ತಾರೆ ಇವನನ್ನ, ಅದು ಬೇಕು ಮೋಕ್ಷ, ಯಾವುದು ಮನೆ ಬೇಡ, ರಾಜ್ಯ ಬೇಡ, ಸಾಮ್ರಾಜ್ಯ ಬೇಡ ಅಲ್ಲ, ಮುಕ್ತಿ ಕೊಡ್ತೀರಿ ಅಂದ್ರೆ ಬೇಡ ಅಂತಾರಂತ. ಏನ್ ಮಾಡ್ಬೇಕು, ಬಹುಶಃ ಹೈಯೆಸ್ಟ್ ಇದು, ಇದು ಯಾರು ಇವರೆಲ್ಲ ರುಜುಗಳು, ಸಾಲೋಕ್ಯ ಕೊಟ್ಟರು ಬೇಡ ಅಂತಾರಂತೆ. ಸಾರ್ಷ್ಟಿ ವಿಶೇಷ ಭಕ್ತಿ ದಾಸ್ತ ಆಯ್ತಾರೆ ಹೇಳ್ತಾರೆ, ಬಹಳ ಜನ ಗೊತ್ತಿಲ್ಲ ಇದು ಬಂದಿದೆ ಅಂತೇಳಿ. ನಾಲ್ಕು ಭಕ್ತಿ ಅಲ್ಲ, ಭಕ್ತಿ ಇರೋ ಮುಕ್ತಿ ಇರೋದೆಷ್ಟು, ಐದು ವಿಧ ಮುಕ್ತಿ ಇರೋ, ನಾಲ್ಕು ವಿಧ ಅಂಬೋದೇನೋ, ಸಾಲೋಕ್ಯ ಸಾಮೀಪ್ಯ ಆಮೇಲೆ ಸಾಯುಜ್ಯ ಸಾರೂಪ್ಯ, ಐದನೇದು ಯಾವುದು ಸಾರ್ಷ್ಟಿ ಅಂತಿದೆ. ಸಾರ್ಷ್ಟಿ ಅಂದ್ರೆ ಏನು, ಸರ್ವಾಂಗ ಸಾಯುಜ್ಯ. ಗೊತ್ತಾಯ್ತಾ, ದೇವತೆಗಳಿಗೆಲ್ಲ ಎಂಥ ಮುಕ್ತಿ ಸಿಗೋ, ತತ್ವಾಭಿಮಾನ ದೇವತೆಗಳಿಗೆ ಸಿಗೋ ಮುಕ್ತಿ ಯಾವುದದು, ಸಾಯುಜ್ಯ ಮುಕ್ತಿನೇ. ಯಾವ ಅಂಗಕ್ಕೆ ಅಭಿಮಾನ ದೇವತೆಗಳಾಗಿರ್ತಾರೋ ಅಲ್ಲಿರ್ತಾರೋ ಅದಕ್ಕೆ ಸಾಯುಜ್ಯ ಅಂತ ಕರೀತಾರೆ. ಬ್ರಹ್ಮದೇವರಿಗೆ ಸಿಗೋ ಮುಕ್ತಿ ಯಾವುದು, ಸರ್ವಾಂಗ ಸಾಹಿತ್ಯ, ರುಜುಗಳಿಗೆ ಸಿಗೋ ಮುಕ್ತಿ ಅದು ಸಾಷ್ಟಿ ಅಂತೇಳಿ. ಇನ್ನೇನು ಕೊಟ್ಟರು ಬೇಡ ಅಂತಾರೆ ಅವರು, ಅಷ್ಟು ದೊಡ್ಡ ಹನುಮಂತೇವ್ರು ಮಾಡಿದ್ರಲ್ಲ ಹಾಗೆ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ಆ ರೀತಿ ಸಾಲೋಕ್ಯ ಸಾರ್ಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವ ಮಿತಿ ಊತ ದೀಯಮಾನಂ ನಗೃಣಂತಿ. ನಾನಾಗಿ ಕೊಟ್ಟರು ಬೇಡ ಅಂತ, ಅವರ ಕೇಳೋದಿಲ್ಲಲ್ಲ, ನಾನಾಗಿ ಕೊಟ್ಟರು ಬೇಡ ಅಂತ, ಮನೆಗೆ ಊಟಕ್ಕೆ ಮಾಡಿಕೊಂಡ್ರೆ ಬೇಡ ಅಂತ, ಊಟ ಮಾಡ್ಕೊಂಡು ಹೋಗ್ರಿ. ಇವನು ಇವನು ಪರಿಸಿರದೇ ಊಟಕ್ಕೋಸ್ಕರ, ಒಬ್ಬನು ಅವನು ಚೀಟಿ ಹಾಕಿ ಬರಿಸಿದ ಊಟಕ್ಕೆ ಬರಿಸಿದ, ಇನ್ನೊಬ್ಬನೇ ಮಾಡ್ತಾನೆ ಸೇವಾಕರ್ತ, ಲಕ್ಷಗಟ್ಟಲೆ ಕೊಟ್ಟಿದ್ದಾನೆ ಊಟ ಮಾಡ್ಕೊಂಡು ಬೇಡ ರೀ ಬೇರೆ ಹೋಗ್ಬೇಕಾಗಿದೆ ಅರ್ಜೆಂಟ್ ಅಂತ ಹೇಳ್ತಾನೆ. ಅರ್ಥ ಆಯ್ತು, ಎಷ್ಟು ಡಿಫ್ರೆನ್ಸ್ ಇದೆ. ಅವ್ನಿಗೆ 40 ರೂಪಾಯಿ ಕೊಟ್ಟವರು ಮರಣ ಸರ್ ತಾಕ್ಸುತ್ತಾನೆ, ಯಾಕೆ ಬರ್ಕೆ ಊಟ ಆಗಲಿಲ್ಲದ್ರೆ ಅವರಿಗೆ ಸ್ವೀಟ್ ಒಂದು ಸರ್ತಿ ಎಬ್ಬಿಸ್ತಾಯ್ಬಿಟ್ರೆ ಅವ್ರು ಹೋಯ್ತು, 40 ಕೊಟ್ಟಿದ್ದು ಹೋಯ್ತು, 30 ಕೊಟ್ಟರೆ ಸಾಕಾಗ್ತಿತ್ತು, ಆ ಥರ ಬೇಜಾರ್ತಿರ್ತಾನೆ. ಲಕ್ಷ ಕೊಟ್ಟರು ಕಡ್ಮಿಸ್ಕೊಂಡು ಹೋಗ್ಬಿಡ್ತಾನೆ ಆ ಕಡೆ, ಊಟ ಕೊಟ್ಟರು ಬೇಡ, ಕ್ಯಾರಿಯರ್ ಕೊಟ್ಟರು ಬೇಡ, ದಯವಿಟ್ಟು ಅಂದು ಬಿಟ್ಟುಬಿಡಿ ಹೋಗ್ತೇನೆ ಅಂತ ಹೇಳಿದೆ. ಯಾಕೆ ಅವನ ಉದ್ದೇಶ ಏನಿದೆ, ಫಲ ಕೇಳೋ ಉದ್ದೇಶ ಅವನಿಗಿಲ್ಲ, ಕೇವಲ ಸೇವೆ ಮಾಡಬೇಕು ಅಂತ ಅಷ್ಟೇ ಮನೋಭಾವ ಇದೆ. ಇದು ಅದು ದೃಷ್ಟಾಂತ ಅಂದ್ರೆ ಕ್ಲೈಮ್ಯಾಕ್ಸ್ ಇದು. ಸಾಲೋಕ್ಯ ಸಾರಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವ ಮಿತಿ ಊತ ದೀಯಮಾನಂ ನಗೃಣಂತಿ ವಿನಾ ಮತ್ಸೇವನಂ ಜನ. ಅವ್ರಿಗೇನು ಬೇಕು ಅಂತ ಕೇಳಿದ್ರೆ, ಮತ್ಸೇವನಂ ವಿನಾ, ನನ್ನ ಸೇವೆ ಹೊರತು ಏನೂ ಬೇಕಾಗಿಲ್ಲ. ಹನುಮಂತೇವರು ಅದನ್ನೇ ಕೇಳೋದು, ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ತ್ವಯ್ ಅಚಲೈಕ ಭಕ್ತಿ, ನಿನ್ನ ಕಥಾ ಸೇವನೆ ಮಾಡಿಕೊಂಡಿರೋ ಭಾಗ್ಯ ಕೊಡು, ಇನ್ಯಾವುದು ಬೇಡ ಅಂತ ಕೇಳಿಬಿಡ್ತಾರೆ. ಸೈವ ಭಕ್ತಿ ಯೋಗಾಖ್ಯ ಆತ್ಯಂತಿಕ ಉದಾಹೃತ ಏನಾತಿವ್ರಜ್ಯ ತ್ರಿಗುಣಾನ್ ಮದ್ಭಾವ ಯೋಪಬದ್ಧತೆ. ಅದಕ್ಕೆ ದೃಷ್ಟಾಂತ ಆಚಾರ್ಯರೇನೆ, ಅದೇನೆ ಅರ್ಧ ರಾಜ್ಯ ಕೊಡ್ತೇನೆ ಇರಿ ಅಂತ ಕೇಳ್ತಾರೆ, ಅರ್ಧ ರಾಜ್ಯ ಕೊಡ್ತೇನೆ ಅದೇ ಹೇಳ್ತಾರೆ, ನಕ್ಕು ಬಿಡ್ತಾರೆ ಆಚಾರ ಹೊರಟೇ ಬಿಡ್ತಾರೆ. ಹಾಗೆ ಅರ್ಧ ವ್ಯಾಸರಾಜರು ಅಭಿಷೇಕ ಮಾಡಿದ್ರೆ ಆಮೇಲೆ ಮುಗಿತಲಕ್ಕೆ ಗುಡ್ವಾ ಅಂತ ಕರೀತಾರೆ. ಅವ್ರು ಏನ್ ಬೇಕಂತಿದೆಲ್ಲ ಅನಿಸ್ಲೇ ಇಲ್ಲ ಅವ್ರು ಯಾವುದೂ ಕೂಡ ತಿಳಿತಾ. ರತ್ನಹಾರ ಕೊಟ್ಟರೆ ಯಾರು ಏನ್ ಮಾಡ್ತಾರೆ ಅದನ್ನ ಅಗ್ನಿಯಲ್ಲಿ ಹಾಕಿಬಿಡ್ತಾರೆ. ಉಳಿದವ್ರ ದೊಡ್ಡ ಓಡೇ ಬಿಡುವುದು ಅಲ್ಲಿ ಮತ್ತೆ ವಾಪಸ್ ತಳಿ ಕೇಳಿದ್ರೆ ಕಷ್ಟವನ್ನು ಅಂತೇಳಿ ವಾಪಸ್ ಹೊರಟು ಬಿಡ್ಬೋದು. ಅಂದ್ರೆ ಅವ್ರಿಗೆ ಆ ಕಾಲ ಲಕ್ಷಣೇ ಇಲ್ಲ. ಮತ್ ಸೇವನಂ ಜನಾಹ ಸಯೇವ ಭಕ್ತಿ ಯೋಗಾಖ್ಯ ಆತ್ಯಂತಿಕ ಉದಾ ಇದು ಆತ್ಯಂತಿಕ ಅಬ್ಸಲ್ಯೂಟ್ ಭಕ್ತಿ ಯೋಗ ಅಂದ್ರೆ ಇದು ಫಲಾಪೇಕ್ಷೆಯ ಕಾನ್ಸೆಪ್ಟೇ ಬರಬಾರ್ದು. ಅದು ಆತ್ಯಂತಿಕ ಭಕ್ತಿ ಯೋಗ. ಏನಾತಿವ್ರಜ್ಯ ತ್ರಿಗುಣಾನ್ ಮದ್ಭಾವ ಯೋಪಪದ್ಯತೆ. ಇದರಿಂದ ಮೂರು ಗುಣಗಳನ್ನು ದಾಟಿಬಿಟ್ಟು ನನ್ನಲ್ಲಿ ಸತವಾಗಿರ್ತಾನೆ, ಇದಕ್ಕೆ ಮೋಸ್ಟಕ್ಕೆ ಬರ್ಲಿಕ್ಕೆ ಅರ್ಹನಾಗ್ತಾನೆ ಅವನು. ನಿರ್ವಿಷ ನಿಷೇವಿತೇನ ಅನಿಮಿ ಬೇಡ ಅನ್ನೋರಿಗೆ ಉಪಚಾರ ಜಾಸ್ತಿ ಯಾವಾಗಲೂ ಕೂಡ. ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ಕ್ಯಾರಿಯರ್ ತಗೊಂಡೋಗ್ರಿ, ನಂಗೆ ಟೈಮ್ ಇಲ್ಲ ಅಂದ್ರೆ ಮನೆ ಕಳಿಸ್ಕೊಡ್ತೀವಿ, ಬಿಡೋದಿಲ್ಲ. ಅರ್ಥ ಆಯ್ತಾ? ಇವ್ನು ಬಂದ್ರೆ ಅಲ್ಲಿ ಕೊಡು ಅಂತ ಹೇಳ್ತಾ, ಅಲ್ಲಿ ಬಂದು ಮನೆ ಕಳಿಸ್ಕೊಡ್ತೀವಿ, ತಿಳಿತಿಲ್ಲ. ಇಷ್ಟು ಬೆಟ್ಟಿಗೆ ವ್ಯವಸ್ಥೆ ಮಾಡ್ತಾನೆ. ಅದು ಯಾವಾಗ ದೇವ್ರ ಹಾಗೆ ಮಾಡ್ತಾನಂತೆ. ಮದ್ಭಾವ ನನ್ನದು ಆಗಿದ್ದು ಏನು ಕೇಳೋದಲ್ಲೋದಲ್ಲೋ, ನಾನೇ ಕರ್ಕೊಂಡು ಹೋಗ್ತೀನಿ, ಬರೀ ಕರ್ಕೊಂಡು ಹೋಗ್ತಾನೆ. ನಿಷೇವಿತೇನ ಅನಿಮಿತ್ತೇನ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಕ್ತೇನ ನಾತಿ ಹಿಂಸ್ರೇಣ ನಿತ್ಯಶಃ. ನಿಷೇವಿತೇನ ಅನಿಮಿತ್ತೇನ ಸ್ವಧರ್ಮೇಣ ಮಹೀಯಸ. ನೋಡಿ, ದೊಡ್ಡ ಧರ್ಮ ಮಾಡಬೇಕು. ನಾವು ಇನ್ನೊಮ್ಮೆ ಏನ್ ಮಾಡ್ತೇವೆ ಗೊತ್ತಾ? ಫಲಾಪೇಕ್ಷೆ ಬಿಟ್ಬಿಡೋದ, ಕರ್ಮನೇ ಬಿಟ್ಬಿಡೋದು. ಫಲ ಇಲ್ಲದ ಅತ್ಯಾಕ್ ಮಾಡ್ಬೇಕಾಗಿ ಹಾಗಿರಬಾರ್ದು. ಕರ್ಮ ಫಸ್ಟ್ ಕ್ಲಾಸ ಮಾಡ್ತಾನೆ, ಫಲ ಮಾತ್ರ ತಗೊಳ್ಳೋದಿಲ್ಲ. ನಿರ್ನಿಷೇವಿತೇನ ಅನಿಮಿತ್ತೇನ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಕ್ತೇನ. ನೋಡಿ, ಯಥಾಶಕ್ತಿ ಮಾಡಬೇಕು. ನಾತಿ ಹಿಂಸ್ರೇಣ ನಿತ್ಯಶಃ, ಹಿಂಸೆ ಆಗಬಾರ್ದು. ಬಹಳ ಜನಕ್ಕೆ ಅದು ಗೊತ್ತಿಲ್ಲ, ಇನ್ನೊಬ್ರು ಹಿಂಸೆ ಆಗಬಾರ್ದು, ತನಗೂ ಹಿಂಸೆ ಆಗಬಾರ್ದು. ಭಾರಿ ಕಷ್ಟಪಟ್ಟು ವ್ರತ ಮಾಡ್ತೇನೆ ಅಂತ ಮಾಡ್ತಾನೆ. ಯಾವ ವ್ರತನ? ಏಕಾಶಿ ಕಷ್ಟಪಟ್ಟು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾತಕ್ಕೆ? ಅದು ಪ್ರಿಸ್ಕ್ರೈಬ್ ಇಡೋದು. ಅದು ವ್ರತ ಚಾತುರ್ಮಾಸ ಕಷ್ಟಪಟ್ಟು ಮಾಡಲೇಬೇಕು. ಇನ್ನಕ್ಕೆ ಯಾವ ವ್ರತ ಆರಿಸ್ಕೊಂಡ್ಬಿಡ್ತಾನೆ, ಅದು ಆಪ್ಷನಲ್ಲು. ಸುಮ್ಮನೆ ಕಷ್ಟಪಡ್ತಾನೆ, ಪ್ರಯೋಜನ ಇಲ್ಲ. ಅವಂತ ಮಾಡಿ ಉಪಯೋಗ ಇಲ್ಲ. ಅದನ್ನೇನು ಮಾಡ್ಬೇಕು? ಅದನ್ನ ಬಿಟ್ಬಿಡು. ಏನು ಕೈವಾಗಲ್ಲ, ವಿಷ್ಣು ಪಂಚಕ ಮಾಡ್ತೇನೆ ಎಂಬುದು ಮನೆಯವ್ರನ್ನ ಟೆನ್ಷನ್ನು, ರಜೆ ಹಾಕ್ಬೇಕೆಲ್ಲರೂ ಕೂಡ ಆಸ್ಪತ್ರೆ, ಈ ಸಂಬಂಧಕ್ಕೆ ಮಾಡ್ಬೇಕಾಕಿ ಮಧ್ಯೆ ಉಪಯೋಗ ಇಲ್ಲ. ಅದರಿಂದ ಅವನಿಗೂ ಹಿಂಸೆ, ಉಳಿದವರಿಗೂ ಹಿಂಸೆ. ಅದು ಉಳಿದವರಿಗೂ ನೋಯಿಸಬಾರ್ದು, ತಾನೂ ನೋಯಿಬಾರ್ದು. ಏಕಾದಶಾದಿಗಳು ಹಾಗಲ್ಲ. ಏನು ಮಾಡ್ಬೇಕು? ಅದನ್ನ ಎಷ್ಟು ನೋವಾದರೂ ಮಾಡಬೇಕು, ಕಂಪಲ್ಸರಿ ಬಿಡಬಾರ್ದು. ಆಪ್ಷನ್ ಅಲ್ಲ, ಯೋಚನೆ ಮಾಡಬೇಕು. ತಿಳಿಯುತ್ತಿಲ್ಲ, ಬಹಳ ಜನ ಆ ರೀತಿ ಮಾಡ್ತಾರೆ. ಏಕಾದಶಿ ಉಪವಾಸ ಮಾಡಿರೋದಲ್ಲಿ ಏನೋ ವ್ರತ ಅಂದ್ಕೊಂಡ್ಬಿಟ್ಟಿರ್ತಾರೆ, ಆಶ್ಚರ್ಯ ಆಗಿಬಿಡುತ್ತೆ. ಆ ಉಚಾಪಟ್ಟಿ ಬಿಹೇವ್ ಮಾಡ್ತಾರೆ, ಅದೇನೋ ಪ್ರಯೋಜನ ಇಲ್ಲ. ಅದರಿಂದ ಇನ್ನೊಬ್ರು ಹಿಂಸೆ ಕೊಟ್ರೆ ಅತಿ ಮಡಿ ಮಾಡ್ತೇವೆ ಅಂತ ಹೇಳೋದು, ಇನ್ನೊಬ್ರು ಪ್ರಾಣ ತೆಗೆದುಬಿಡ್ತಾರೆ ಅಡಿ ಅಂತ ಹೇಳ್ಬಿಟ್ಟು. ಅವ್ರು ಯಾಕಾರ ಕರೆಸಿದ್ವಿ ಅವ್ರನ್ನ ಅನ್ಕೋಬೇಕು, ಕೊನೆ ಪಕ್ಷ ಹಾಗಾಗಬಾರ್ದು. ಅಂತ ಹೊತ್ತಲ್ಲಿ ಯೋಚನೆ ಬರೋದಿಲ್ಲ, ಅದು ಒಂದು ಉತ್ತಮ ಪಕ್ಷ. ಹೋದ್ಮೇಲೆ ಏನಿರಬೇಕು? ತನಗೆ ತಾನು ಮಾಡ್ಕೋಬೇಕು, ಉಳಿದವ್ರನ್ನ ಗೋಡಾಡ್ಲಿಕ್ಕೆ ಹೋಗ್ಬಾರ್ದು. ನಾತಿ ಹಿಂಸ್ರೇಣ, ಇನ್ನೊಬ್ರಿಗೆ ನೋವು ಕೊಡಬಾರ್ದು. ನಿತ್ಯಶಃ ಮಧ್ಯಿಷ್ಣ್ಯ ದರ್ಶನ ಸ್ಪರ್ಶ ಪೂಜಾ ಸ್ತುತಿ ಅಭಿವಂದನೈ ಭೂತೇಶು ಮದ್ಭಾವನೆಯ ಸತ್ತೇನ ಅಸಂಗಮೇನ ಚ. ಎಷ್ಟು ಹೇಳ್ತಾರೆ? ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ ಮೈತ್ರ್ಯಾವಾಚ ಆತ್ಮತುಲ್ಯೇಶು ಯಮೇನ ನಿಯಮೇನ ಚ. ಎಷ್ಟು ಸಾಧನೆಗಳಿವು? ಮಧ್ಯಿಷ್ಣ ದರ್ಶನ ಸ್ಪರ್ಶ ಪೂಜಾ ಸ್ತುತಿ ಅಭಿವಂದನೈ. ನನ್ನನ್ನು ತಿಳ್ಕೊಳ್ಳೋದು, ನನ್ನನ್ನು ನೋಡೋದು, ನನ್ನನ್ನು ಮುಟ್ಟೋದು. ಸಾರಿಗ್ರಾಮ ಮುಟ್ಟೋದು ಏನೋದು, ದೇವರನ್ನು ಮುಟ್ಟೋದು. ಸ್ಪರ್ಶನ ಪೂಜಾ, ಪೂಜೆ ಮಾಡೋದು. ಸ್ತುತಿ ಸ್ತೋತ್ರ ಮಾಡೋದು. ಅಭಿವಂದನ ನಮಸ್ಕಾರ ಮಾಡೋದು. ಎಲ್ಲ ದೇವರಿಗೆ ಅತ್ಯಂತ ಪ್ರಿಯ. ಭೂತೇಶು ಮದ್ಭಾವನೆಯ, ಪ್ರಾಣಿಗಳಲ್ಲಿ ನನ್ನನ್ನು ನೋಡೋದು, ದೇವರೊಳಗಿದ್ದಾನೆ ಅಂಥೇಳಿ. ಸತ್ಯೇನ, ಸತ್ಯವನ್ನೇ ಅನುಷ್ಠಾನ ಮಾಡೋದು. ಅಸಂಗಮೇನಚ, ಯಾವ ಕಡೆಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳದೆ ಇರೋದು. ಮಹತಾಂ ಬಹುಮಾನೇನ, ದೊಡ್ಡವರಿಗೆ ಗೌರವ ಕೊಡೋದು, ದೊಡ್ಡವರಿಗೆ ಗೌರವ ಕೊಡೋದು. ಹೀನಾನಾಂ ಅನುಕಂಪಯ, ಚಿಕ್ಕವರಲ್ಲಿ ಕರುಣೆ ತೋರಿಸ್ಬೇಕು. ಈ ಆಸ್ಪೆಕ್ಟ್ ನಮ್ಮಲ್ಲಿ ಮಿಸ್ಸಿಂಗ್ ಇದೆ. ದೊಡ್ಡವ್ರನ್ನ ಬೈತಾನೆ, ಸಣ್ಣವ್ರನ್ನ ಹೊಡಿತಾನೆ. ಏನು ಮಾಡ್ಬೇಕು ಈಗ? ದೊಡ್ಡವ್ರ ಕಂಡ್ರೆ ಬೈಯೋದು, ಚಿಕ್ಕವ್ರನ್ನ ಕಂಡ್ರೆ ಪೆಟ್ಟಾಕೋದು. ಹೀನದಲ್ಲಿ ನನಗೆ ವಿಕಾಸ ಬರ್ತಾನೆ, ಭಾಳ ದುಃಖ ಪಟ್ಟಿದ್ದಾನೆ, ಪಾಪ ನೊಂದಿದ್ದಾನೆ, ಆ ಯೋಚನೆ ಚೇಂಜ್ ಆಗಬೇಕು ಅಂತ ಏನೇನು ಮಾಡ್ತಾರೆ? ಹಾಳಾಗೋ ಅಯೋಗ್ಯ ಮುಖ ತೋರಿಸ್ಕೊಳ್ಬೇಕು. ಏನು ಮಾಡಿಬಿಡ್ತಾನೆ ಪಾಪ ಅವನು? ದುಃಖ ಪಟ್ಟುಬಿಡ್ತಾನೆ. ಅವನು ಇನ್ನೇ ಇಷ್ಟು ಕಷ್ಟಪಟ್ಟಿದೆ, ಮಾಡ್ತೀವಿ ಈಗ, ಆಯ್ತು ಕಷ್ಟಪಡ, ಮಾಡಿ ಪರವಾಗಿಲ್ಲ. ಆ ಥರ ಯೋಚನೆ ಮಾಡಬೇಕು. ಅದು ಹೀನಾನಾಂ ಅನುಕಂಪಯ. ಹೀನರು ಅಂದರೆ ಯಾರು? ನಮಗಿಂತ ಕಡಿಮೆಯವರು ಅಂತ. ನಮಗಿಂತ ಕಡಿಮೆಯವರು, ಮಹತ್ತರು ದೊಡ್ಡವರು. ದೊಡ್ಡವರಿಗೆ ಗೌರವ ಕೊಡಬೇಕು, ಚಿಕ್ಕವರಿಗೆ ಅನುಕಂಪ ತೋರಿಸ್ಬೇಕು. ಇದೆಲ್ಲ ಆಚಾರ್ಯ ಮಾತು ಅನುವ್ಯಾಖ್ಯ ಅಂದ್ರೆ ಆಚಾರ್ಯ ಈಗ ಬರೀತಾ. ಸಾಧನೆ ಮೂರು ವಿಧ: ದೊಡ್ಡವರಲ್ಲಿ ಭಕ್ತಿ, ಸಮಾನರಲ್ಲಿ ಪ್ರೀತಿ, ಚಿಕ್ಕವರಲ್ಲಿ ವಾತ್ಸಲ್ಯ. ಈ ಮೂರಿದ್ರೆ ಸಾಧನೆ ಆಗುತ್ತೆ. ಮೈತ್ರಾವಾಚ ಆತ್ಮತುಲ್ಯೇಶು, ನೋಡಿ, ತಮ್ಮ ಜೊತೆಗಿದ್ದವರಿಗೆ ಮೈತ್ರಿ ತೋರಿಸ್ಬೇಕು. ಮಹತಾಂ ಬಹುಮಾನೇನ ಹೀನಾನಾ ನೌಕಂಪಯ ಮೈತ್ರಾವಾಚ ಆತ್ಮತುಲ್ಯೇಶು. ಸಮಾನರಲ್ಲಿ ಏನು ತೋರಿಸ್ಬೇಕು? ಇದು ದೊಡ್ಡವರನ್ನ ಬೈಯೋದು, ಚಿಕ್ಕವರನ್ನ ಹೊಡೆಯೋದು, ಸಮಾನ ಅಸೂಯೆ ತೋರಿಸೋದು, ಹೊಟ್ಟೆ ಕಿಚ್ಚಿಬಿಡೋದು, ಕತೆ ಮುಗಿತಲ್ಲ, ಆ ತಮಸ್ಸಿಗೆ ಹೋಗೋ ದಾರಿಯ. ಯಮೇನ ನಿಯಮೇನ ಚ, ಯಮ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು. ಆಚಾರ್ಯ, ಯಮ ನಿಯಮಕ್ಕೆ ಅರ್ಥ ಇಲ್ಲಿ ಬರೋದಿಲ್ಲ, ಎಲ್ಲ ತಂತ್ರಸಾರದಲ್ಲಿ ಹೇಳ್ತಾರೆ. ಯಮಗಳು ಇವು, ನಿಯಮಗಳು, ಯೋಗಾಂಗಗಳು ಇವೆಲ್ಲ ಕೂಡ. ಆಧ್ಯಾತ್ಮಿಕ ಅನುಶ್ರವಣಾತ್ ನಾಮ ಸಂಕೀರ್ತನಾಚ್ಯಮೇ ಆರ್ಜವೇನ ಆರ್ಯಸಂಗೇನ ನಿರಹಂಕ್ರಿಯೆಯಾ ತಥಾ. ಆಧ್ಯಾತ್ಮಿಕ ಅನುಶ್ರವಣಾತ್, ಸದಾ ಆಧ್ಯಾತ್ಮಿಕ ವಿಚಾರವನ್ನು ಮತ್ತೆ ಮತ್ತೆ ಕೇಳಬೇಕು. ಲೌಕಿಕನ ಭಾಳ ಕೇಳಬಾರ್ದು, ಎಷ್ಟು ಬೇಕೋ ಅಷ್ಟೇ. ಆಧ್ಯಾತ್ಮಿಕ ಶ್ರವಣ ಏನು ಮಾಡಬೇಕು? ನ್ಯೂಸ್ ಪೇಪರ್ ಓದ್ದೆ ಏನು ಮಾಡ್ತಾನೆ ಅದನ್ನು? ಹೋಗ್ತಾರೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಬಸ್ನಲ್ಲಿ ತೊಗೊಂಡಿರ್ತಾರಲ್ಲ, ನಮ್ಮಲ್ಲಿ ಕಡಿಮೆ ಫಾರಿನ್ನಲ್ಲೆಲ್ಲ ಇಷ್ಟಪ್ಪ ಬರುತ್ತೆ ನ್ಯೂಸ್ ಪೇಪರ್ಸ್ ಅವು ದೊಡ್ಡ ಟೆಲಿಫೋನ್ ಡೈರೆಕ್ಟ್ ಇದ್ದಾಗಿರ್ತಾವಂತೆ. ಅದು ಅಲ್ಲೇ ಓದೋದು ಅಲ್ಲೇ ಬಿಟ್ಟು ಹೋಗ್ಬಿಡುತ್ತೆ ಪೇಜ್ ಆಗಬೇಕು ಅಷ್ಟೇನೆ. ಯಾವ ನಮ್ಮವ್ರು ಎಲ್ಲ ಓದ್ಕೊಳ್ಳೋದು ಮಾರೋ ಪೈಕಿ ಇವರು ಅಲ್ಲಿದೇ ಇಲ್ಲ, ಯಾರು ಬಿಟ್ಟೋದೇ ಇಲ್ಲ ಅದು ಪೂರ್ತಿ ಹೋಗ್ಬಿಡದೆ ಆ ಕಡೆಗೆ, ಯಾರು ಕಣ್ಣೆತ್ತಿ ನೋಡೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಟೆಕ್ಸ್ಟ್ ಬುಕ್ ಅನ್ನು ಬಿಟ್ಟು ಹೋಗಲ್ಲ, ತೊಗೊಂಡೋಗ್ತಾರೆ ಟೆಕ್ಸ್ಟ್ ಬುಕ್ ತೊಗೊಂಡೋಗ್ಬೇಕು, ನ್ಯೂಸ್ ಪೇಪರ್ ಅಲ್ಲೇ ಬಿಟ್ಟು ಹೋಗ್ಬೇಕು. ಅದಕ್ಕೆ ಆಧ್ಯಾತ್ಮಿಕ ನಿತ್ಯ ಕೇಳಬೇಕು, ಲೌಕಿಕನ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಹಚ್ಕೋಬಾರ್ದು. ಹೀನಾನ ಮನುಕಂಪಯ್ಯ ಅನುಶ್ರವಣಾತ್ ನಾಮ ಸಂಕೀರ್ತನಾಚ್ಯಮೆ ನಾರಾಯಣ ಕೃಷ್ಣ ದೇವರ ಸ್ಮರಣೆ ಮಾಡಬೇಕು. ಆರ್ಜವೇನ ಆರ್ಯ ಸಂಘೇನ, ಆರ್ಜವೇನ ಮಾತು ಮನಸ್ಸು ಮತ್ತು ಕೃತಿಗಳಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು, ಮೋಸ ಇರಬಾರದು. ಅಸಂಗೇನ ಆರ್ಜವೇನ ಆರ್ಯ ಸಂಘೇನ ಸಜ್ಜನರ ಸಹವಾಸವನ್ನು ಮಾಡಬೇಕು. ನಿರಹಂಕ್ರಿಯೆಯ ತಥಾ ಅಹಂಕಾರವನ್ನು ಪಡಬಾರದು. ಮದ್ಧರ್ಮೇಣಾಪಿಯರಿ ಹೇತೈ ಪರಿಸಂಶುದ್ಧ ಆಶಯ. ಇದರಲ್ಲಿ ಯಾತಕ್ಕೆ ಮಾಡಬೇಕು ಅಂದರೆ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆರ್ಜವ ಇಲ್ಲಿ ಆರ್ಜಿತ ಅಂತ ಹೇಳಿದೆ, ಅದೇನು ಅವ್ರೇನ್ ಕರೀತಾರೋ ಗೊತ್ತಿಲ್ಲ ನನಗೆ. ಆರ್ಜಿತ ಅಂದ್ರೆ ಸಂಪಾದಿತ ಅಂತ ಅರ್ಥ, ಆಕ್ಚುಲಿ ಪಿತ್ರಾರ್ಜಿತ ಅಂತೇವಲ್ಲ ಹಾಗೆ ತಮ್ಮ ಸಂಪಾದಿಸಲ್ಪಟ್ಟ ಅಂತ ಅರ್ಥ. ಇವ್ರು ಯಾವ ಅರ್ಥ ಹೇಳ್ತಾರೋ ಗೊತ್ತಿಲ್ಲ. ಅದೇ ಸೇವೆ ಹೆಸರಿಟ್ಟಿದ್ದಾರೆ, ಯಾತಕ್ಕೆ ಇಟ್ಟಿದ್ದಾರೆ ಗೋಡ್ಬೇಕಾವ್ರನ್ನ. ಆರ್ಜವೇರ ಆರ್ಯ ಸಂಘೇನ ನಿರಹಂಕ್ರಿಯ ತಥಾ, ಇವೆಲ್ಲ ಸಾಧನೆ ಉಪಯೋಗ ಏನು ಅಂದ್ರೆ ಪರಿಸಂಶುದ್ಧ ಆಶಯ, ಮನಸ್ಸು ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಇದು ನೋಡಿ ನಮಗೆ ಅನಿಸುತ್ತೆ, ಆಸೆ ಬಿಟ್ಟ ತಕ್ಷಣ ಮನಸ್ಸಿಗೆ ಏನಿಸುತ್ತೆ ಒಂಥರ ಮತ್ತು ಪೀಸ್ ಆಫ್ ಮೈಂಡ್, ಸ್ವಲ್ಪ ಖುಷಿ ಅನಿಸುತ್ತೆ ಆ ಕ್ಷಣದಲ್ಲಿ. ಯಾರೇ ಒಬ್ಬ ಕಷ್ಟಪಟ್ಟು ಬಂದ ಏನೋ ಕೊಟ್ಟ ತಕ್ಷಣ ಮನಸ್ಸಿಗೆ ಏನಿಸುತ್ತೆ ಸಮಾಧಾನ ಅನಿಸುತ್ತೆ. ಇವೆಲ್ಲ ಬರೀ ಇದೆಲ್ಲ ಇಂಟೆನ್ಸಿಫೈ ಆದರೆ ಏನಾಗುತ್ತಾಗ ಪರಿಶುದ್ಧ ಆಗಿಬಿಡುತ್ತೆ. ಪರಿಶುದ್ಧ ಆದ ದೇವರು ಕಾಣ್ತಾನೆ. ಪರಿಸಂಶುದ್ಧ ಆಶಯ ಪುರುಷಸ್ಯ ಅಂಜಸಾ ಅಭ್ಯೇತಿ ಶುತ ಮಾತ್ರ ಗುಣಂ ಹೀಮಾಂ. ಇಂಥವು ನಾನು ಕೇಳ್ತಿರ್ಲಿಕ್ಕೆ ಅರ್ಥ ಆಗಿಬಿಡ್ತೇನೆ ಅಂತ ಹೇಳ್ತಾ. ಶುದ್ಧಿ ಇದ್ದವರಿಗೆ ದೇವ್ರ ಬಗ್ಗೆ ಕೇಳ್ತಿರ್ಲಿಕ್ಕೆ ಏನಾಗುತ್ತಂತೆ, ಸದ್ಯೋ ಹೃದಯ ವರುದ್ಧತೆ ಇಮ್ಮಿಡಿಯೇಟ್ ಆಗಿ ಅರ್ಥ ಆಗಿಬಿಡುತ್ತೆ. ಮನಃಶುದ್ಧಿ ಎಂಬುದು ಬಹಳ ಮುಖ್ಯವಾದ ಮಾತು. ಮುಂದೆ ನಾಳೆ ನೋಡೋಣ, ಮುಂದಿನ ವಿಷಯ ಅಲ್ಲ ನಾಳೆ, ಇನ್ನು ಇದೆಲ್ಲ ಬರುತ್ತೆ ಆಮೇಲೆ. ಈ ಗರ್ಭವಾಸ ಹೇಗೆ ಅದೆಲ್ಲ ಹೇಳಿ. ಓಂ ಕೈಜ್ಯತೆ ವಿಧೀಶಾನ ಚಕ್ರಪೂರ್ವೈ ಸ